प्रविश्य मम वाच इमां प्रसुप्तां सञ्जीवयत्यखिलशक्तिहरस्वधाम्नः अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावना। हराय भजकानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्या सुरावोहं मीडे चेतोभिमानिनः यूयं सर्वे प्रकुरुता मनो मे मध्वभावम्। श्रीमध्वः कल्पवृक्षस्तु जयार्यः कामधुस्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। श्री गुरुभ्यो नमः। हरिः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमवरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। परमपवित्रवादः ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿಲಯದಲ್ಲಿ ಶ್ರೀಮದ್ ಆಚಾರ್ಯರು ಯಾವ ರೀತಿಯಾಗಿ ಭಗವಂತ ಸರ್ವೋತ್ತಮ ನಿರ್ದೋಷಪೂರ್ಣ ಗುಣವಿಗ್ರಹ ಆತ್ಮತಂತ್ರ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನ ಆನಂದ ಮಾತ್ರ ಕರಪಾದ ಮುಖೋದರಾದಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ. ಈಗ ದೇವರ ಪರಿಚಯ ಮಾಡಿಕೊಟ್ಟು ಅಂಥ ಪರಮಾತ್ಮನ ಎಲ್ಲರಿಗೂ ಬಿಂಬನಾಗಿದ್ದಾನೆ, ಉಳಿದವರೆಲ್ಲ ಅವನಿಗೆ ಪ್ರತಿಬಿಂಬರು. ಆದ್ದರಿಂದನೇ ಪರಮಾತ್ಮ ಸ್ವತಂತ್ರ, ಅವನು ಬರೀ ರಾಜನಂತೆ ಸರ್ವರಿಗೆ ಸ್ವಾಮಿಯಲ್ಲ, ಅವನು ಸ್ವತಂತ್ರನಾಗಿ ಬಿಂಬನಾಗಿ ಸರ್ವರ ನಿಯಂತ್ರಕನಾಗಿದ್ದಾನೆ. ಸರ್ವಸ್ವಾಮಿತ್ವ ಪರಮಾತ್ಮನಿಗೆ ಹೇಳ್ತಕ್ಕಂಥ ಪೂರ್ವವಾದ ಪದವೇ ಬಿಂಬ ಪ್ರತಿಬಿಂಬ ಭಾವ. ಅಂಥ ಪರಮಾತ್ಮನನ್ನು ಬಿಟ್ಟು ಸರ್ವೋತ್ತಮೋ ಹರಿರಿದಂತು ಚೇತುಂ ಕ್ಷಮ ತದಿದಂ, ಉಳಿದೆಲ್ಲ ಸರ್ವೋತ್ತಮ ಹರಿ, ಉಳಿದೆಲ್ಲ ಕೂಡ ತಿಳಿಲಿಕ್ಕೆ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ಸಹ ದೇವರ ಅನುಗ್ರಹವನ್ನು ಅವಲಂಬಿಸಿಯೇ ಇದೆ ಹೊರತು ಬೇರೆ ದಾರಿ ಇಲ್ಲ. ಈ ಒಂದು ಪ್ರಮೇಯ ಒಂದೆರಡು ಕಡೆ ಹೇಳಿಲ್ಲ. ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈ ರಾಮಾಯಣೈ ಸಹಿತ ಭಾರತ ಪಂಚರಾತ್ರೈ ಅನ್ಯೈಶ್ಚ ಶಾಸ್ತ್ರವಚನೈ ಸಹತತ್ವಸೂತ್ರೈ ನಿರ್ಣೀಯತೆ ಸಹೃದಯಂ ಹರಿಣಾ ಸದೈವ. ಪರಮಾತ್ಮ ಇದನ್ನೆಲ್ಲ ಶಾಸ್ತ್ರಗಳ ಮೂಲಕ ನಿರ್ಣಯಿಸಿದ್ದಾನೆ. ವೇದಾದಿಗಳು ಇರೋದು ಹಾಗೆ, ಅವುಗಳ ನಿರ್ಣಯ ಇರೋದು ಹಾಗೆ ಅನ್ನೋದನ್ನೆಲ್ಲ ತಿಳಿಸಿ ಮುಂದುವರಿಸಿ ಮೂಲ ಶಾಸ್ತ್ರಗ್ರಂಥಗಳು ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಈ ನಾಲ್ಕು ವೇದಗಳು, ಅನಂತರ ಮೂಲರಾಮಾಯಣ, ಪಂಚರಾತ್ರ, ಮಹಾಭಾರತ, ಇದೆಲ್ಲದಕ್ಕೂ ಕೂಡ ಕಲಶಪ್ರಾಯವಾಗಿರತಕ್ಕಂಥದ್ದು ಬ್ರಹ್ಮಸೂತ್ರ. ಬ್ರಹ್ಮಸೂತ್ರ ನಿರ್ಣಾಯಕವಾದ ಶಾಸ್ತ್ರ, ಈ ಏಳು ಸಪ್ತ ಮಹಾಶಾಸ್ತ್ರಗಳು. ಅನಂತರ ಇದಕ್ಕೆ ಅನುಕೂಲವಾಗಿರುತ್ತೆ, ಏಚಾನುಯಾಯಿನ ಸ್ವೇಷಾಂ ಸರ್ವೇ ತೇಜ ಸದಾಗಮ, ಏಳಕ್ಕೆ ಅನುಕೂಲವಾಗಿದ್ದರೆ ಅವೆಲ್ಲವೂ ಸಚ್ಛಾಸ್ತ್ರಗಳೇ ಅಂತ ಒಳ್ಳೆ ನಿರ್ಪೂರ್ಣವಾದ ನಿರ್ಣಯವನ್ನು ಕೊಟ್ಟು ಯಾವುದೇ ಶಾಸ್ತ್ರದ ವಿಚಾರದಲ್ಲಿ ಗೊಂದಲ ಬಂದಾಗ ಅಂತಿಮ ತೀರ್ಮಾನ ಯಾವುದರಿಂದ ಆಗಬೇಕು ಅಂದರೆ ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವ ನಿರ್ಣಯ. ಯಾವುದೇ ಶಾಸ್ತ್ರದ ನಿರ್ಣಯ ಆಗಬೇಕಾದ್ರೆ ಸೂತ್ರಾರ್ಥ ಪ್ರಧಾನವಾಗಬೇಕು. ಸೂತ್ರಾರ್ಥ ಅಂಬೋದಕ್ಕೆ ಎರಡರ್ಥ, ಬ್ರಹ್ಮಸೂತ್ರಗಳಿಂದ, ಅನಂತರ ಅವರು ಬರೆದಂಥ ಭಾಷ್ಯದಿಂದ. ಶ್ರೀಮದ್ ಆಚಾರ್ಯ ಬರ ಸೂತ್ರಾರ್ಥ ಉಚ್ಯತೆ ಅಂತ ಹೇಳಿದ್ದಾರಲ್ಲ, ಆ ಸೂತ್ರ ಭಾಷ್ಯಗಳ ಹಿನ್ನೆಲೆಯಲ್ಲಿ ಉಳಿದೆಲ್ಲ ಶಾಸ್ತ್ರಗಳ ನಿರ್ಣಯ ಮಾಡಿಕೊಳ್ಬೇಕೇ ಹೊರತು ಈ ಬೇರೆ ರೀತಿ ಮಾಡಿದರೆ ಅರ್ಥ ಇಲ್ಲ ಅಂತ ಹೇಳಿಸಿ ವಿಷ್ಣುವಿನ ಸರ್ವೋತ್ತಮತ್ವ ಒಂದೆರಡು ಕಡೆ ಬಂದಿಲ್ಲ ಅಂತ ಹೇಳ್ತಾ ಸ್ಕಂದಾದಿ ಪುರಾಣಗಳಲ್ಲೂ ಕೂಡ ವಿಷ್ಣು ಸರ್ವೋತ್ತಮತ್ವ ಬಂದಿದೆ ಅಂತ ಹೇಳಿ ಪದ್ಮಪುರಾಣದೊಳಗೆ ಸಾಕ್ಷಾತ್ ಪಾರ್ವತೀದೇವಿಗೆ ರುದ್ರದೇವರು ಹೇಳಿದ ಮಾತನ್ನು ಉಲ್ಲೇಖ ಮಾಡ್ತಾರೆ. ಸ್ಕಂದ ಪುರಾಣದಲ್ಲಿ ರುದ್ರದೇವರು ಷಣ್ಮುಖನಿಗೆ ಹೇಳಿದ ಮಾತನ್ನು ಉಲ್ಲೇಖ ಮಾಡ್ತಾರೆ. ವಾದಿರಾಜ ಸ್ವಾಮಿಗಳು ವಿವರಣೆಗಳನ್ನು ಕೊಡ್ತಾರೆ. ಅದೇ ತಂದೆ ಮಗನಿಗೆ ಹೇಳಿದ ಮಾತು, ಅದಕ್ಕಿಂತ ಹೆಚ್ಚು ಅಧಿಕೃತವಾದ ಮಾತಿರೋ ಸಾಧ್ಯತೆ ಇಲ್ಲ. ಎಷ್ಟೋ ಜನ ವ್ಯಕ್ತಿಗಳು ತಮಗೆ ಬೇಕಾದ್ರೆ ಮೋಸ ಮಾಡಿಕೊಡ್ತಾರೆ, ಮಕ್ಕಳಿಗೆ ಮೋಸ ಮಾಡೋದಿಲ್ಲ, ಇದು ಮನುಷ್ಯನ ಪದ್ಧತಿ. ಅಂಥ ಹೊತ್ತಿನಲ್ಲಿ ಅಸಾದರ ಪ್ರೀತಿಯಿಂದ ರುದ್ರದೇವರು ಷಣ್ಮುಖನಿಗೆ ಹೇಳ್ತಾ ಪರಮೋ ವಿಷ್ಣುರೇ ವೈ ಕಹ ಅಂತ ಹೇಳಿರೋದ್ರಿಂದ ಹರಿ ಸರ್ವೋತ್ತಮತ್ವನೇ ಅವರ ಹೃದಯ. ಅನಂತರ ಪದ್ಮಪುರಾಣದ ಉತ್ತರ ಖಂಡದಲ್ಲಿ ಹೆಂಡತಿ ಹೇಳ್ತಾ ಇದ್ದಾರೆ, ಉಮಾಯೈ ಪ್ರಾಹ ಯದ್ಧರ, ಹೆಂಡತಿಗೆ ಗಂಡ ಹೇಳಿದ ಮಾತು, ಮಗನಿಗೆ ಅಪ್ಪ ಹೇಳಿದ ಮಾತು, ಹೆಂಡತಿಗೆ ಗಂಡ ಹೇಳಿದ ಮಾತು, ಅದರಲ್ಲೂ ಕೂಡ ದ್ವಾಪರಾದು ಯುಗೆ ಭೂತ್ವ ಅಂತ ಹೇಳ್ತಾ ಕಲೆಯ ಮಾನುಷಾದಿಷು ತ್ವಾಮಾರಾಧ್ಯ ವರಂ ಶಂಭೋ ಗೃಹೀಷ್ಯಾಮಿ ವರಂ ಸದಾ. ರುದ್ರದೇವರೇ, ನಾನು ದ್ವಾಪರಾದಿಗಗಳಲ್ಲಿ ಕೃಷ್ಣಾದಿ ರೂಪಗಳಿಂದ ನಿಮ್ಮನ್ನು ಆರಾಧನೆ ಮಾಡ್ತೇನೆ, ಆ ಮೂಲಕ ಅಸುರರಿಗೆ ಮೋಹನವನ್ನು ಮಾಡ್ತೇನೆ ಅಂತ ಪರಮಾತ್ಮ ಮಾತು ಹೇಳಿದ್ದಾರೆ. ಮೋಹನವನ್ನು ಮಾಡ್ತೇನೆ ಅಂತ ಹೇಳಿದ ಮಾತನ್ನು ಸ್ವತಃ ಯಾವ ರುದ್ರದೇವರನ್ನು ಕೃಷ್ಣ ಪೂಜೆ ಮಾಡಿದ, ಯಾವ ರುದ್ರದೇವರನ್ನು ರಾಮದೇವರು ಪೂಜೆ ಮಾಡಿದರು ಅಂತ ಹೇಳ್ತೀರಲ್ಲ, ರುದ್ರದೇವರೇ ಹೇಳಿದ್ದಾರೆ. ಪರಮಾತ್ಮನ ಅಪ್ಪಣೆಯಂತೆ ನಾನು ಹಾಗೆ ಮಾಡಿದೆ, ದೇವರು ಅಸುರಮೋಹನಕ್ಕೋಸ್ಕರ ಹಾಗೆ ನನ್ನಿಂದ ಮಾಡಿಸಿದ್ದಾನೆ ಅಂತ ಹೇಳಿರೋದ್ರಿಂದ ಯಾವ ಗೊಂದಲಕ್ಕೂ ಅವಕಾಶ ಇಲ್ಲ ಅಂತ ತಿಳಿಸ್ಬಿಟ್ಟು ಮುಂದೆ ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಮೋಕ್ಷ ಸಾಧನಕ್ಕೆ ಮನುಷ್ಯ ಪ್ರಯತ್ನ ಪಡಬೇಕು. ನಮಗೆ ಮೋಕ್ಷ ಬೇಕು, ಮೋಕ್ಷ ಕೊಡೋನು ಯಾರು ಅಂತ ಗೊತ್ತಾಯಿತು ನಮಗೀಗ. ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ, ಇದು ಅಲ್ಲಿದೆ ಮಾತು. ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ, ಮೋಕ್ಷ ಕೊಡ್ತಕ್ಕಂಥ ಸ್ವತಂತ್ರ ದೇವತೆ ಅಂದರೆ ವಿಷ್ಣು ಒಂದೇ. ಅನಂತರ ವಾಯುದೇವರು ಪರಮಾತ್ಮನ ಅಪ್ಪಣೆಯಿಂದ ಕೊಡ್ತಾರೆ ಅಂದರು ಒಂದೇ, ವಾಯುದೇವರು ಪ್ರಾರ್ಥನೆ ಮಾಡಿದರೆ ಪರಮಾತ್ಮ ಮೋಕ್ಷ ಕೊಡ್ತಾನೆ ಅಂದರು ಒಂದೇ. ಮೋಕ್ಷ ಕೊಡಿ ಅಂತ ಪ್ರಾರ್ಥನೆ ಮಾಡೋರು ವಾಯುದೇವರು, ಸಜ್ಜೀವರನ್ನು ಮುಂದಿಟ್ಟುಕೊಂಡು ಶ್ರೀ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳೋ ಹಾಗೆ ದೀನಂ ದೂನಂ ಮನಾಥಂ ಶರಣಾಗತಂ ಮೇನಂ ಸಮುದ್ಧರ ಅಂತ ವಾಯುದೇವರು ಸುಜೀವಿಗಳ ಬಗ್ಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ಕೊಡ್ತಾನೆ. ದೇವರು ಮೋಕ್ಷ ಕೊಡ್ತಾನೆ, ವಾಯುದೇವರು ಮೋಕ್ಷ ಕೊಡಿಸ್ತಾನೆ. ಮೋಕ್ಷ ಕೊಡುವವನು ದೇವರು, ಮೋಕ್ಷಪಡಿಸುವವರು ಗುರುಗಳು, ಅವನು ಸರ್ವೋತ್ತಮ, ಇವರು ಜೀವೋತ್ತಮ ಅಂತ ತಿಳಿಸಿ ಇದನ್ನು ತಿಳಿದು ಇನ್ನೊಂದು ಯಾವ ರೀತಿಯಲ್ಲಿ ಮೋಕ್ಷ ಪಡೆಯಲಿಕ್ಕೆ ದಾರಿ ಇಲ್ಲ, ನಾಣ್ಯ ಪಂಥ ಅಯನಾಯ ವಿದ್ಯತೆ, ಇದನ್ನೆಲ್ಲ ಸ್ಪಷ್ಟವಾಗಿ ವೇದವಾಕ್ಯಗಳಿಂದ ತಿಳಿಸಿಕೊಡ್ತಾರೆ. ನಾವು ಮೋಕ್ಷ ಕೆಲವಕ್ಕೆ ಅನೇಕ ದಾರಿ ಇರಬಹುದು, ಆದರೆ ಮೋಕ್ಷಕ್ಕೆ ಅನೇಕ ದಾರಿ ಇಲ್ಲ, ಒಂದೇ ದಾರಿ. ದೇವರೇ ಕೊಡಬೇಕು, ಅನುಗ್ರಹ ಮಾಡಿಯೇ ಕೊಡಬೇಕು, ನಾವು ಭಕ್ತಿನೇ ಮಾಡಬೇಕು, ಭಕ್ತಿಗೆ ಜ್ಞಾನನೇ ಬೇಕು, ಇದ್ಯಾವುದರಲ್ಲೂ ಎಕ್ಸೆಂಪ್ಷನ್ ಇಲ್ಲ. ಇವತ್ತು ಪರೀಕ್ಷೆ ಅಲ್ಲಿ ಹೋಗಬೇಕಾದ್ರೆ ನಡ್ಕೊಂಡು ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು, ಯಾರೋ ಡ್ರಾಪ್ ಏನಾದ್ರೂ ಮಾಡಬಹುದು, ಬರೆಯೋದು ಮಾತ್ರ ಇವನೇ ಬರೀಬೇಕೇ ಹೊರತು ಇನ್ನೊಬ್ಬರು ಬರೆದ್ರೆ ಅದು ಪರೀಕ್ಷೆ ಆಗೋದೇ. ಕೆಲವು ಕೆಲವು ಬೇರೆ ದಾರಿ ಇರಬಹುದು, ಇದಕ್ಕೆ ಮಾತ್ರ ಒಂದೇ ದಾರಿ. ಅದನ್ನೆಲ್ಲ ಸ್ಪಷ್ಟಪಡಿಸಿ ಅಂಥ ಮೋಕ್ಷ ಸಾಧನೆಗೋಸ್ಕರ ಅತಿ ಮುಖ್ಯವಾದ ಪ್ರಮೇಯಗಳನ್ನು ಹೇಳ್ತಾ ಅವತಾರಾನ್ ಹರೇರ್ ಜ್ಞಾತ್ವಾ ನಾವತಾರ ಹರೇಶ್ಚೇಯೇ ತದಾ ವೇಷಾನ್ ತಥಾ ಸಮ್ಯಕ್ ಜ್ಞಾತ್ವಾ ಮುಕ್ತಿ ನ ಚಾನ್ಯಥಾ. ದೇವರ ಅವತಾರಗಳು ಯಾವುದು ಅಂತ ತಿಳಿಬೇಕು, ಅವತಾರಗಳು ಯಾವುದಲ್ಲ ಅಂತ ತಿಳಿಬೇಕು, ಪರಮಾತ್ಮನ ಆವೇಶಗಳು ಯಾವುದು ಅಂತ ತಿಳಿಬೇಕು, ಮುಂದೆ ಮಹಾ ವಿಶೇಷಾವೇಶ ಯಾವುದಲ್ಲಿ ತಿಳಿಬೇಕು, ಸಾಮಾನ್ಯ ಆವೇಶ ಯಾವುದಲ್ಲಿ ತಿಳಿಬೇಕು, ವಿಭೂತಿ ರೂಪಗಳು ಯಾವುದು ಅದು ಬೇರೆ, ಮತ್ತು ಆವೇಶ ರೂಪ ಬೇರೆ, ವಿಭೂತಿ ರೂಪಗಳು ಬೇರೆ. ಇವೆಲ್ಲದನ್ನು ಸ್ಪಷ್ಟ ಪರಿಜ್ಞಾನ ಮಾಡಿಕೊಂಡ್ರೆ ಆಗ ಯಾವ ದೃಷ್ಟಿಯಿಂದಲೂ ನಮಗೆ ಮೋಕ್ಷದ ಹಾದಿ ತಪ್ಪೋದಿಲ್ಲ ಅಂತ ತಿಳಿಸಿದೆ. ಜೊತೆಗೆ ವೇದಾಂಶ್ಯ ಪಂಚರಾತ್ರಾಣಿ ಸೇತಿಹಾಸ ಪುರಾಣಕಾನ್ ಜ್ಞಾತ್ವಾ ವಿಷ್ಣುಪರಾನೇವ ಮುಚ್ಚತೆ ಬದ್ಧತೆಯನ್ಯಥಾ. ಇನ್ನೊಂದು ಅಪೂರ್ವವಾದ ಮಾತು, ಈ ಮಾತಿನ ಎಷ್ಟು ಅರ್ಥ ಇದೆ. ವೇದಾಂಶ್ಯ ಪಂಚರಾತ್ರಾಣಿ ಸೇತಿಹಾಸ ಪುರಾಣಕಾನ್ ಜ್ಞಾತ್ವಾ ವಿಷ್ಣುಪರಾನ್ ಏವ ಮುಚ್ಚತೆ ಬದ್ಧತೆ ಅನ್ಯಥಾ. ನಾವು ಎಷ್ಟು ಶಾಸ್ತ್ರನ ದೇವನು ತಿಳಿಬೇಕು ಅಂದರೆ ವೇದಾಂಶ್ಯ ವೇದಗಳು ವಿಷ್ಣುಪರ, ಪಂಚರಾತ್ರಾಣಿ ಪಂಚರಾತ್ರಗಳು ವಿಷ್ಣುಪರ, ಸೇತಿಹಾಸ ಪುರಾಣಕಾನ್ ಇತಿಹಾಸ ಪುರಾಣಗಳ ಸಮೇತ ಎಲ್ಲ ಶಾಸ್ತ್ರಗಳು ವಿಷ್ಣುಪರ ಅಂತ. ಜ್ಞಾತ್ವಾ ವಿಷ್ಣುಪರಾನೇವ, ವಿಷ್ಣುಪರ ಅಂದರೆ ಹರಿಸರ್ವೋತ್ತಮತ್ವ ಪ್ರತಿಪಾದಕ ಅಂತ ಅರ್ಥ ಅಂತ ತಿಳಿದೇ ಮುಕ್ತನಾಗ್ತಾನೆ ಹೊರತು ಬೇರೆ ದಾರಿ ಇಲ್ಲ. ಇದು ಮುಖ್ಯ. ಇದು ಇದರಿಂದ ಏನು ಅರ್ಥ ಆಯಿತು ಅಂದರೆ ದೇವರು ಸರ್ವೋತ್ತಮ ಅಂತ ಸುಮ್ಮನೆ ತಿಳಿದ್ರೆ ಸಾರದು, ಅದನ್ನು ನಾವು ಪ್ರಮಾಣಗಳಿಂದ ತಿಳಿಬೇಕು. ಹೊತ್ತು ಯಾವುದೋ ಒಂದು ವಿಷಯ ಹೇಳ್ತಾರೆ, ಮನೆ ವ್ಯವಹಾರ ಎಲ್ಲ ಮುಗಿದೋಗಿಬಿಡುತ್ತೆ, ಮಾತು ಎಲ್ಲ ಸೆಟ್ಲಾಗುತ್ತೆ, ಆದರೆ ಅಲ್ಲಿಗೆ ವ್ಯವಹಾರ ಆಗೋದಿಲ್ಲ. ಆಬ್ಸರ್ವ್ ಸೇರಿ ತೋರಿಸ್ಬೇಕು ಅವರು, ಬರೀ ಮಾತುಕತೆಗಳ ಬೇರೆ, ಫೈನಲ್ ಇರೋ ಎಲ್ಲ ಡಾಕ್ಯುಮೆಂಟ್ಸ್ ತೋರಿಸ್ಬೇಕು ಅವರು, ಇಲ್ಲದವರು ಅರ್ಥ ಇಲ್ಲ. ಅದು ವಿಶ್ವ ಸರ್ವೋತ್ತಮತ್ವವನ್ನು ನಂಬಿದ್ರೆ ಸಾಲದು, ಅದನ್ನು ನಾವು ದೃಢವಾಗಿ ತಿಳಿಬೇಕು. ದಾರ್ಢ್ಯ ಇಲ್ಲದೆ ಹೋದರೆ ಬರೀ ಜ್ಞಾನಕ್ಕೆ ಶಕ್ತಿ ಇಲ್ಲ. ಇದನ್ನು ಬೇರೆಯವರು ತುಂಬ ಕಡೆ ಆಚಾರ ಹೇಳುತ್ತಾರೆ, ವ್ಯಾಸರಾಜರು ಮೊದಲಾದ ಮಹಾನುಭಾವರು ತಿಳಿಸ್ತಾರೆ, ಜ್ಞಾನ ಮಾತ್ರ ನಮೋಚಕಂ, ಬರೀ ಜ್ಞಾನ ಬಂದರೆ ಸಾಲದು. ಕಿತ್ತು ನಿಯಮಾಧೀತ ವೇದಾಂತಜನ್ಯಂ, ವೇದಾಂತದ ವೇದಾಂತಗಳಿಂದ ದೃಢ ಮಾಡತಕ್ಕಂಥ ಜ್ಞಾನದಿಂದ ಮೋಕ್ಷ ಹೊರತು ಬರೀ ಕ್ಯಾಶುವಲ್ ಜ್ಞಾನದಿಂದ ಮೋಕ್ಷ ಇಲ್ಲ ಎಂದು ಅರ್ಥ ಮಾಡಿಕೊಂಡ್ರೆ, ಮೂರು ಆಕರ ಗ್ರಂಥಗಳಿವೆಲ್ಲ ಕೂಡ, ವೇದಗಳು ಪಂಚರಾತ್ರಗಳು ಇತಿಹಾಸ ಪುರಾಣಗಳು ಇವೆಲ್ಲವೂ ಸಹ ವಿಷ್ಣುಪರ ಅನ್ನಂತ ತಿಳ್ಕೊಂಡೇ ಹೋಗಬೇಕು. ಅದರಲ್ಲಿ ಎರಡು ಭಾಗ, ವೇದಾಧಿಕಾರ ಇದ್ದವರೆಲ್ಲ ವೇದಾದಿಗಳನ್ನು ಅಧ್ಯಯನ ಮಾಡಿಯೇ ತಿಳಿಬೇಕು. ಅವರು ಹೇಳ್ತಾರೆ ಇವರು ಹೇಳ್ತಾರೆ ಸಾಕು ಅಲ್ಲ, ತಾನು ತೀರ್ಮಾನ ಮಾಡ್ಕೋಬೇಕಲ್ಲ. ಅದೇ ರೀತಿ ವೇದ ಅಧಿಕಾರ ಇಲ್ಲದವರು ಮಹಾಭಾರತ ಅದರಲ್ಲಿ ಕೇಳಿ ಗಟ್ಟಿ ಮಾಡ್ಕೋಬೇಕೇ ಹೊರತು ಸುಮ್ಮನೆ ಜ್ಞಾನ ಬಂದರೆ ಜ್ಞಾನಕ್ಕೆ ಆ ಮೋಚಕತ್ವ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಜ್ಞಾನದಿಂದ ಮುಕ್ತಿ ಅಂತಲೇ ಭಾರಿ ಜನ ಗೊತ್ತಿಲ್ಲ, ಯಾವುದರಿಂದ ಮುಕ್ತಿ ಆಗುತ್ತೆ ಅಂತ ಹೇಳ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಜ್ಞಾನ ಕೂಡ ಹೇಗೆ ಬಂದಿರಬೇಕು ಅಂತ ಹೇಳ್ತಾರೆ, ಕಟ್ಟಡ ನೋಡ್ತಾರೆ ತಕ್ಷಣ ಅದರ ಇದೆಲ್ಲ ಏನು ಹಾಕಿದ್ದಾರೆ ರಿಸೋರ್ಸ್ಮೆಂಟ್ ಎಷ್ಟರ ಶಕ್ತಿ ನೋಡ್ತಾರೆ, ಫಸ್ಟ್ ಫ್ಲೋರ್ ಹಾಕಬೇಕು ಫೌಂಡೇಶನ್ ಹೇಗಿದೆ ಯೋಚನೆ ಮಾಡ್ತಾರೆ, ಸೆಕೆಂಡ್ ಫ್ಲೋರ್ ಎಷ್ಟು ತಗೊಳುತ್ತೆ ಯೋಚನೆ ಮಾಡ್ತಾರೆ, ನಿಮ್ಗೆ ನೋಡೋ ಕಡೆಗೇನು ಬೇಕಾದ್ರೆ ಕಟ್ಟದಾಗ ಕಾಣುತ್ತೆ, ಅದು ಅದ್ರ ಪ್ರಕಾರ ಇರೋದಿಲ್ಲ ಇನ್ವ್ಯಾಲಿಡ್. ಫೌಂಡೇಶನ್ ಸ್ಟ್ರೆಂತ್ ಮೇಲೆ ಕಟ್ಟಡ ಹೇಗೆ ಕಟ್ಟಬೇಕು, ಈ ಶಾಸ್ತ್ರಗಳ ಸ್ಟ್ರೆಂತ್ ಮೇಲೆ ಜ್ಞಾನದ ಮಂದಿರ ನಿರ್ಮಾಣ ಆಗಬೇಕೇ ಹೊರತು ಸುಮ್ಮನೆ ಜ್ಞಾನ ಇದ್ದರೆ ಅದಕ್ಕೆ ಅರ್ಥ ಇಲ್ಲ, ಅದು ಶೇಕಿ ನಾಲೆಡ್ಜ್. ಇವತ್ತೇನೋ ವಿಷ್ಣು ಸರ್ವತ್ತು ಹೇಳಿದ್ರು ಯಾರು ಹೇಳ್ತಾರೆ ಅಯ್ಯಪ್ಪ ಹೊಟ್ಟೆ ಬಿಡ್ತಾನೆ ಬಿಡೋದಿಲ್ಲ ಅವ್ರು, ಅವ್ರು ಭಾರಿ ಜನ ಹೋಗ್ತಾರಲ್ಲ ಅದೊಂದು ಕಾರಣ, ಭಾರಿ ಜನ ಹೋಗ್ತಾರೆ ಇಂಥ ಯುಕ್ತಿಗಳು ಮನುಷ್ಯನ ತಲೆ ಅಟ್ಯಾಕ್ ಮಾಡಿಬಿಡೋದು. ಆದ್ದರಿಂದ ಸುದೃಢವಾದ ಜ್ಞಾನ ನಮಗಿರಬೇಕು. ಆ ಸುದೃಢವಾದ ಜ್ಞಾನಕ್ಕೆ ಓಂ ಶಾಸ್ತ್ರ ಯೋನಿತ್ವಾತ್, ಓಂ ಶಾಸ್ತ್ರ ಅಂದರೆ ವಿಷ್ಣು ಶಾಸ್ತ್ರಗಳು, ಶಾಸ್ತ್ರದ ಆಧಾರದ ಮೇಲೆ ಜ್ಞಾನ ಬರಬೇಕೇ ಹೊರತು ಬೇರೆ ರೀತಿ ಜ್ಞಾನ ಬಂದರೆ ಸಾಲದು. ನಾವೇನು ಭಾವಿಸಿರ್ತೇವೆ ಅದು ಸರ್ವತ್ತದ್ದು ಗೊತ್ತಾಗ್ಬಿಟ್ಟಿದೆ ನಮಗೆ, ಈಗಾಗಲೇ ತಿಳ್ಕೊಂಡಿರ್ತೇವೆ. ಅದು ಎಷ್ಟು ಗೊತ್ತಾಗಿರುತ್ತೆ ಅಂದರೆ ಉಳಿದವರು ಯಾರು ಸಹವಾಸ ಬರೋವರೆಗೂ ಅಷ್ಟೇ, ಅದು ಬಂದಷ್ಟು ಶೇಕ್ ಆಗಿಬಿಡುತ್ತೆ. ಅದಾಗ ಎಷ್ಟೋ ಜನಕ್ಕೆ ಓದಿದವರಿಗೆ ಶೇಕ್ ಆಗುತ್ತೆ ಗೊತ್ತಾ, ಮನೆಯಲ್ಲಿ ಏನೋ ಸ್ಮಾಲ್ ಪಾಕ್ಸ ಚಿಕನ್ ಪಾಕ್ಸ ಆಗಿಬಿಡುತ್ತೆ ಮಕ್ಕಳಿಗೆ, ಆ ಸಮಯಕ್ಕೆ ಯಾರೋ ಬರ್ತಾರೆ ಹುಡುಗ ಒದ್ದಾಡ್ತಿರುತ್ತೆ ಮಗು ನೋಡ್ತಾರೆ, ನಿಮ್ಗೆ ವಿಷ್ಣು ವಿಷ್ಣು ನಂಬಿಕೊಂಡ್ರೆ ಆಗೋದಿಲ್ಲರಿ ಆ ಮಾರಿಯಮ್ಮನೆ ಸರಿ ಅಂತಾರೆ, ತಕ್ಕ ಹೊರಟೇ ಬಿಡ್ತಾರೆ. ಹೌದಾ, ಏನು ಮಾಡೋ, ಕೋಳಿನೇ ಕೊಡಬೇಕು ಮತ್ತೆ ಕತೆ ಮುಗಿತೀವರು. ಅಂದರೆ ಜ್ಞಾನ ಎಷ್ಟು ದುರ್ಬಲ ಅಂತ ಕೇಳಿದರೆ ಆ ಕಾಲಕ್ಕೆ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಯಾರು ಏನು ಹೇಳಿದ್ರು ಮಾಡಕ್ಕೆ ಬಿಡ್ತಾರೆ ಆ ಸಮಯಕ್ಕೆ. ಇದು ಎಷ್ಟು ಜನ ಓದ್ದವ್ರನ್ನ ಅಟ್ಯಾಕ್ ಮಾಡೋದು ನೆನಪಿರಬೇಕು. ಆದ್ದರಿಂದ ದಾರ್ಢ್ಯ ಇರಬೇಕು, ಆ ದಾರ್ಢ್ಯ ಇಲ್ಲದೆ ಹೋದರೆ ಅರ್ಥ ಇಲ್ಲ. ಇವತ್ತು ನಮಗೆ ಜ್ಞಾನದ ಬಗ್ಗೆ ಮಹತ್ವ ಗೊತ್ತಾಗೋದೊಂದು, ಜ್ಞಾನ ದೃಢವಾಗಬೇಕು. ದೃಢವಾಗಲಿಕ್ಕೋಸ್ಕರ ಮತ್ತೆ ಮತ್ತೆ ಕೇಳೋದು. ಒಂದ್ಸರ್ತಿ ಕೇಳಿದರೆ ಯಾಕಾಗೋದಿಲ್ಲ, ಮಳೆ ಹೊಡಿತಾರೆ, ಒಂದ್ಸರ್ತಿ ತೊಡ್ತಷ್ಟು ತೂಕ ಹಾಕೋದಿಲ್ಲ, ಅದು ಒಳ್ಳೆ ಗ್ಲಾಸಿನ ಫೋಟೋ ಬೇರೆ ಬಿದ್ದು ಪುಡಿ ಪುಡಿ ಆಗಿಬಿಡುತ್ತೆ, ಎಟ್ಟೆ ಹೊಡಿತಾರೆ, ಆಮೇಲೆ ಅಲ್ಲಗಾಡಿಸಿ ನೋಡ್ತಾರೆ, ಸ್ಟ್ರೆಂತ್ ಇದ್ರೆ ಆಮೇಲೆ ಹಾಕ್ತಾರೆ. ಒಂದು ಫೋಟೋ ಹಾಕ್ಲಿಕ್ಕೆ ಇಷ್ಟ ಅಲ್ಲ, ಮನಸ್ಸು ಹಾಕ್ಬೇಕಾದ್ರೆ ಹಾಗೆ ಗಟ್ಟಿ ಇರಬೇಕು ಲೆಕ್ಕ. ಹಾಗೆ ಮನಸ್ಸನ್ನು ನಾವು ಗಟ್ಟಿಯಾಗಿ ಭದ್ರಪಡಿಸಿ ದೇವ್ರ ಕಡೆ ಹಾಕಬೇಕಾದ್ರೆ ಅದು ದೃಢವಾಗಬೇಕು. ಅದು ದೃಢವಾಗಬೇಕಾದ್ರೆ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿ ಧ್ಯಾಸಿತವ್ಯ, ಶ್ರವಣ ಮನನ ಧ್ಯಾನ. ಅದರಿಂದ ಗಟ್ಟಿಯಾದಾಗ ಮಾತ್ರನೇ ನಮ್ಮ ಜ್ಞಾನಕ್ಕೆ ಅರ್ಥ ಇರ್ತಿಲ್ಲ, ಅರ್ಥ ಇರೋದಿಲ್ಲ ಅಂತ ಹೇಳಿದ್ದಾರೆ. ಇದೆಲ್ಲ ಆಚಾರ್ಯ ಮಾತನ್ನು ತಿಳಿದವರಿಗೆ ನಮಗಾಗ ಅನೇಕ ನಮಗೆ ಸಾಕು, ಕೆಲವು ಗ್ರಂಥ ಬರುತ್ತೆ ಸಾಕು ಅಂದರೆ ತಿಳಿದುತ್ತೆ ಸಾಲದು. ಅದು ನಮ್ಮ ಜನಕ್ಕೆ ಜ್ಞಾನದ ವಿಷಯ ಬಂತೋ ಸಾಕು, ಊಟದ ವಿಷಯ ಬಂದರೆ ಸಾಲದು, ಆರಿಗೆ ಶುರು ಮಾಡಿಬಿಡ್ತಾರೆ. ನಮಗೆ ಅದು ಬರಲಿಲ್ಲ ಇದು ಬರಲಿಲ್ಲ ಹೇಳ್ತಾನೇ ಇರ್ತಾನೆ. ಇಲ್ಲಿ ಎಲ್ಲ ಒಂದ್ಸರಿ ಭಾಗವತ ಕೇಳಿದ್ದೇವೆ ಸಾಕ ಸಾಕು ಅಂತ ಹೇಳಿಬಿಡ್ತಾರೆ, ಸಾಲದು. ಇನ್ನೂ ಹೇಳೋದಾದರೆ ಭೋಜನಕ್ಕೆ ಸಾಕು ಅನ್ನಿ, ಜ್ಞಾನಕ್ಕೆ ಸಾಕು ಅನ್ನಬೇಡಿ ಅಂತ ಹೇಳ್ತಾರೆ. ಭೋಜನ ಸಾಕು ಅನ್ನಬೇಕು. ದೇಹಕ್ಕೆ ಅಷ್ಟೇ ಅದು, ಎಷ್ಟು ದಿವಸ ಎಷ್ಟಿದ್ರೂ ಹೋಗಿ ದೇಹ ಹೋಗೋದೇನೆ, ದೇಹಕ್ಕೆ ತಿನ್ನೋದೆಲ್ಲ ಜೀವಕ್ಕೆ ಕೊಟ್ಟೋದಿಲ್ಲ, ದೇಹಕ್ಕೆ ಕೊಟ್ಟೋದಷ್ಟೇ. ದೇಹ ಏನು ಮಾಡಿದ್ರೂ ಹೋಗೇ ಹೋಗಬೇಕು ಅದು. ಆದರೆ ಜೀವ ಹಾಗಲ್ಲ, ಅದು ಬೆಳೆಯೋದು ಅನ್ನದಿಂದ ಅಲ್ಲ ಜ್ಞಾನದಿಂದ ಅಂತ ಹೇಳ್ತಾರೆ. ಆ ದೇಹಕ್ಕೆ ಅನ್ನ, ಜೀವಕ್ಕೆ ಜ್ಞಾನ ಬೇಕು. ಅಂಥ ಜ್ಞಾನ ಸಾಕು ಅನ್ನಲೇಬಾರದು. ಊಟ ಸಾಕು ಅಂದರೆ ಜ್ಞಾನಿ, ಜ್ಞಾನ ಬೇಕು ಅಂದರೆ ಜ್ಞಾನಿ ಅಂತ ಕರೀತಾರೆ. ನಮಗೆ ಊಟ ಬೇಕು, ಜ್ಞಾನ ಸಾಕು, ಒಂದು ಬೆಂದೋಗ್ಬಿಟ್ಟಿದೆ ಅಂತ ತಿಳ್ಕೊಂಡ್ಬಿಟ್ರೆ ಅವನ ಜೀವನ ಎಂದೆಂದೂ ಅವನಿಗೆ ಮೋಕ್ಷ ಆಗೋದಿಲ್ಲ. ಜ್ಞಾನೇನೈವ ಪರಂಪದಂ ತಮೇವಂ ವಿದಿತ್ವ ಅಮೃತತ್ವ ಮೇತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಎಲ್ಲ ಉಲ್ಲೇಖ ಮಾಡ್ತಾರೆ ಆಚಾರ್ಯ ಮಾತುಗಳ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ. ದೇವರನ್ನು ತಿಳಿದ್ರೇ ಮೋಕ್ಷ, ಬೇರೊಂದು ದಾರಿ ಇಲ್ಲ. ನಾ ಅನ್ಯ ಪಂಥಾಹ ಅಯನಾಯ ವಿದ್ಯತೆ, ಅನ್ಯ ಪಂಥಾಹ ಬೇರೊಂದು ದಾರಿ, ಅಯನಾಯ ಮೋಕ್ಷಕ್ಕೆ ನಾ ವಿದ್ಯೆ ಇಲ್ಲವೇ ಇಲ್ಲ. ಇದನ್ನೆಲ್ಲ ದೃಢಪಡಿಸ್ತಾರೆ. ಅದರ ಜೊತೆಗೆ ಇನ್ನೂ ಕೇಳ, ಸೃಷ್ಟಿರಕ್ಷಾ ಹೃತಿ ಜ್ಞಾನ ನೇತ್ಯ ಜ್ಞಾನ ಬಂಧನಾನ್ ಜ್ಞಾತ್ವಾ ವಿಷ್ಣುಪರಾಯಣ. ಎಲ್ಲವೂ ಕೂಡ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಇವೆಲ್ಲ ಯಾವುದರಿಂದ, ವಿಷ್ಣುವಿನಿಂದೇನೆ ಆಗುತ್ತೆ ಅಂತ ತಿಳಿದರೆ ಮೋಕ್ಷ ಇಲ್ಲದೆ ಹೋದ್ರಿಲ್ಲ. ಇನ್ನೊಂದು ಭಾಗ, ಅದಕ್ಕೆ ಜನ್ಮಾದ್ಯಶಯತಃ ವ್ಯಾಖ್ಯಾನ. ಅನೇಕರು ಏನು ತಿಳ್ಕೊಂಡಿರ್ತಾರೆ, ಸೃಷ್ಟಿಗೆ ಬ್ರಹ್ಮದೇವರು, ಸ್ಥಿತಿಗೆ ವಿಷ್ಣು, ಲಯಕ್ಕೆ ಶಿವ, ಸಾಮಾನ್ಯ ಕಲ್ಪನೆ ಅಲ್ಲ, ಎಲ್ಲವೂ ವಿಷ್ಣುವಿನಿಂದೇನೆ ಆಗುತ್ತೆ ಅಂತ ತಿಳ್ಕೊಂಡ್ರೆ ಮೋಕ್ಷ. ಇವತ್ತು ಅನೇಕರು ದೇವರೇ ಇಲ್ಲ ಅಂತ ತಿಳ್ಕೊಂಡ್ರೆ ಒಂದು ಗುಂಪು ದೇವತೆಗಳು, ಒಪ್ಪಿದವರು ಕೂಡ ಒಂದೊಂದು ಡಿಪಾರ್ಟ್ಮೆಂಟ್ ಒಬ್ಬ ದೇವತೆಗಳು ಅಂತ ತಿಳ್ಕೊಂಡ್ಬಿಡ್ತಾರೆ, ತಪ್ಪದು. ನಿಜವಾಗಲೂ ಕೂಡ ಎಲ್ಲದಕ್ಕೂ ಮೂಲ ಕಾರಣ ಜನ್ಮಾದ್ಯಶಯತಃ ಓಂ. ಯಾವುದೇ ಕೆಲಸ ಆಗಬೇಕಾದರೆ ತೇನ ವಿನಾ ತೃಣಮಪಿ ನ ಚಲತಿ. ಇದೆಲ್ಲ ಅರ್ಥ ಮಾಡಿಕೊಂಡು ವಿಷ್ಣುವಿನಿಂದ ವಿಘ್ನಕ್ಕೆ ಗಣೇಶನೇ ಆಗಬೇಕು ಅಲ್ಲ, ಗಣೇಶರೊಳಗೆ ಇಟ್ಟು ಮಾಡೋರು ವಿಷ್ಣುವೆ ಅದು ಗೊತ್ತಿರಬೇಕು. ಬರೀ ಗಣೇಶನಿಂದ ವಿಘ್ನ ಪರಿಹಾರ ಆಗೋದಿಲ್ಲ. ಇನ್ನು ಕೆಲವು ವಿಘ್ನಗಳು ಗಣೇಶ ಪರಿಹಾರ ಮಾಡೋದೇ ಇಲ್ಲ. ಅಜ್ಞಾನ ನಾಶ ಮಾಡತಕ್ಕಂಥ ವಿಘ್ನ ದೊಡ್ಡ ಕೆಲಸ ಇದೆಯಲ್ಲ, ಅದನ್ನು ಮಾಡಿ ನರಸಿಂಹದೇವರೇ ಆಗಬೇಕು ಅಂತ ಹೇಳಿದೆ. ನರಸಿಂಹೋ ಅಖಿಲ ಜ್ಞಾನ ಮತದ್ವಾಂತ ದಿವಾಕರ ಜಯತ್ಯಮಿತಸ ಜ್ಞಾನ ಸುಖಶಕ್ತಿ ಪಯೋನಿಧಿ. ಈಗ ಗಣೇಶನಿಗಿಂತ ದೊಡ್ಡ ದೈತ್ಯರಿದ್ದಾರೆ, ತಾರತಮ್ಯದರೆ ಗಣೇಶ ಬರ್ತಾರೆ. ಕಲಿ ಗಣೇಶನಿಗಿಂತ ಭಾರಿ ಮೇಲಿದ್ದಾನೆ ಶಕ್ತಿ ಒಳಗೆ, ಗಣೇಶನಿಂದ ವಿಘ್ನ ಪರಿಹಾರ ಆಗೋದಿಲ್ಲ. ಅವಾಗ ನರಸಿಂಹದೇವರೇ ಬರಬೇಕು, ವಾಯುದೇವರೇ ಬರಬೇಕು, ಬೇರೆಯಿಂದ ಸಾಧ್ಯ ಇಲ್ಲ, ರುದ್ರಾದಿ ದೇವತೆಗಳಿಂದಲೂ ಸಾಧ್ಯ ಇಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡು ಪ್ರತಿಯೊಂದು ಕಾರ್ಯವೂ ಕೂಡ ಮೂಲತಃ ಮಹಾವಿಷ್ಣುವಿನಿಂದನೇ ಆಗಬೇಕು. ಇದನ್ನು ಅರ್ಥ ಮಾಡಿಕೊಂಡ್ರೆ ಮೋಕ್ಷದ ಮತ್ತೊಂದು ದಾರಿ ಅಂತ ಹೇಳಿದ್ದಾರೆ. ಈ ಅನುಸಂಧಾನ ಕೂಡ ಮೋಕ್ಷದಿಂದ ಆಗಬೇಕು. ನಮಗೆ ಅನ್ನ ಕೊಟ್ಟರು ಯಾರೋ, ಯಾರೋ ಕೊಟ್ಟಿದ್ದಾರೆ, ಒಳ್ಳೆ ದೇವರು ನಿಂತು ಕೊಡಿಸಿದ್ದಾನೆ ಅಂತ. ಏನೇಕೆ ಮಳೆ ಬಂತು, ಮಳೆಗೆ ಒಬ್ಬ ಮಳೆ ತಾನಾಗಿ ಬರೋದಿಲ್ಲ, ಮಳೆ ತಾನಾಗಿ ಬರೋದಿಲ್ಲ, ದೇವತೆಗಳು ಕೊಡಬೇಕು. ಆ ದೇವತೆಗಳು ತಾವಾಗಿ ಕೊಡೋದಿಲ್ಲ, ಮಹಾವಿಷ್ಣು ಕೊಡಬೇಕು. ನೀರು ಬಿಡೋನೊಬ್ಬನಿದ್ದಾನೆ, ಅವನು ಹಾಗೆಲ್ಲ ಅವನು ನೇಮಿಸಿದ್ದಾರೆ, ಅವನು ಹೇಳದೆ ಬಿಡಬೇಕಷ್ಟೇ. ಅವನು ಸುಮ್ಸು ನೀರು ಬಿಟ್ಟು ಅವನು ಡಿಸ್ಮಿಸ್ ಮಾಡ್ತಾರಷ್ಟೇ. ನೀರು ಬಿಡೋ ಅಧಿಕಾರವನ್ನಲ್ಲಿದ್ದರೂ ಕೂಡ ಫೈನಲ್ ಅಧಿಕಾರ ಮೇಲೆಯವರಲ್ಲಿದೆ. ಅದೇ ರೀತಿ ಆಯಾ ವಿಭಾಗಕ್ಕೆ ದೇವತೆಗಳನ್ನು ಪರಮಾತ್ಮ ನೇಮನ ಮಾಡಿದ್ದಾನೆ, ಅವರಿಂದ ಕೆಲಸ ಆಗುತ್ತೆ. ಎಲ್ಲ ದೇವತೆಗಳ ಮೂಲ ಶಾಸಕ ಅಂದರೆ ಪರಮಾತ್ಮನೇ. ಕೇಶವ ಕೇಶವ ಶಾಸಕ ಒಂದೇ ಪಾಶಧರಾರ್ಚಿತ ಶೂರವರೇಶ, ದ್ವಾದಶ ಸ್ತೋತ್ರದಲ್ಲಿ ಶಾಸಕ ಸರ್ವಶಾಸಕರಾದವನು ಪರಮಾತ್ಮನೇ. ಆ ನಿಷ್ಠೆ ಬರ್ತಾ ಹೋಗಬೇಕಾಗ ನಮಗೆ ಲೋಕದಲ್ಲಿ ಅರ್ಥ ಆಗುತ್ತೆ. ಮತ್ತು ಯಾವುದೇ ಡಿಪಾರ್ಟ್ಮೆಂಟು ಫೈನಲ್ ಸರ್ಕಾರದ ಕೈಯಲ್ಲೇ ಇರೋದು. ಎಷ್ಟೇ ನೋಡ್ತೀವಿ, ನೋಡಿದ್ರೆ ನಾವು ಯಾವಾಗ ಕ್ಲರ್ಕ್ ಮಾಡ್ದೆ ಅಂತ ತಿಳ್ಕೊಂಡ್ಬಿಡ್ತೇವೆ, ಅಟೆಂಡರ್ ಕೈಯಲ್ಲಿ ತಿಳ್ಕೊಂಡ್ಬಿಡ್ತೇವೆ. ತಪ್ಪದು, ಅಟೆಂಡರ್ ಅಲ್ಲ, ಕೇಸ್ ವರ್ಕರ್ ಅಲ್ಲ, ಕ್ಲರ್ಕ್ ಅಲ್ಲ, ಆಫೀಸರು. ಅವನು ಕೂಡ ಸಬಾರ್ಡಿನೇಟ್ ಮತ್ತೆ ಮೇಲೆ ಆಫೀಸರು, ಇನ್ನೂ ಮೇಲೆ ಹೋಗಬೇಕು, ಮನೆ ಫೈನಲ್ ಅಥಾರಿಟಿ ಇರ್ತಾರೆ. ಇವರೆಲ್ಲ ಮಾಡಿದಾಗ ಕಾಣುತ್ತೆ ನಮಗೆ, ಆ್ಯಕ್ಚುಲಿ ಆ ಪರ್ಮಿಷನ್ ಕೂಡ ಮಾಡೋಕ್ಕೆ ಬರೋದಿಲ್ಲ ಅವರಿಗೆ. ಯಾರೋ ಎಮೋ ದುಡ್ಡು ಕೊಟ್ಟು ಎಮೋ ತಂದು ಕೊಡ್ತಾನೆ ಪೋಸ್ಟ್ಮ್ಯಾನ್, ಆದರೆ ಅವನ ಕೈಯಿಂದ ಕೊಡೋದಿಲ್ಲ, ಕಳಿಸಿದ್ರೆ ಕೊಡ್ತಾನೆ ಅಷ್ಟೇ. ಡೆಲಿವರಿ ಮಾಡೋ ಕೆಲಸ ಹೊರತು ಅವನಿಗೆ ಸ್ವತ್ತು ಅಲ್ಲ ಅದು. ಅದು ಗುಡಿದವರು ಏನೇ ಮಾಡಿದ್ರು ಡೆಲಿವರ್ ಮಾಡ್ತಾರೆ ಹೊರತು ಮೂಲಸ್ವಾಮಿ ಅಂದರೆ ಪರಮಾತ್ಮನೇ. ಆ ನಿಷ್ಠೆ ಬೆಳೀತಾ ಹೋಗಬೇಕು. ಅದು ಶಾಸ್ತ್ರ ಓದ್ತಾ ಓದ್ತಾ ಹೋಗಿ ಬೆಳೆದಂತೆ ಹೋಗಿ ಅನ್ನ ಸುಮ್ಮನೆ ಬರೋದಿಲ್ಲ, ಪಾಕ ಮಾಡಿದರೆ ಅನ್ನ ಸಿದ್ಧವಾಗುತ್ತೆ, ವಿಚಾರ ಪರಿಪಾಕದಿಂದ ಜ್ಞಾನ ಸಿದ್ಧವಾಗುತ್ತೆ. ಅನುಭವದ ಅಡುಗೆಯನ್ನು ಮಾಡಿ ಅದಕ್ಕೆ ಅನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಿಂದ ನಮ್ಮ ಜ್ಞಾನ ದೃಢವಾಗ್ತಾ ಹೋಗಬೇಕು ಅಂತ ಹೇಳ್ತಾರೆ. ಜೀವನ ಅಂದರೆ ಅದೇ, ಹುಟ್ಟಿನಿಂದ ಸಾಯವರೆಗೂ ಏನು ಮಾಡ್ತೇವೆ ಅಂದರೆ ಭಕ್ತಿಯನ್ನು ಸಾಧಿಸಬೇಕು. ನಾವು ಇಡೀ ದಿವಸದ ಕೆಲಸ ಏನು? ಭಕ್ತಿಗಾಗಿ. ಇಡೀ ದಿವಸದ ಕೆಲಸ ಭಕ್ತಿಗಾಗಿ, ಇಡೀ ಬದುಕಿನ ಕೆಲಸ ಭಕ್ತಿಗಾಗಿ. ಭಕ್ತಿ ಇವತ್ತು ಊಟ ಆಯಿತು, ದೊಡ್ಡ ಪ್ರೋಗ್ರಾಮ್ ಮುಗಿದಾಗಲೆಕ್ಕ. ಇವತ್ತು ಭಕ್ತಿ ಬಂತು, ಜೀವನದ ಸಿದ್ಧಿ ಆದಾಗಲೆಕ್ಕ. ಭಕ್ತಿ ಒಂದು ಬರದೇ ಹೋದರೆ ಜೀವನವೆಲ್ಲ ವ್ಯರ್ಥ. ಆ ಭಕ್ತಿ ಬೆಳೀತಾ ಬೆಳೀತಾ ಹೋಗೋದೇ ಸಾಧನೆ. ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿ ನಚಾನ್ಯ. ಇಲ್ಲಿ ಶ್ಲೋಕನೇ ಟೀಕಾರಾಯರು ಬಹಳ ಪ್ರಿಯವಾದ ಶ್ಲೋಕ. ಇದನ್ನು ನ್ಯಾಯಸುಧೆಯಲ್ಲಿ ಉಲ್ಲೇಖ ಮಾಡಿ ಅರ್ಥ ಬರೀತಾರೆ ಟೀಕಾರಾಯ. ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಸ್ನೇಹ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿ ನಚಾನ್ಯ. ಭಕ್ತಿ ಅಂದರೆ ಏನು? ಭಕ್ತಿ ಅಂದರೆ ಮೂಲತಃ ಸ್ನೇಹ, ಪ್ರೀತಿ ಅಂತ ಅರ್ಥ. ಭಕ್ತಿ ಶಬ್ದಕ್ಕೆ ಪ್ರೀತಿ ಅಂತ ಹೆಸರು. ಆ ಪ್ರೀತಿ ಹೇಗೆ ಬರಬೇಕು? ಮಹಾತ್ಮ್ಯ ಜ್ಞಾನಪೂರ್ವಕ ಬರಬೇಕು. ಅವನು ಮಹಾತ್ಮ, ನಮಗಿಂತ ದೊಡ್ಡವನು ಅನ್ನೋ ಜ್ಞಾನಪೂರ್ವಕವಾಗಿ ಬರತಕ್ಕಂಥ ಪ್ರೀತಿಗೆ ಭಕ್ತಿ ಅಂತ ಕರೀತಾರೆ. ನಮ್ಮಂಥವನು ಅಂತ ತಿಳ್ಕೊಂಡಾಗ ಪ್ರೀತಿ, ಅದು ಸ್ನೇಹ. ನಮ್ಮಷ್ಟೇ ಇದೆ ಅಂತ ತಿಳ್ಕೊಂಡಾಗ ಅದು ಸ್ನೇಹ. ನಮಗಿಂತ ಹೆಚ್ಚಿದೆ ಅಂತ ತಿಳ್ಕೊಂಡಾಗ ಅದು ಭಕ್ತಿ. ಕಡಿಮೆ ಇದೆ ಅಂತ ತಿಳ್ಕೊಂಡಾಗ ಅದು ವಾತ್ಸಲ್ಯ. ಮೂರು ಭಾವನೆ ಇರಬೇಕು. ಮೂರು ಸ್ನೇಹನೇ. ದೊಡ್ಡವರಲ್ಲಿ ಮಾಡಿದಾಗ ಭಕ್ತಿ, ಸಮಾಜದಲ್ಲೇ ಮಾಡಿದಾಗ ಅದು ಸ್ನೇಹ, ಚಿಕ್ಕವರಲ್ಲಿ ಮಾಡಿದಾಗ ಅದು ವಾತ್ಸಲ್ಯ. ಆ ಮೂರು ಪ್ರೀತಿಯ ಮೂರು ಮುಖಗಳು. ದೊಡ್ಡವರೇ ಬರಬೇಕಾದ್ರೆ ಮಹಾತ್ಮ ಜ್ಞಾನ ಬರಬೇಕು. ದೊಡ್ಡವರಲ್ಲಿ ಮಹಾತ್ಮ ಜ್ಞಾನದಿಂದ ಭಕ್ತಿ ಮಾಡಿದಾಗ ಸಿದ್ಧಿ. ಇದು ಶಾಸ್ತ್ರ ಹೇಳಿತ್ತು. ದೊಡ್ಡವರಲ್ಲಿ ಭಕ್ತಿ, ಸಮಾನರಲ್ಲಿ ಸ್ನೇಹ, ಕಿರಿಯರಲ್ಲಿ ವಾತ್ಸಲ್ಯ, ಶಾಸ್ತ್ರ ಹೇಳಿತ್ತು. ನಾವು ದೊಡ್ಡವರಲ್ಲಿ ದ್ವೇಷ, ಸಮಾನರಲ್ಲಿ ಅಸೂಯೆ, ಸಣ್ಣವರಲ್ಲಿ ದೌರ್ಜನ್ಯ. ಇದು ಕತೆ ಮುಗಿತಲ್ಲ, ಅದು ಶಾಸ್ತ್ರ ಹೇಳುತ್ತದೆ. ಬರೀ ಹರಿಭಕ್ತಿ ಮಾಡಿದರೆ ಸಾರದು, ಎಲ್ಲ ಬೇಕು ಅಂತ ಹೇಳೋದಕ್ಕೆ ಮಹಾತ್ಮ ಜ್ಞಾನ ಬೆಳೆಸುವಂತ ಹೋಗಬೇಕು. ಇವತ್ತು ಭಕ್ತಿ ಅನ್ನ ಇಲ್ಲದವರು ಭಕ್ತಿ ಇಲ್ಲ. ಊಟ ಮಾಡಿ ಏನು ಊಟ ಮಾಡೋದು? ಬರೀ ಇಲ್ಲ, ಏನು ಊಟ ಮಾಡಿ ಧಾರ್ಮ ಮಾಡಿ ಅಂತ ಹೇಳ್ತೀವಿ. ಇದ್ರ ತಾನೇ ಮಾಡೋದಕ್ಕೆ ಭಕ್ತಿಗೆ ಅನ್ನ ಹೇಗಬೇಕು? ಭಕ್ತಿಗೆ ಜ್ಞಾನ ಬೇಕು. ಇವತ್ತು ಅನ್ನ ಜಾಸ್ತಿ ಇದ್ದಷ್ಟು ಪುಷ್ಕಳವಾದ ಭೋಜನ, ಜ್ಞಾನ ಜಾಸ್ತಿ ಇದ್ದಷ್ಟು ಪುಷ್ಕಳವಾದ ಭಕ್ತಿ. ಅದು ದೊಡ್ಡವರಲ್ಲಿ ಯಾವುದೇ ಭಕ್ತಿ ಜಾಸ್ತಿ ಇರುತ್ತೆ, ಜ್ಞಾನ ಜಾಸ್ತಿ ಇರುತ್ತೆ. ಅವರಿಗೆ ಜ್ಞಾನದ ಪ್ರಪೋರ್ಷನ್ ಜಾಸ್ತಿ ಇದ್ದಂತೆ ಭಕ್ತಿಯ ಕ್ವಾಲಿಟಿ ಜಾಸ್ತಿ ಆಗುತ್ತೆ. ಅದಕ್ಕೆ ಶಾಸ್ತ್ರ ಓದೋದು ಕೇಳೋದು ಅಂದರೆ ಶಾಸ್ತ್ರ ಕೇಳೋದು ಕೂತಿರ್ತೇವೆ ನಾವು. ಮೊದಲು ಭಕ್ತಿ ಇರುತ್ತೆ, ಕೇಳಿದ ಮೇಲೆ ಭಕ್ತಿ ಜಾಸ್ತಿ ಆಗಿರಬೇಕು. ಅದು ಶಾಸ್ತ್ರದ ಎಫೆಕ್ಟ್. ಊಟ ಕೂತ ಮೇಲೆ ಸಾಕು ಅನ್ನಿಸ್ಬೇಕು, ಜ್ಞಾನ ಕೂತ ಬೇಕು ಅನ್ನಿಸ್ಬೇಕು. ಅದು ಅರ್ಥ ಆಗಿದೆ ಅಂತ ಅರ್ಥ. ಇದು ತಿಳ್ಕೊಂಡ್ರೆ ನಮ್ಮ ಜೀವನದ ದೊಡ್ಡ ಗುರಿಯ ಭಕ್ತಿ ಸಂಪಾದನೆ. ಅಂತ ಭಕ್ತಿಗೆ ಮಾತ್ರ ದೇವರು ಒಲಿತಾನೆ. ಅಲ್ಲ, ಬೇರೆ ಸಾಧನ ಇದೆಯಲ್ಲ. ದಾನ ಮಾಡಬಹುದು, ತೀರ್ಥಯಾತ್ರೆ ಮಾಡಬಹುದು, ತಪಸ್ ಮಾಡಬಹುದು, ಯಜ್ಞ ಮಾಡಬಹುದು, ನಾವು ಮಾಡಬಹುದೇನು? ಅವೇ ಅಲ್ಟಿಮೇಟ್ ಅಂತ ತಿಳ್ಕೊಂಡವರು ಇದ್ದಾರೆ. ತಕ್ಷಣ ಆಚಾರ್ಯ ಹೇಳ್ತಾರೆ, ದಾನ ತೀರ್ಥ ತಪೋಯಜ್ಞ ಪೂರ್ವಾಹ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯ ಭಕ್ತಿ ಸ್ವೇಕಾ ವಿಮುಕ್ತಯೇ. ಎಂಥ ಮಾತುಗಳು, ಒಂದೊಂದು ಮಾತುಗಳು ಕೂಡ ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ಮಾತುಗಳು. ಮುಕ್ತಿಗೆ ಭಕ್ತಿ ಒಂದೇ ಸಾಧನ. ಮತ್ತು ದಾನ ತೀರ್ಥಯಾತ್ರೆ ಎಲ್ಲ ಹೇಳ್ತಾರಲ್ಲ, ಅವೆಲ್ಲ ಉಪಯೋಗ ಬರೋದು ಯಾವಾಗ ಅಂದರೆ ಭಕ್ತಿ ಬಂದರೆ ಮಾತ್ರ. ಯಾತ್ರೆ ಮಾಡಿ ಬಂದ ಭಕ್ತಿ ಜಾಸ್ತಿ ಆಗಿಬಿಡ್ಬೇಕು ಯಾತ್ರೆ ಮಾಡಿದ ತಕ್ಷಣ. ಅಬ್ಬ ಏನು ಅಗಾಧ, ಏನೋ ನಾರಾಯಣ ಅಂತ ಕೇಳಿದ್ವಿ, ಬದರಿ ಹೋಗ್ಮೇಲೆ ಗೊತ್ತಾಯ್ತು ಎಂಥ ನಾರಾಯಣ ಅಂತೇಳಿ. ಒಂದು ಸಿರ್ಲ ಕಮಕೆಲ್ ಆಗಲ್ಲ, ಅಲ್ಲೇ ಕೂತಿದ್ದಾರಲ್ಲ ಬಾದರಾಯಣ ಅಂತ ಹೇಳಿದಾಗ ಭಕ್ತಿ ಜಾಸ್ತಿ ಆಗಿದೆ. ಅದು ಬಿಟ್ಟು ಯಾತ್ರೆಗೆ ಹೋಗಿ ಬಂದ, ಸಂಧ್ಯಾದನ್ನು ಬಿಟ್ಬಿಟ್ಟ, ಬೇರೆ ಯಾತ್ರೆ ಆಯಿತು ಅಂತ ಹೇಳಿಬಿಟ್ಟು. ಇದ್ಯಾವುದು ಯಾತ್ರೆ ಇದು ಒಂದು? ಇದರಿಂದ ಭಕ್ತಿ ಕಳ್ಕೊಂಡು ಬಿಟ್ಟ ಅಂತ ಅರ್ಥ ಆಯಿತು. ಇವತ್ತು ಹೋಗಿ ಬಂದರೆ ನಾವು ಇಂಪ್ರೂವ್ ಆಗ್ತಾ ಹೋಗ್ಬೇಕು ಜಾಸ್ತಿ. ಬದರಿ ಯಾತ್ರೆ ಮಾಡಿ ಬಂದಿದ್ದೇನೆ, ಸಿಕ್ಕಲ್ಲಿ ತಿನ್ನೋದಿಲ್ಲ, ಬದರಿ ಯಾತ್ರೆ ಮಾಡಿದ್ದೇನೆ, ಸಿಕ್ಕ ವಿಚಾರ ಮಾತಾಡೋದಿಲ್ಲ, ಬದರಿ ಯಾತ್ರೆ ಮಾಡಿದ್ದೇನೆ, ಪರನಿಂದಾದಿಗಳನ್ನು ಮಾಡೋದಿಲ್ಲ. ಯಾತ್ರೆಯ ಫಲ, ಸ್ನಾನ ಮಾಡಿ ಮತ್ತೆ ಕೊಳಕ್ಕೆ ಬಿಟ್ಟಿರೋ ಸ್ನಾನ ಮಾಡಿದ್ದು ವ್ಯರ್ಥ ಆಗಲಿಲ್ಲ. ಸ್ನಾನ ಮಾಡಿ ಮತ್ತೆ ಮೆಲ್ಲಿಗೆ ಬಟ್ಟೆ ಮುಟ್ಟೋದಾದರೆ ಸ್ನಾನ ಮಾಡಿದ್ದು ವ್ಯರ್ಥ. ಅದಕ್ಕೇನೆ ಉಟ್ಕೊಂಡು ಬಟ್ಟೆ ಬಿಡದೆ ಹೋದರೆ ಅದು ಸ್ನಾನ ಅಲ್ಲ. ಅದೇ ರೀತಿ ನಮ್ಮ ಹಳೆ ಸ್ವಭಾವ ಬಿಡದೆ ಹೋದರೆ ಅದು ಸಿದ್ಧಿ ಅಲ್ಲ. ದಾನ ತೀರ್ಥ ತಪೋಯಜ್ಞ ಪೂರ್ವಾಹ, ದಾನ ಮಾಡಿದ, ದಾನದಿಂದ ಎಷ್ಟು ಸಿದ್ಧಿ ಬರಬೇಕು ಅಂತ ಆಚಾರ್ಯರು ಚಿಕ್ಕ ಮಗು ನೋಡಿದರು, ಪೂರ್ವಾಲಯ ಬ್ರಾಹ್ಮಣರು ನೋಡಿದರು, ಮಧ್ಯೆ ಬಿಟ್ಟರು ಭಾರಿ ಬಡವರು. ತಕ್ಷಣ ಯೋಚನೆ ಮಾಡಿದರು, ಕೂಸಿಗೆ ಹಾಲು ಕುಡಿಯಲಿಕ್ಕೆ ವ್ಯವಸ್ಥೆ ಆಗಲಿ ಅಂತ ಹೇಳಿ ಗೋದಾನ ಮಾಡಿಬಿಟ್ಟವ್ರೆ. ತಕ್ಷಣ ಪಾತುಂ ಪಯಾಂಸಿ ಶಿಶವೇ ಕಿಲ ಗೋಪ್ರ ದೋಸ್ಪೈ ಪೂರ್ವಾಲಯ ಸ್ವಸುತ ಸುಗುಣತೆಯ ಪ್ರಜಾತಃ ನಿರ್ವಾಣ ಹೇತು ಮನಭೀಷ್ಟ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಒಂದು ಗೋದಾನ ಮಾಡಿದರು, ಒಂದು ಹಾಲು ಕೊಟ್ಟರೆ ದಿವಸಕ್ಕಾಗುತ್ತೆ ಅಷ್ಟೇ. ಗೋದಾನ ಮಾಡಿದರೆ ಜೀವನ ಪೂರ್ತಿ ಆಗುತ್ತೆ. ಎಷ್ಟು ವ್ಯತ್ಯಾಸ ಇದೆ? ಹಸ್ತವನಿಗೆ ಅನ್ನ ಕೊಟ್ಟರೆ ಒಂದು ದಿವಸ ಊಟ ಮಾಡ್ತಾರೆ, ಕೆಲಸ ಕೊಡಿಸಿದರೆ ಜೀವನ ಪೂರ್ತಿ ಊಟ ಮಾಡ್ತಾರೆ. ಅದಕ್ಕೆ ಗೋದಾನ ಮಾಡೋದಕ್ಕೂ ಹಾಲು ಕೊಡೋದಕ್ಕೂ ವ್ಯತ್ಯಾಸ ಇದೆ. ಗೋದನೇ ದಾನ ಮಾಡಿದ್ರು. ಯಾತಕ್ಕೋಸ್ಕರ? ಕೊಟ್ಟಿದ್ದು ಮಧ್ಯಗೈರ ಕೈಲೆ, ಕುಡಿಯಬೇಕು ಮಧ್ವಾಚಾರ್ಯರು, ಮುಟ್ಟಬೇಕು ಮಾಧವನಿಗೆ, ಮೂರಿದೆ, ಮಧ್ಯಗೇಹರು, ಮಧ್ವರು, ಮಾಧವ. ಫಲಿತಾಂಶ ಏನು ಬರ್ತಾ ಅವರಿಗೆ, ಒಂದು ಗೋದಾನ ಮಾಡಿದ್ದಕ್ಕೆ ಅವ್ರು ಅಷ್ಟೇ ವಯಸ್ಸಾಗಿತ್ತಾಗಲಿ ಅವರಿಗೆ, ಆಚಾರ ಚಿಕ್ಕ ಮಗು, ಅವರು ದೇಹ ಬಿಟ್ಟರು, ತಮ್ಮ ಮಗನಿಗೆ ಮಗನಾಗಿ ಹುಟ್ಟಿದ್ರು. ಆಮೇಲೆ ಸುಸೂತ ಸೂನುತ ಯಾ ಪ್ರಜಾತ, ತಮ್ಮ ಮಗನಿಗೆ ಮಗನಾಗಿ ಹುಟ್ಟಿದ್ರು. ಮಧ್ವ ಸಿದ್ಧಾಂತ ಪ್ರಸಾರವಾಗಿತ್ತು, ಕೇಳಿದರು, ಮತ್ತು ಮೋಕ್ಷಕ್ಕೆ ಹೊರಟುಬಿಟ್ರು. ಗೋದಾನ ಮಾಡಿದ ಫಲ ಮೋಕ್ಷಕ್ಕೆ ಕಾರಣ ಆಯಿತು. ಅದಕ್ಕೆ ದಾನಂ, ಇಂಥ ದಾನ ಮಾಡಬೇಕೇ ಹೊರತು ಅನೇಕರ ದಾನ ಅಹಂಕಾರಕ್ಕೆ ಕಾರಣ ಆಗಿಬಿಡುತ್ತೆ. ನನ್ನಂಥ ದಾನಶೂರನೇ ಇಲ್ಲ, ಕತೆ ಮುಗಿದೋಯ್ತಲ್ಲಿ. ದಾನ ಮಾಡದೇ ಇದ್ದವನು ಪುಣ್ಯಾತ್ಮನಾಗ್ತಾನೆ. ಅಹಂ ದಾನ ಧರ್ಮಾದಿಗಳ ಫಲ ಅಹಂಕಾರವಾಗೋದಾದರೆ ಅಂಥ ದಾನ ಮಾಡೋದು ಅರ್ಥ ಇಲ್ಲ ಅಂತ ಹೇಳಿ. ಆದರೆ ವಿನಯಕ್ಕೆ ಕಾರಣ ಇರಬೇಕು. ದೇವರು ಕೊಟ್ಟ ವಸ್ತು ನಮ್ಮ ನಿಮಿತ್ತ ಮಾಡಿಕೊಂಡ ಎಷ್ಟು ಭಾಗ್ಯ ನಮಗೆ ಅನ್ಕೋಬೇಕೇ ಹೊರತು ನಮ್ಮಿಂದ ಆಯಿತು ಅನ್ನೋ ಭಾವ ಅಹಂಕಾರತ ಹರಿಕರ್ತ ಎಲ್ಲದಕ್ಕೂ ಕಾಮನ್ ಫ್ಯಾಕ್ಟರ್. ದಾನ ತೀರ್ಥ, ತೀರ್ಥ ಅಂದರೆ ತೀರ್ಥಯಾತ್ರೆ, ತೀರ್ಥಯಾತ್ರೆ ಅಂತ ಹೇಳಿದರೆ ಅಲ್ಲೂ ಕೂಡ ವ್ಯತ್ಯಾಸ. ನಿಷಿದ್ಧ ಪದಾರ್ಥಗಳು ತೀರ್ಥಯಾತ್ರೆ ಅನಿಸೋದೇ ಇಲ್ಲ. ತೀರ್ಥಯಾತ್ರೆ ಅಂತ ಹೇಳಿದರೆ ಪುಣ್ಯಕರವಾದ ತೀರ್ಥಗಳೇ ತೀರ್ಥಗಳ ಹೊರತು ನಿಷಿದ್ಧವಾದವುಗಳಲ್ಲ. ಇವತ್ತು ಆಗ್ರಾಕ್ಕೆ ಹೋಗಿ ಬರ್ತಾರೆ, ಪಾಪ ನೋಡಿ ಗೊತ್ತಲ್ಲ ಏನು ನೋಡಿ ಬರ್ತಾರೆ ಅಂತೇಳಿ. ಮೊದಲು ಬದರಿಗೆ ಹೋಗಿರ್ತಾರೆ, ಬರ್ತಾ ಆಗ್ರಾಕ್ಕೆ ಹೋಗಿಬಿಡ್ತಾರೆ. ಅಲ್ಲಿ ನಮ್ಮ ಜನಕ್ಕೆ ಸುತ್ತಿ ಸುತ್ತಿ ಅಭ್ಯಾಸ ಆಗಿಬಿಟ್ಟಿರುತ್ತೆ, ಅದಕ್ಕೊಂದು ನಮ್ಮದು ಪ್ರದಕ್ಷಿಣೆ ಹೊಡೆದೇ ಬಿಡ್ತಾರೆ. ಬಿಡದೆ ಇಷ್ಟು ಮಾಡಿದ್ದೇನು ಅಂತ ಈ ಮಧ್ಯೆ ಇವರು ಯಾತ್ರೆಗಳು ಹಾಕಿರ್ತಾರೆ, ಮೊದಲೇನೆ ಆಗ್ರಾ ತಾಜ್ಮಹಲ್ ದರ್ಶನ ಉಂಟು ಅಂತ ಹಾಕಿಬಿಟ್ಟಿರ್ತಾರೆ. ಅದು ಇದ್ದವರು ಬರೋದಿಲ್ಲ ಅಂತ ಜೀವನ ಬೇರೆ ಜೊತೆಗೆ. ಅಂದರೆ ನಮಗೆ ಪುಣ್ಯದ ಪರಿಕಲ್ಪನೆ ನಮಗಿಲ್ಲ. ಇವತ್ತು ಇದು ಬೇರೆ, ನೋಟ ಬೇರೆ, ಅದರಿಂದ ಬರೋ ಒಂದು ಸಿದ್ಧಿ ಬೇರೆ. ಎಷ್ಟೇ ಸುಂದರ ವಸ್ತು ಇರಬಹುದು, ನಿಷಿದ್ಧ ಅಂದ್ರಿಲ್ಲ. ನಿಷಿದ್ಧ ಪದಾರ್ಥ ಅಂದರೆ ಕಾಶಿ ಅಲ್ವಾ ಬಡಿಸಿಬಿಟ್ಟೆ, ಇನ್ನೇನು ಕೃಷ್ಣಾರ್ಪಣ ಅನ್ನಬೇಕು ಹೇಳ್ತಾನೆ. ಅದು ನೈವೇದ್ಯವಾಗಿಲ್ಲ, ಮೈಲಿಗೆ ಅದು ಮುಗಿದೋಯ್ತು. ಮತ್ತೆ ಇದೆಲ್ಲ ಸಾಧ್ಯ ಇಲ್ಲ. ಅದು ಎಷ್ಟು ಆಕರ್ಷಣೆ ಇದ್ದರೂ ಕೂಡ ಅದು ಭಗವಂತನಿಗೆ ಸಂಬಂಧಪಟ್ಟಿಲ್ಲ ಅಂದರೆ ಅದು ಮೈಲಿಗೆ ಪದಾರ್ಥ, ಅದು ನಿಷಿದ್ಧ ಪದಾರ್ಥ. ಇದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ತೀರ್ಥಯಾತ್ರೆಗೆ ಒಂದು ಗುರಿ ಇರಬೇಕು, ತೀರ್ಥಯಾತ್ರೆಯ ಕ್ರಮ ಇರಬೇಕು. ತೀರ್ಥಯಾತ್ರೆಗೆ ಕ್ರಮ, ಅದಕ್ಕೊಂದು ಗುರಿ. ಮುಖ್ಯ ಗುರಿ ಅಂದರೆ ಭಕ್ತಿ ವೃದ್ಧಿಯಾಗಬೇಕು. ನಾವು ದೇವರ ಬಗ್ಗೆ ಬದ್ರಿನಾರಾಯಣ ನೋಡ್ತೇವೆ, ಎಷ್ಟು ಆಶ್ಚರ್ಯ. ನಾವು ಏನು ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪು ಧೃತಶಂಖ ಚಕ್ರ ಅಂತ ಕೇಳಿರ್ತೇವಲ್ಲ, ಆ ಸಿದ್ಧಿ ನೋಡಿ ಎಷ್ಟು ಆಶ್ಚರ್ಯವಾಗುತ್ತೆ ನಮಗೆ. ಧ್ಯಾನ ಶ್ಲೋಕನೇ ಗಾಯತ್ರಿಯ ಧ್ಯಾನ ಶ್ಲೋಕನೇ ಬದ್ರಿನಾರಾಯಣ. ಅವ್ರು ನೋಡಿದಾಗತ್ತೆ ಥೀರಿ ಅಂತ ಪ್ರಾಕ್ಟಿಕಲ್ ಆಯಿತು. ಕೃಷ್ಣನ ಕಥೆ ಕೇಳುತ್ತೆ, ದ್ವಾರಕ್ಕೆ ಹೋಗ್ತಾನೆ ಒಬ್ಬ. ಕೃಷ್ಣ ಓಡಾಡಿದ 80 ವರ್ಷಗಳ ಕೃಷ್ಣ ಓಡಾಡಿದ ಜಾಗ ಎಷ್ಟು ರೋಮಾಂಚನ ಆಗುತ್ತೆ. 16,108 ಮದುವೆ ಆಗ ಜಾಗ ಅದು. ಭಗವಂತ ಎಷ್ಟು ಜನಕ್ಕೆ ಮೋಕ್ಷ ಕೊಟ್ಟ ಜಾಗ ಯೋಚನೆ ಮಾಡ್ತಾ ಹೋದರೆ ನಾವು ಎಲ್ಲಿದ್ದೇವೆ ಅಂದರೆ ಪರಮಾನಂದ ಆಗಿಬಿಡುತ್ತೆ. ನೀವು ಇಲ್ಲಿ ಹೇಳ್ಬೇಕಾ ಅಲ್ಲಿ ಅಲ್ಲಿ ಅಂತ ಹೇಳ್ತೀವಿ, ಅಲ್ಲಿ ಇಲ್ಲೇ ಇಲ್ಲಿ ಅಂತ ಹೇಳಬೇಕಾಗ ಅಂಥ ಒಂದು ಅಪೂರ್ವವಾದ ಸಿದ್ಧಿ ಅದು. ಬದರಿಗೆ ಹೋಗ್ತಾನೆ, ಧ್ರುವ ಸದ್ಗತಿ ಹೋದ ಜಾಗ, ಅಲ್ಲಿ ಸಾಕ್ಷಾತ್ ಭೀಮಸೇನಾದಿ ಮಹಾಪಾಂಡು ಅವತಾರ ಮಾಡಿದ ಜಾಗ ಅದು. ಕೃಷ್ಣ ಘಂಟಾ ಕಣ್ಣಿಗೆ ಮೋಕ್ಷ ಕೊಟ್ಟ ಜಾಗ, ಪುರುಷರಾಜ ಮೋಕ್ಷಕ್ಕೆ ಹೋದ ಜಾಗ. ಅದು ಯೋಚನೆ ಮಾಡ್ತಾ ಹೋದರೆ ಅದು ವೈಕುಂಠ ಇದ್ದಾಗಿರ್ತದೆ. ಏನು ಗೊತ್ತಿಲ್ಲ ಅಲ್ಲಿ ಹೋದಾಗ, ಚಳಿ ಚಳಿ ಇನ್ನೇನು ಗೊತ್ತಿರೋದು ಅವ್ರಿಗೆ, ಚಳಿ ಚಳಿ ಶಟರು ಕಂಬಳಿ ಕಾಫಿ ಯಥಾ ಪ್ರಕಾರ ಇನ್ನೇನಿರೋದು. ಇದಕ್ಕೆ ಬದರಿ ಆದ್ರೇನು, ಬೆಂಗಳೂರು ಆದ್ರೇನು, ಏನು ವ್ಯತ್ಯಾಸ ಇಲ್ಲ, ಮೇಸ್ ನೋ ಡಿಫರೆನ್ಸ್ ಅಂತ ಹೇಳ್ತಾರೆ. ಪರೀಕ್ಷೆಯಲ್ಲಿ ಕೂತು ಬರೀ ಪೇಪರ್ ಕೊಟ್ಟು ಬರೋದಾದರೆ ಮನೆಯಲ್ಲಿ ಕೊಡೋದು ಕ್ಷೇಮ. ಮನೆಯಲ್ಲಿ ಕೂತರೆ ಫೇಲ್ ಅಂತ ಅಪಕೀರ್ತಿ ಬೇರೆ ಬರೋದಿಲ್ಲ. ಈ ಮಧ್ಯೆ ಪರೀಕ್ಷೆಗೆ ಕೂಡಲಿಲ್ಲ, ಫೇಲ್ ಅಲ್ಲ, ಪರೀಕ್ಷೆಗೆ ಫೇಲ್ ಅಂತ ಅಪಕೀರ್ತಿ ಬೇರೆ ಬರೋದು. ತೀರ್ಥಯಾತ್ರೆ ಮಾಡಿ ಮನೆ ಬರ ಇಷ್ಟೇನೆ ಅನಿಸ್ಕೊಳ್ಳೋಕ್ಕಾಗಬಾರ್ದು. ಆಮೇಲೆ ತೀರ್ಥಯಾತ್ರೆಗೆ ಒಂದು ಗುರಿ ಇರ್ತದೆ, ಆ ಸೈಟ್ ಸೀಯಿಂಗ್ ನೋಡೋ ಉದ್ದೇಶ ಅಲ್ಲ. ಜಗತ್ತು ಎಷ್ಟು ದೊಡ್ಡದು ಏನೋ ತಿಳ್ಕೊಂಡಿದ್ವಿ. ಬೆಂಗಳೂರಿನ ವಾತಾವರಣ ಹೇಗೆ, ಬದರಿ ವಾತಾವರಣ ಹೇಗೆ, ಸಮುದ್ರ ನೋಡಿದಾಗ ಆಶ್ಚರ್ಯವಾಗುತ್ತೆ. ಸಮುದ್ರ ನೋಡಲಿಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ವಲ್ಲ, ಪರಮಾತ್ಮನ ಗುಣ ಸಮುದ್ರದ ಒಂದು ಸಮುದ್ರ ಲೆಕ್ಕನೇ ಇಲ್ಲ ಅಂತ ತಿಳ್ಕೊಂಡಾಗ ಎಷ್ಟು ಭಕ್ತಿ ಜಾಸ್ತಿ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಕೇಳಿದ್ದೆಲ್ಲ ವಿಶಾಲಗೊಳ್ಳಬೇಕಾದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ಪದ್ಧತಿ ಉಂಟು. ಇಂಜಿನಿಯರಿಂಗ್ ಮೊದಲಾದ ಓದಬೇಕಾದ್ರೆ ಎಜುಕೇಷನ್ ಟೂರ್ಸ್ ಅಂತ ಹಾಕ್ತಾರೆ. ಈ ಸಿವಿಲ್ ಇಂಜಿನಿಯರಿಂಗ್ ಓದೋರೆಲ್ಲ ಡ್ಯಾಮ್ಸ್ ಎಲ್ಲ ತೋರಿಸ್ಕೊಂಡ್ಬರ್ತಾರೆ, ಮೆಕ್ಯಾನಿಕ್ ಓದಲ್ಲಿ ಎಲ್ಲ ಫ್ಯಾಕ್ಟ್ರಿ ತೋರಿಸ್ಕೊಂಡು ಬರ್ತಾರೆ. ಅದೆಲ್ಲ ಅದು ಸ್ಟಡಿಯ ಒಂದು ಭಾಗ. ಅವರ ಒಂದು ಅದಕ್ಕೆ ಮಾರ್ಕ್ಸ್ ಇರುತ್ತೆ, ಹೋಗಿ ಬಂದದಕ್ಕೆ ಮಾರ್ಕ್ಸ್ ಕೊಡುತ್ತಾರೆ. ನಮ್ಮದೆಲ್ಲ ಸ್ಪಿರಿಚುಯಲ್ ಟೂರ್ ಇವೆಲ್ಲ ಕೊಡು, ಆಧ್ಯಾತ್ಮಿಕ ತೀರ್ಥಯಾತ್ರೆ. ಆದ್ದರಿಂದ ಅದು ನೋಡಿದಾಗ ನಮಗೆ ಭಾಗವತಾದಿಗಳೆಲ್ಲ ಎದುರಿ ಕಂಡಾಗಬೇಕು. ಆಗ ನಮಗೆ ದಾನ ತೀರ್ಥ ತಪೋಯಜ್ಞ ಪೂರ್ವಾಹ ಸರ್ವೇಪಿ ಸರ್ವದ. ತಪಸ್ಸು ದೊಡ್ಡ ಸಿದ್ಧಿ. ಹಿರಣ್ಯಕಶಿಪು ತಪಸ್ಸು ಮಾಡಿದ, ಅಂತ ತಪಸ್ಸು ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಹೇಳ್ತಾರೆ, ಊರ್ಧ್ವಬಾಹು ನಭೋ ದೃಷ್ಟಿ ಪಾದಾಂಗುಷ್ಟಾಶ್ರಿತಾವನಿಹಿ. ಎರಡು ಕೈ ಮೇಲೆತ್ತಿ ತಲೆ ಆಕಾಶಕ್ಕೆ ಮುಖ ಮಾಡಿ ಕಾಲ ಹೆಬ್ಬೆರಳ ಮೇಲೆ ಭಾರ ಹಾಕಿ 36,000 ವರ್ಷ ನಿಲ್ತಾನೆ. ಎಂಥ ತಪಸ್ಸು ಇರಬೇಕು ಲೆಕ್ಕ ಹಾಕಿ, ಫಲ 5 ವರ್ಷ ಸತ್ತು ಹೋಗ್ತಾನೆ. ಗೊತ್ತಾಯ್ತಾ? ಯಾಕೆ ಭಕ್ತಿಗಾಗಿ ಮಾಡಿದ ತಪಸ್ಸಲ್ಲ ಅದು. ಅದು ಮಾಡಿದ್ದು ಕೇವಲ ಅಹಂಕಾರದಿಂದ ಮಾಡಿದ ತಪಸ್ಸು, ಕೆಟ್ಟ ಸಿದ್ಧಿಗೋಸ್ಕರ ಮಾಡಿದ ತಪಸ್ಸು. ಅಂಥ ತಪಸ್ಸು ಮಾಡಲಿಕ್ಕೆ ಬರೋದಿಲ್ಲ, ಆದರೆ ಮಾಡಿ ಮೋಕ್ಷ ಆಗಲಿಲ್ಲ ಅವನಿಗೆ. ಅದೇ ಧ್ರುವರಾಜ ಮಾಡಿದ ತಪಸ್ಸಿಗೆ ವಾಸುದೇವರು ಪರಮಾತ್ಮ ಪ್ರತ್ಯಕ್ಷನಾದ. ಅದು ಯೋಂತಃ ಪ್ರವೇಶ ಅಂತೇಳಿ ಇವರು ಈಶ್ವರು ಹೊಮ್ಮ ಹೊಮ್ಮ ಹೋಗಿ ಶುರು ಮಾಡಿದ. ಇದು ಅರ್ಥ ಮಾಡಿಕೊಂಡ ತಪಸ್ಸಿಗೂ ಕೂಡ ಸಾರ್ಥಕ ಇರೋದು ಯಾವಾಗ ಅಂತ ಕೇಳಿದರೆ ಅದು ಭಗವತ್ ಪ್ರೀತಿಕರವಾದರೆ. ದಾನ ತೀರ್ಥ ತಪೋಯಜ್ಞ ಪೂರ್ವ ಯಜ್ಞ ಮಾಡಿದ, ದುರ್ಯೋಧನ ಯಜ್ಞ ಮಾಡಿದ ಪುಂಡರೀಕ ಯಾಗನ. ಒಂದು ವರ್ಷಕ್ಕೆ ಅವನ ವಂಶ ನಿರ್ವಂಶ ಆಗೋಯಿತು. ಒಂದೇ ವರ್ಷಕ್ಕೆ ಅವನು ರಾಜಸೂಯಾಗ ಮಾಡಿದರು. ಇವತ್ತು ಅವರ ಹೆಸರು ಅಜರಾಮರವಾದ ಹೆಸರು. ರಾಜಸೂಯಾಗ ಈಕ್ವಲೆಂಟ್ ಪುಂಡರೀಕ ಯಾಗ. ಅವನು ಮಾಡಿದ ಒಂದು ವರ್ಷಕ್ಕೆ ವಂಶ ನಿರ್ವಂಶ ಮಾಡಿದ ಸತ್ತ ಅವನಲ್ಲಿ ಇವರಲ್ಲಿ ಯಾತಕ್ಕೆ ಯಜ್ಞ ಇವರು ಸಾರ್ಥಕ ನಿರರ್ಥಕ ಆಯಿತು. ಯಾತಕ್ಕೆ ಹೇಳ್ತಾರೆ ಅಂದರೆ ಭಕ್ತಿ ಇಲ್ಲದೆ ಮಾಡಿದರೆ ಹಾಗಾಗುತ್ತೆ. ದುರ್ಯೋಧನ ಭಕ್ತಿಯಿಂದ ಮಾಡಲಿಲ್ಲ, ಪಾಂಡವರು ಮಾಡಿದ್ರಲ್ಲ ನಾನೂ ಮಾಡಬೇಕು ಅಂತ ಮಾಡಿದ. ಅದು ಅಸೂಯೆಯಿಂದ ಮಾಡಿದ, ಮಾತ್ಸರ್ಯದಿಂದ ಮಾಡಿದ, ಅದಕ್ಕೆ ಅದು ಆತ್ಮಘಾತಕ ಆಯಿತು. ಯಾವಾಗ ಭಕ್ತಿಯಿಂದ ಮಾಡಿದರೆ ಅದು ರೀತಿಯೇ ಬೇರೆ ಆಗ್ತದೆ. ಪಾಂಡವರು ಹಾಗೆ ಮಾಡಿದ್ರು, ಯಾರೋ ಮಾಡಿದ್ರು ಅಂತ ಮಾಡಲಿಲ್ಲ, ನಾವು ಮಾಡಬೇಕು ಮಾಡಿದ್ರು. ಕೃಷ್ಣನ ಅಗ್ರ ಪೂಜೆಯನ್ನು ಮಾಡಿದರು. ಇದರ ಫಲಿತಾಂಶ ಅಂದರೆ ವಿಶ್ವಮಾನ್ಯರಾದರವರು. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ, ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ, ಶತ್ರುರ್ ವಿನಶ್ಯತಿ ಧನಂಜಯ ಕೀರ್ತನೇನ, ಮಾದ್ರೀ ಸುತೌ ಕಥಯತಾಂ ನಭವಂತಿ ರೋಗಾ. ಇಂಥ ಅರ್ಥ ಮಾಡಿಕೊಂಡು ಅವ್ರ ಉದ್ದೇಶ ಹೇಗಿತ್ತು? ಪೂರ್ವಾಹ ಇನ್ನೇನು ಏನೇ ಕೆಲಸಗಳಿರಲಿ ಅವೆಲ್ಲ ಅಂಗಾನೆ ಹರಿಸೇವಾಯಾಮ್, ಹರಿಸೇವೆಗೆ ಅಂಗ ಅದು. ಆದರೆ ಭಕ್ತಿಸ್ಬೇಕಾ ವಿಮುಕ್ತ ಹೇಳಲಿಲ್ಲ. ಪರೀಕ್ಷೆಗೆ ಊಟ ಮಾಡ್ಕೊಂಡು ಹೋಗೋದು ಅಂಗ, ವೆಹಿಕಲ್ ಹೋಗೋದು ಅಂಗ, ಪೆನ್ನು ಪೇಪರ್ ತೊಗೊಂಡು ಹೋಗೋದು ಅಂಗ, ಅಲ್ಲಿ ಕೂತಾನಲ್ಲ ಒಳಗೆ ಹೋಗೋದು ಅಂಗ, ಬರೆಯೋದು ಮಾತ್ರ ಮೇನ. ಇಷ್ಟೆಲ್ಲ ಮಾಡ್ಕೊ ಬರೆಯೋದು ಒಂದು ಖಾಲಿ ಮಾಡಿ ಅನ್ನಬೋದು. ಬರೆಯೋದಕ್ಕೆ ಉಪಯೋಗ ಆಗೋದಾದ್ರೆ ಎಲ್ಲದೂ ಉಪಯೋಗನೇ. ಅದೊಂದಿಲ್ಲ ಅಂತ ಕೇಳಿದರೆ ಏನು ಮಾಡೋಕ್ಕೆ ಬರೋದಿಲ್ಲ. ಉಳಿದವರು ಪೆನ್ ಇಲ್ಲ ಅಂದರೆ ಪೆನ್ ಕೊಡ್ತಾರೆ ಪರೀಕ್ಷಾ ಹಾಲಿನಲ್ಲಿ, ಏನು ಕೇಳಿದ್ರು ಕೊಡ್ತಾರೆ, ಓದ್ಕೊಬಂದಿಲ್ಲ ಅಂದರೆ ಗೆಟ್ ಔಟ್ ಅಂತಾರೆ, ಇನ್ನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಸಬ್ಸ್ಟಿಟ್ಯೂಟ್ ಇಲ್ಲ. ಜ್ಞಾನೇನೈವ ಪರಂಪದಂ, ಎಲ್ಲದಕ್ಕೂ ಸಬ್ಸ್ಟಿಟ್ಯೂಟ್ ಇದೆ. ತೀರ್ಥಯಾತ್ರೆ ಮಾಡಲಿಲ್ಲ, ಡೋಂಟ್ ವರಿ, ಭಕ್ತಿ ಬಂತೋ ಸಿದ್ಧೇನೆ ಬಂದು ಆಯ್ತಲ್ಲ, ಮತ್ತೆ ಹಾಕಬೇಕು? ತಪಸ್ಸು ಏನು ಯೋಚನೆ ಇಲ್ಲ. ಭಕ್ತಿ ಬಂತು ಅಂದರೆ ಎಲ್ಲವೂ ಓಕೆ, ಭಕ್ತಿ ಒಂದು ಬರೆದೇ ಹೋದರೆ ಎಲ್ಲವೂ ನಿರರ್ಥಕ. ಇದನ್ನು ಅರ್ಥ ಮಾಡಿಕೊಂಡು ಪರೀಕ್ಷೆ ಪೆನ್ ಇಲ್ಲ ಅಲ್ಲ, ಯಾರು ಪೆನ್ ತಂದು ಕೊಡ್ತಾರಪ್ಪ, ಹೌದಾ ಓದಿದ್ದಾನೆ ಚೆನ್ನಾಗಿ, ಅದೊಂದು ಗುಣ. ಇದು ಅರ್ಥ ಮಾಡಿಕೊಂಡು ನಮ್ಮ ಅವನ್ನೆಲ್ಲ ಬೇಡ ಅಂತ ಹೇಳಲಿಲ್ಲ, ಅವೆಲ್ಲ ಅಂಗಗಳಾದ್ದರಿಂದ ಮುಖ್ಯ ಗುರಿ ಮುಟ್ಲಕ್ಕಾಗದೆ ಹೋದರೆ ಪ್ರಯೋಜನ ಇಲ್ಲ. ಅದನ್ನು ತಿಳಿಸಿ ಜ್ಞಾನೇನೈವ ಪರಂಪದಂ. ನಮಗಿವತ್ತು ಅಲ್ಲಲ್ಲಿ ಹೋಮ ಮಾಡಿಸಿ ಗೊತ್ತು, ನಮಗೆ ಯಜ್ಞಾಗ ಮಾಡಿಸಿ ಗೊತ್ತು, ಸತ್ಯನಾರಾಯಣ ಪೂಜೆ ಇತ್ಯಾದಿ ಮಾಡಿ ಗೊತ್ತು, ಪಾಠ ಪ್ರವಚನ ಮಾತ್ರ ಗೊತ್ತೇ ಇಲ್ಲ. ಯಾತಕ್ಕೆ ಅಂತ ಕೇಳಿದರೆ ಅದು ಪ್ರಧಾನ ಅಂತಲೇ ಗೊತ್ತಿಲ್ಲ. ಅದನ್ನು ಮಾಡೋನ ಕಂಡ್ರೆ ಪಾಪ ಬೇರೆ ಕೆಲಸ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಆಗೋಗ್ಬಿಟ್ಟು. ಇವತ್ತು ಏನೇ ಕೆಲಸ ಬಂದರೂ ನಾವು ಕಟ್ ಮಾಡಿದ್ರೆ ಪಾಠ ಪ್ರವಚನ, ಯಾರಾದ್ರೂ ಮದುವೆಗೆ ಹೋಗಬೇಕೋ ಇವರು ಪಾಠ ನಿಲ್ಲಿಸಿಬಿಡ್ತಾರೆ. ಮೊದಲು 3 ದಿವಸ, ಆಮೇಲೆ 3 ದಿವಸ, ಅದು ಬೇರೆ ಮನೆ ಮದುವೆಗೆ ಹೋಗಿದೆ. ಆದರೆ ಅವ್ರ ಮದುವೆ ಇವರೇ ಯಾಕೆ ಹೋಗ್ಬೇಕು ಈ ಮಧ್ಯೆ? ಫಸ್ಟ್ ಆಫ್ ಆಲ್ ಅದು ಆಫೀಸ್ ಕೆಲಸ ಬಿಡೋದಿಲ್ಲ, ಆಫೀಸ್ ಕೆಲಸ ಆದರೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ, ಇಲ್ಲ ಅಲ್ಲ ಇದು ಮಾಡೋಕ್ಕಾಗಲ್ಲ, ಕೆಲಸ ಇದೆ ಅಂತ ಹೇಳ್ತಾರೆ. ಇದು ಮಾತ್ರ ಕೆಲಸನೇ ಅಲ್ಲ ಅದು. ಒಂದು ಮೊದಲು 3 ದಿವಸ, ಆಮೇಲೆ 3 ದಿವಸ ಚಕ್ಕರ್. ಇವನು ಹೋಗಿದ್ರೆ ಮದುವೆ ನಿಂತು ಹೋಗ್ತದಾ? ಎಷ್ಟು ಇವ್ರು ಹೋದ್ರೆ ನಿಲ್ತದೆ ಎಷ್ಟೋ ಸಲ, ಇವ್ರು ಹೋಗಿ ಏನೋ ಅಡ್ಡ ಮಾಡ್ತಾ ಕೆಡಿಸಿಬಿಡ್ತಾರೆ ಪುಣ್ಯಾತ್ಮರು. ಅದ್ರ ಬದಲು ಸುಮ್ಮನೆ ಇದ್ರೆ ಜಾಸ್ತಿ ಪುಣ್ಯ ಬರ್ತಿತ್ತು. ಯೋಚನೆ ಮಾಡೋದಿಲ್ಲ ಜನ, ತಮ್ಮಿಂದ ಮೋಕ್ಷ ಸಾಧನೆಯಾಗಬೇಕು. ಎಷ್ಟೋ ಜನಗಳಂತೂ ವಯಸ್ಸಾಗ್ತಾ ಆಗ್ತಾ ಹೋದಂತೆ ನೆನಪಿರಬೇಕು, ನಾವು ಸಾವಿಗೆ ಹತ್ರ ಆಗ್ತೇವೆ ನೆನಪಿರಬೇಕು, ಪರೀಕ್ಷೆ ಹತ್ರ ಆಗ್ತೇವೆಲ್ಲ ಹಾಗೆ. ಒಳ್ಳೆ ದಿನ ಕಡಿತಾ ಹೋದಂತೆ ಪರೀಕ್ಷೆ ಹೇಗೆ ಹತ್ರ ಆಗ್ತದೋ, ಮನುಷ್ಯನ ಜೀವನದ ಪರೀಕ್ಷೆ ಅಂದರೆ ಸಾವು, ಸಾವೇನೆ ಅಂತ್ಯಕಾಲ. ಅದಕ್ಕೆ ತಯಾರಾಗಬೇಕು. ತಯಾರಾಗೋದು ಅಂದರೆ ಏನು? ಏನು ಮಾಡಿದ್ರು ತಯಾರಿ ಅಲ್ಲ, ಜ್ಞಾನಭಕ್ತಿ ಬಂದರೆ ಮಾತ್ರ ತಯಾರಿ. ಜ್ಞಾನಭಕ್ತಿಗಳಿಂದ ಮಾತ್ರ ಸಿದ್ಧಿ. ಯಮದೂತರು 3 ಜನ ಬರ್ತಾರಂತೆ ಗರುಡ ಪುರಾಣ, 3 ಜನ ಯಮದೂತರು ಬರ್ತಾರಂತೆ. ನಮಗೆ 3 ಇದ್ದರೆ ಅವ್ರು ಬರೋದಿಲ್ಲ. ಜ್ಞಾನಭಕ್ತಿ ವೈರಾಗ್ಯ ಇದ್ದರೆ ಅವ್ರು ಹೊರಟುಬಿಟ್ಟು ಹೋಗಿಬಿಡ್ತಾರೆ. ಇನ್ನೂ 3 ಇದ್ದರೆ ಓಡಿ ಬರ್ತಾರೆ, ಕಾಮ ಕ್ರೋಧ ಲೋಭ ಇದ್ದರೆ ಓಡಿ ಬಂದುಬಿಡ್ತಾರಂತೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ, ಕಾಮ ಕ್ರೋಧ ತಥಾ ಲೋಭ ತಸ್ಮಾತ್ ಏತತ್ರಯಂ ತ್ಯಜೆ, ಭಗವಂತ ಹೇಳಿದ ಮಾತು ಗೀತೆಯಲ್ಲಿ. ಕಾಮ ಕ್ರೋಧ ಲೋಭ ಇವಿದ್ದರೆ ಉಳಿದವರು ಬಂದೇ ಬರುತ್ತೆ. ಆದ್ದರಿಂದ 6 ಷಡ್ವರ್ಗಗಳಿಂದ ವಿನಾಶ. ಅದನ್ನೆಲ್ಲ ಯೋಚನೆ ಮಾಡಿ ನಾವು ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ಒಂದೊಂದು ಮಾತುಗಳು ಶಾಶ್ವತ ಸುಭಾಷಿತ. ತಾತ್ಪರ್ಯದ ಮೊದಲನೇ ಅಧ್ಯಾಯಕ್ಕೆ ಅದಕ್ಕೆ ಸರ್ವಶಾಸ್ತ್ರಾರ್ಥ ನಿರ್ಣಯ ಅಂತ ಆಚಾರ್ಯ ಏನು ಹೆಸರಿಟ್ಟಿದ್ದಾರೆ. ಅದನ್ನೆಲ್ಲ ಓದಿದವರಿಗೆ ಎಲ್ಲ ಕೆಲಸವೂ ಮಾಡಲು ಶ್ರದ್ಧೆ ಜಾಸ್ತಿ ಆಗುತ್ತೆ. ಗುರಿ ಮಾತ್ರ ಭಕ್ತಿನೇ ಬೇಕು ಅಂತಕ್ಕಂಥ ನಿಷ್ಠೆ ಬರುತ್ತೆ. ಜ್ಞಾನ ಕಾರ್ಯಕ್ಕಿಂತ ದೊಡ್ಡ ಕೆಲಸ ಇಲ್ಲ ಅದನ್ನು ತಿಳಿಸಿಕೊಟ್ರು. ಅದಕ್ಕೆ ಹಿಂದೆ ಎಷ್ಟೋ ಸರ್ತಿ ಹೇಳಿದೆ, ಯಾರೋ ಒಬ್ಬರು ದಕ್ಷಿಣ ಭಾರತದವರು ಗಂಗಾ ಸ್ಥಾನಕ್ಕೆ ಅಂತ ಹೊರಟರು. ಪಾಪ ಗಂಗಾ ಎಲ್ಲಿ ಗಂಗಾ ಅಂತ ಕೇಳ್ಕೊಂಡು ಕೇಳ್ಕೊಂಡು ಹೊರಟರು. ಒಬ್ಬ ಮುನಿ ಆಶ್ರಮ ಇತ್ತು, ಆಗ ಅವ್ರಿಗೆ ಅಲ್ಲಿ ಬಂದರು, ಆತಿಥ್ಯ ಮಾಡಿದರು. ಪಾಪ ಸ್ವಾಮಿ ಗಂಗಾ ಎಷ್ಟು ದೂರ ಆಗುತ್ತೆ ಅಂತ ಹೇಳಿದರು. ಆ ಮುನಿ ಏನು ಹೇಳಿದರು, ಇಲ್ಲಿಂದ ಒಂದು ಯೋಜನೆ ದೂರ ಅಂತ ಹೇಳ್ತಾರೆ, ನಾನು ಹೋಗಿಲ್ಲ ಅಂತ ಹೇಳಿಬಿಟ್ಟು. ಜನ ಹೇಳ್ತಾರೆ ಭಾರಿ ಹತ್ರ ಅಂತ ಹೇಳ್ತಾರೆ, ಹೋಗೇ ಇಲ್ಲ ಅಂತ ಹೇಳಿಬಿಟ್ಟು. ಯಾತಕ್ಕೆ ಅಂದರು, ಪಾಠ ಪ್ರವಚನ ಬಿಡುವೇ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು. ಇವರು ಭಾರಿ ಸಿಟ್ಟು ಬಂತು, ಅಯೋಧ್ಯರು ಗಂಗಾ ಸ್ನಾನ ಮಾಡಿದ್ರೆ ಹತ್ರ ಇತ್ತು, ನಾವು ಅಲ್ಲಿಂದ ಬಂದಿದ್ದೇವೆ ಅಂತ ಹೇಳಿಬಿಟ್ಟು ಅವ್ರನ್ನ ಬೈದುಬಿಟ್ರು. ಸಾಕಷ್ಟು ನಿಮ್ಗೆ ಪುಣ್ಯ ಇಲ್ಲ, ಗಂಗಾ ಸ್ನಾನ ಯೋಗ ಇಲ್ಲ ಅಂತ ಬೈದುಬಿಟ್ರು. ಸುಮ್ಮನೆ ಇದ್ರು ಪಾಪ, ಒಂದು ಹೋಗಿ ಹೇಗೋ ಒಂದು ಹತ್ರ ಇದೆ ಅಂತ ಹೇಳಿದ್ರಲ್ಲ, ಸರಸರ ಹೊರಟರು. ಅವ್ರು 1 ಯೋಜನೆ ಅಂತ ಹೇಳಿದ್ರೆ 10 ಯೋಜನೆ ಆಯಿತು ಗಂಗಾ ಬರಲಿಲ್ಲ, 100 ಯೋಜನೆ ಆಯಿತು ಗಂಗಾ ಬರಲೇ ಇಲ್ಲ. ಯಾರನ್ನ ಕೇಳಿದ್ರು ಗಂಗಾ ಇಲ್ಲಿದೆ ಅಂತ ಕೇಳಿ, ಆಗಲೇ ಹೋಯ್ತಲ್ಲ ಅಂತ ಹೇಳಿದರು. ಆಗಲೇ ಹೋಯ್ತಲ್ಲ ಗಂಗಾ ನದಿ. ಇವ್ರಿಗೆ ಆಶ್ಚರ್ಯ, ಯಾವುದು ಸಣ್ಣ ಕಾಲುವೆನ ಹೋಗ್ಲಕ್ಕದು, ದೊಡ್ಡ ಗಂಗಾ ನದಿ. ಗಂಗಾ ನದಿ ಅಂದರೆ ಅದಕ್ಕಿಂತ ದೊಡ್ಡ ನದಿಯೇ ಇಲ್ಲ ಪಾವಿತ್ರದೊಳಗೆ. ದಾಟಿಬಿಟ್ಟಿದ್ದೀರಾಗಲೇ ಹೋಯ್ತು ಅಂತ ಹೇಳಿದ್ರು. ಆಶ್ಚರ್ಯ ಆಗೋಯ್ತು. ಅರೆ ಅರೆ ನಾವು ಎಚ್ಚರ ನಡ್ಕೊಂಬಂದು ಹೇಗೆ ಹೋಯ್ತು ಅಂತ ಕೇಳಿದರೆ ಅದು ಗೊತ್ತಿಲ್ಲ, ಹೋಗಿ ಆಯಿತು ಅಂತ ಹೇಳಿಬಿಟ್ರು. ಆಗ ಯಾತಕ್ಕೆ ಎಂದು ಭಾರಿ ದುಃಖ ಆಯಿತು ಅವರಿಗೆ. ಗಂಗಾದೇವಿನ ಕೂಡ ತಪಸ್ ಮಾಡಿದಾರಂತೆ, ಅಮ್ಮ ಯಾಕೆ ದರ್ಶನ ಕೊಡಲಿಲ್ಲ ಅಂತ. ಹಾಗಂದ್ರಂತೆ ಅವ್ರು ಪಾಠ ಪ್ರವಚನ ಮಾಡ್ಕೊಂಡು ಇದ್ದಲ್ಲ ವಿದ್ವಾಂಸ, ಆತನ ಬೈದು ಬಂದಿದ್ದು ದರ್ಶನ ಕೊಡಲಿಲ್ಲ ಅಂತ ಹೇಳಿದ. ಆತನ ಬೈದು ಬಂದಿದ್ದೆ ನೀವು ದರ್ಶನ ಕೊಡಲಿಲ್ಲ. ಅದೇಕೆ ಪಾಪ ಜ್ಞಾನ ಕಾರ್ಯ ಮಾಡ್ಕೊಂಡಿದ್ದಾನೆ. ಜ್ಞಾನ ಕಾರ್ಯದ ಉದ್ದೇಶ ತೀರ್ಥಯಾತ್ರೆ ಉದ್ದೇಶ ಜ್ಞಾನ ಕಾರ್ಯ, ಅದನ್ನೇ ಮಾಡ್ತಿದ್ದಾನೆ ಅಂತ ಪಾಪ. ಅಂಥ ವ್ಯಕ್ತಿನ ನೀವು ಗೌರವಿಸೋದಕ್ಕೆ ಬೈದು ಬಂದಿದ್ದೀರಲ್ಲ, ಅದಕ್ಕೆ ದರ್ಶನ ಕೊಡೋದಿಲ್ಲ ಅಂತ ಹೇಳಿಬಿಟ್ರು. ನಮ್ಮ ಗತಿ ಏನು ಅಂತಾರೆ, ಅದನ್ನ ಕ್ಷಮೆ ಕೇಳ್ಕೊಂಡು ಅವಾಗ ಬರ್ತೀವಿ ಅಂತ. ಅವಾಗ ದರ್ಶನ ಕೊಡ್ತೀವಿ ಅಂದರೆ ಮತ್ತೆ ವಾಪಸ್ ಹೋಗ್ತಾರೆ. ತಪ್ಪಾಯಿತು ಅಂತ ಕೇಳ್ತಾರೆ, ಆ ಬನ್ನಿ ಅವ ಹೇಳ್ತಾರೆ, ಪಾಠ ಕೇಳಿ ಅಂತಾರೆ, ಕೊಡ್ತಾರೆ ಪಾಠ ಕೇಳಿ ಮಂಗಳ ಮಾಡ್ತಾರೆ, ನಾನು ಬರ್ತೇನೆ ನಿರ್ದೇಶ ಹೋಗ್ತಾರೆ. ಅವಾಗ ಹಂಗೆ ಪಕ್ಕದಲ್ಲೇ ಗಂಗಾ ನದಿ ಇರುತ್ತೆ. ಅದಕ್ಕೆ ಹೇಳ್ತಾರೆ ಈ ಕಥೆಯಲ್ಲ, ಪಾಠ ಪ್ರವೃತ್ತಿ ಹೇಳ್ತಿದ್ರೆ ಗಂಗಾದೇವಿ ಬಂದುಬಿಟ್ಟಿರ್ತಾರಾಗಲಿ ಅಂತ ಹೇಳ್ತಾರೆ. ತತ್ರ ಇವ ಗಂಗಾ ಯಮುನಾ ಚ ವೇಣಿ ಗೋದಾವರಿ ಸಿಂಧು ಸರಸ್ವತಿ ಚ ಸರ್ವಾಣಿ ತೀರ್ಥಾನಿ ವಸಂತಿ ತತ್ರ ಯತ್ರಾಚ್ಯುತೋದಾರ ಕಥಾಪ್ರಸಂಗ. ಎಲ್ಲೆಲ್ಲಿ ಭಗವಂತನ ಕಥಾಶ್ರವಣ ನಡೆಯುತ್ತೋ ಅಲ್ಲಿ ಗಂಗಾ ಒಂದೇ ಅಲ್ಲ, ಸಕಲ ತೀರ್ಥಗಳು ಬಂದುಬಿಟ್ಟಿರುತ್ತೆ ಅಂತ ಹೇಳ್ತಾರೆ. ಸಕಲ ದೇವತೆಗಳು ಬಂದುಬಿಟ್ಟಿರ್ತಾರೆ. ಆದ್ದರಿಂದ ನಾವು ನೋಡೋ ರೀತಿ ಎಷ್ಟು ವ್ಯತ್ಯಾಸ ಆಗಬೇಕು. ತೀರ್ಥಯಾತ್ರೆ ಬದಲಾದವುಗಳ ಬಗ್ಗೆ ಮೂಲಭೂತವಾದ ಹಿರಿಮೆಯನ್ನು ಆಚಾರ್ಯರು ಆ ರೀತಿಯಾಗಿ ತಿಳಿಸಿಕೊಡ್ತಾ, ದಾನತೀರ್ಥ ತಪೋಯಜ್ಞ ಪೂರ್ವಾಹ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಮ್ ಭಕ್ತಿ ಸ್ವೇಕಾ ವಿಮುಕ್ತಯೇ. ಭಕ್ತಿ ಒಂದೇ ಮೋಕ್ಷಕ್ಕೆ ಸಾಧನ ಅಷ್ಟ ತಿಳಿಸಿ ಈ ಅರ್ಥ ಮಾಡಿಕೊಂಡಾಗ ನಿಜವಾದ ಭಕ್ತಿ ಪಂಥವನ್ನು ಜಗತ್ತಿಗೆ ಮುಟ್ಟಿಸಿದವರು ಅಂದರೆ ಮಧ್ವಾಚಾರ್ಯ. ನಿಜವಾದ ಭಕ್ತಿ ಪಂಥ, ಮೂಢಭಕ್ತಿ ಪಂಥಗಳು ಬೇರೆ. ಇವೆಲ್ಲ ಸಕ್ಕುಬಾಯಿ ಕಥೆಯೆಲ್ಲ ಕೇಳ್ತಿರ್ತಾರೆ ಪಾಂಡ್ರಂಗ. ಮರಾಠಿ ಭಕ್ತರು ಕೇಳಿಬಿಟ್ರೆ ಪಾಂಡ್ರಂಗ ಅತ್ತೆ ಮನೆಯಲ್ಲಿ ದುರ್ಬ್ತಾ ಕೂತಿರ್ತಾನೆ, ಪಾಪ ಗೋಧಿ ಬೀಸ್ತಾ ಕೂಡ್ತಾನೆ, ಇದೇ ಕೆಲಸ, ದೇವರಿಗೆ ಬೇರೆ ಕೆಲಸನೇ ಇಲ್ಲ. ಇವೆಲ್ಲ ಭಕ್ತರ ಕಥೆಗಳಲ್ಲ, ಅದು ಮೂಢಭಕ್ತರ ಕಥೆಗಳು. ಒಂದು ಮೂಢಭಕ್ತಿ ಭಗವಂತ ಇದೆಲ್ಲ ಮಾಡೋಕ್ಕೋಸ್ಕರ ಬರದಲ್ಲಿ ಎಂದು ಕೂಡ ಹೆಸರು ಹೇಳಿದರೆ ಎಲ್ಲ ಕೆಲಸ ಬೇಕಾದ್ರೆ ಅವನ್ಯಾಕೆ ಬರಬೇಕು. ಈ ಮತ್ತೆ ಅವೆಲ್ಲ ಎಮೋಷನಲಿ ಬಂದ ಕಥೆಗಳೇ ಹೊರತು ವಸ್ತುಸ್ಥಿತಿಗಳಲ್ಲ. ವಸ್ತುಸ್ಥಿತಿಗಳು ಬೇರೆ, ಎಮೋಷನ್ಸ್ ಬೇರೆ. ಡಿವೋಷನ್ಗೂ ಎಮೋಷನ್ಗೂ ಭಾರಿ ವ್ಯತ್ಯಾಸ ಇದೆ. ಎಮೋಷನ್ ಬೋದು ಬಿ ಪಿ ಜಾಸ್ತಿ ಮಾಡುತ್ತೆ, ಡಿವೋಷನ್ ಬೋದು ನಾರ್ಮಲ್ ಮಾಡುತ್ತೆ, ಅಷ್ಟೇ ವ್ಯತ್ಯಾಸ. ಇವತ್ತು ನಾವು ಯಾವಾಗಲೂ ಎಮೋಷನಲ್ ಆಗಲಿ ಟ್ರೈಟ್ ಮಾಡ್ತೇವೆ, ಎಮೋಷನಲ್ ಆಗಬಾರದು, ಡಿವೋಷನಲ್ ಆಗಬೇಕು. ಡಿವೋಷನ್ಗೆ ಜ್ಞಾನ ಬರಬೇಕಂತೆ, ಡಿವೋಷನ್ಗೆ ಜ್ಞಾನ ಬರಬೇಕು. ಇಲ್ಲದವರು ಎಂದೂ ಅದು ಭಕ್ತಿಯಾಗಿ ಕನ್ವರ್ಟ್ ಆಗೋ ಸಾಧ್ಯತೆ ಇರೋದಿಲ್ಲ. ಆ ಹಿನ್ನೆಲೆಯಲ್ಲಿ ನಿಜವಾದ ಭಕ್ತಿ ಪಂಥ ಮಧ್ವಾಸ ಹಿಡಿದ ಭಕ್ತಿ ಪಂಥ. ಇವತ್ತು ಅನೇಕ ಜನ ಯಾಕೆ ದೇವರು ನಂಬೋದಿಲ್ಲ ಅಂತ ಕೇಳಿದರೆ ಅಂಥ ಕಥೆ ಕೇಳಿಬಿಡ್ತಾರೆ, ಏನು ನಿಮ್ಮ ದೇವರು ಇಂಥ ಕೆಲಸ ಮಾಡ್ತಾನೆ ಅಂತ ಹೇಳ್ತಾರೆ. ಇವತ್ತು ದೇವರಲ್ಲಿ ಭಕ್ತಿ ಹೋಗಲಿಕ್ಕೆ ಭಾಳ ಜನಕ್ಕೆ ಏನು ಕಾರಣ ಅಂದರೆ ಈ ಮೂಢಭಕ್ತರು ಹುಟ್ಟಿಸೋ ಕಥೆಗಳೇ ಕಾರಣ. ಮೂಢಭಕ್ತರ ಕಥೆಗಳಿಂದಾಗಿ ದೇವರ ಬಗ್ಗೆ ತಿಳಿದವರಿಗೆ ಸಂಶಯ ಬರ್ತದೆ. ಇಂಥ ದೊಡ್ಡ ದೇವರಿಗೆ ಕೂತಲ್ಲೇ ಕೆಲಸ ಮಾಡೋಕ್ಕೆ ಬರೋದಿಲ್ವಾ, ಇದೇನು ಗ್ರಹಚಾರ ಅನಿಸಿಬಿಡುತ್ತದೆ. ಅದೇ ಮಹಾಭಾರತ ರಾಮಾಯಣ ನೋಡಿ, ಒಂದಿಂಥದನ್ನು ಹೇಳೋದಿಲ್ಲ ಮಹಾಭಾರತ ರಾಮಾಯಣದಲ್ಲಿ. ಪಾಂಡವರ ಕಥೆಯಲ್ಲಿ ಎಂಥ ವಿರೋತ್ಸಾಹ ಕಾಣ್ತೇವೆ ಗೊತ್ತಾ. ಕೃಷ್ಣ ಪಾಂಡವರು ವನವಾಸ ಮಾಡಿದ್ರೆ ಕೃಷ್ಣ ತಪ್ಪಿಸ್ಬೋದಾಗಿದೆ, ಸುಲಭವಾಗಿ ತಪ್ಪಿಸೋದಿಲ್ಲ. ಅದು ಜೀವನ ಅಲ್ಲ, ಅದು ಯಾವುದನ್ನು ಹೇಗೆ ಬರುತ್ತೋ ಅದನ್ನು ಸ್ವಾಗತ ಮಾಡಬೇಕು, ದುಷ್ಟರನ್ನು ಎದುರಿಸ್ಬೇಕು, ಭಕ್ತ ದೇವರನ್ನು ಬಲಿಸಬೇಕು. ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನ ಅಂಥ ಒಂದು ವಿರೋತ್ಸಾಹದ ದಾರಿ ತೋರಿಸ್ತಾರೆ ಹೊರತು ಇಂಥ ಒಂದು ಎಸ್ಕೇಪಿಸಮ್ ದಾರಿ ತೋರಿಸೋದಿಲ್ಲ. ಇವತ್ತು ಅನೇಕ ಭಕ್ತರ ನಮ್ಮಲ್ಲಿ ದುರ್ದೈವ ಏನು ಗೊತ್ತಾ, ನಮ್ಮಲ್ಲಿ ಜ್ಞಾನಿಗಳಿದ್ದಾರೆ, ಅವರ ಕಥೆ ಕೇಳೋದಿಲ್ಲ ನಮ್ಮ ಜನಗಳು. ಅಂತ ವಾದಿರಾಜ ಸ್ವಾಮಿ ಇಂಥದ್ದು ಒಂದು ಕಥೆ ನಮ್ಮಲ್ಲಿ ಬರ್ತಾ ಯೋಚನೆ ಮಾಡಿ, ರಾಯರ ಕಥೆಯಲ್ಲಿ ಕೇಳ್ತಾರೆ ನೀವೀಗ ಎಷ್ಟು ಸರ್ತಿ ಹೇಳಿದ್ದೇನೆ. 4 ವರ್ಷ ಎಂಥ ಬಡತನ ಇತ್ತು ಅವರಿಗೆ, ವಾರಕ್ಕೆ 9 ಅರ್ಧ ಹೊಟ್ಟೆ ಊಟ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಬಡತನ, ಆ ಒಂದು ಪವಾಡ ಮಾಡಬಾರ್ದಾಗಿತ್ತ, ಒಂದು ಪವಾಡ ಇಲ್ಲ. ಅದು ಒಂದೇ ಕೆಲಸ, ಶಾಸ್ತ್ರ ಮುಖ್ಯಾದ ಜಸ್ತ್ರ ಓದಿದ್ದು ಓದಿದ್ದೆ ವೆಂಕಟಭಟ್ರಾಗಿದ್ದ. ಅವನು ಮನಸ್ಸು ಮಾಡಿದರೆ ಬಂಗಾರದ ಮಣೆ ಬರ್ತಿತ್ತು, ಅಂಥ ವಿದ್ಯೆ ಅವರಲ್ಲಿತ್ತು. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಶ್ರುತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತ, ಎಂಥ ವಿದ್ವತ್ ಅವರು. ಒಂದು ಮಾತಿಗೆ ಬಂಗಾರದ ಮಣೆ ಬರ್ತಿತ್ತು, ಯಾವುದು ಉಪಯೋಗಿಸಲಿಲ್ಲ ಅವರು. ಅದಕ್ಕೆ ಓದೋದನ್ನು ಕಳ್ಕೊಬಾರ್ದು ಅಂಥೇಳಿ ಓದಿದರು. ಇವತ್ತು ಪೂಜ್ಯಾಯ ರಾಘವೇಂದ್ರ ಈ ಕಥೆ ಎಲ್ಲಾರು ಸಿಗುತ್ತೆ, ಬೇರೆ ಕಡೆಗೆ ಇಂಥದೆಲ್ಲ ಸಿಗೋದಿಲ್ಲ. ವಾದಿರಾಜರ ಕಥೆ ಹೇಗಿದೆ, ಮಧ್ವವೇದ್ಯ ಅಂತೂ ಮುಗಿದೋಗಿಬಿಡ್ತು. ಬೇರೆ ಈ ದೃಷ್ಟಿ ನಮ್ಮ ಜನಗಳಲ್ಲಿ ನಮ್ಮ ಕಥೆಗಳನ್ನು ಕೇಳಿ ಗೊತ್ತಿಲ್ಲ, ಬೇರೆಯವರ ಕಥೆ ಕೇಳದೆ ಅವ್ರಿಗೆ ಗೊತ್ತಿಲ್ಲ. ಹೀಗಾಗಿ ದೇವ್ರ ಬಗ್ಗೆ ಇರೋ ನಂಬಿಕೆ ಕಳ್ಕೊಂಡು ಬಿಡ್ತಾರೆ. ಇವತ್ತು ನಮ್ಮ ಜನಗಳ ಕಥೆಗಳು ಪಠ್ಯಪುಸ್ತಕ, ಚಿಕ್ಕ ಮಕ್ಕಳಿಗೆ ಶಾಸ್ತ್ರ ಅರ್ಥ ಆಗೋದಿಲ್ಲ, ಕಥೆಗಳು ಅರ್ಥ ಆಗ್ತಾ ಇಲ್ಲ ಕೂಡ. ಮಹಾಭಾರತದ ಕಥೆಗಳು, ಭಾಗವತದ ಕಥೆಗಳು, ವಾದಿರಾಜರ ಕಥೆ, ಬಲಬಂಧ ವಿಜಯ, ಜಯತೀರ್ಥರ ಕಥೆಗಳೆಲ್ಲ ಕೇಳ್ತಾ ಹೋದರೆ ನಿಜವಾಗಲೂ ಎಲ್ಲ ಥ್ರೂ ಔಟ್ ಜ್ಞಾನನೇ ಇರೋದ್ರೊಳಗೆ, ಬೇರೆ ವಿಷಯ ಇಲ್ಲ. ಬೇರೆ ಕಥೆಗಳಿಗೂ ನಮ್ಮ ಕಥೆಗಳು ವ್ಯತ್ಯಾಸ ಅದೇನೆ. ಇವತ್ತು ಭಕ್ತರ ಕಥೆಗಳು ಅಂತ ಹೇಳಿದರೆ ಅವೆಲ್ಲ ಕೂಡ ಭಾವುಕರ ಕಥೆಗಳಲ್ಲ, ಜ್ಞಾನಿಗಳ ಕಥೆಗಳು. ಆಗ ನಮಗೆ ನಿಜವಾದ ಭಕ್ತಿ ಪಂಥದ ಹಿರಿಮೆ ತಿಳಿಯುತ್ತೆ. ಅದನ್ನೆಲ್ಲ ಆಚಾರ್ಯ ಹೇಳುತ್ತಾ, ಎಲ್ಲರೂ ಯಾತಕ್ಕೆ ಉಪಯೋಗ ಮಾಡಿಕೊಳ್ಳೋದಿಲ್ಲ ಅಂದರೆ, ತ್ರಿವಿಧ ಜೀವ ಸಂಘಾಸ್ತು ದೇವ ಮಾನುಷ ದಾನವ. ಜೀವರಲ್ಲಿ 3 ವಿಧ ಇದ್ದಾರೆ, ಸಾತ್ವಿಕರು ರಾಜಸರು ತಾಮಸರು. ಸಾತ್ವಿಕರಿಗೆ ಅಷ್ಟೇ ಹಿಡಿಸುತ್ತೆ, ಬೇರೆಯವರು ಹಿಡಿಸೋದಿಲ್ಲ. ತಾಮಸರಿಗೆ ಅವ್ರಿಗೆ ಕೆಟ್ಟದ್ದು ಮಾತ್ರ ಅವ್ರಿಗೆ ಹಿಡಿಸುತ್ತೆ, ಒಳ್ಳೆಯದು ಇವರಿಗೆ ಹಿಡಿಸುತ್ತೆ. ಮಧ್ಯದವರು ಆ ಕಡೆ ಈ ಕಡೆ ಅದಕ್ಕೆ ಕೇಳಿದಾಗ ಅದಕ್ಕೂ ತಲೆ ಹಾಕ್ತಾರೆ, ಇದಕ್ಕೂ ತಲೆ ಹಾಕ್ತಾರೆ, ಎರಡಕ್ಕೂ ತಲೆ ಹಾಕ್ತಾರೆ. ಅವರು ಅವ್ರ ತಲೆ ಗಟ್ಟಿ ನಿಲ್ಲೋದೇ ಇಲ್ಲ ಅಂತ ಅರ್ಥ. ಅವರಿಗೆ ಸಂಶಯಾತ್ಮ ವಿನಶ್ಚಿತ್ ಅವ್ರ ಗುಂಪು. ನಮಗೆ ಯೋಚನೆ ಇದೆ ಅಲ್ಲ, ನಂಬಬೇಕಂತ ಕೇಳಿದರೆ ಜೀವನ ಇರೋದೆ, ರೋಗ ಬಂದಿದೆ, ಎಷ್ಟು ನೀವು ಭೋಜನ ಒಳ್ಳೆ ಭೋಜನ ಹಾಕಿ ತಿನ್ನಕ್ಕೆ ಬರೋದಿಲ್ಲ ಅವನಿಗೆ. ಯಾಕೆ ಅವನ ದೋಷ ಇಲ್ಲಿದೆ ಗೊತ್ತ, ಅಡಿಗೆಯಲ್ಲಿ ದೋಷ ಇಲ್ಲ, ಅವನ ನಾಲಿಗೆಯಲ್ಲೇ ದೋಷ ಇದೆ. ಅದಕ್ಕೆ ಸ್ವರೂಪದಲ್ಲೇ ದೋಷ ಇದೆ ಅವನಿಗೆ. ಕೃಷ್ಣನ ಕಥೆ ಕೇಳಿದರೆ ಭಕ್ತಿ ಬರೋದಿಲ್ಲ ಅಲ್ಲ, ಕೃಷ್ಣ ಎದುರು ನಿಂತರೂ ಭಕ್ತಿ ಬರಲಿಲ್ಲ ದುರ್ಯೋಧನಿಗೆ. ಕೃಷ್ಣ ಎದುರು ನಿಂತರೂ ಕೂಡ ಅಂದಮೇಲೆ ಏನರ್ಥ, ಸ್ವರೂಪನೇ ಸರಿಯಿಲ್ಲ ಅಂತ ಅರ್ಥ. ಸ್ವರೂಪನೇ ಸರಿಯಿಲ್ಲ, ಆದರೆ ಕೃಷ್ಣನ ಕಥೆ ಕೇಳಿದರೆ ವಿರಕ್ತರಾಗಿ ಜ್ಞಾನ ಬಂದು ಹೋಗುತ್ತೆ ಎಷ್ಟೋ ಜನಕ್ಕೆ. ದೇವರ ಕಥೆ ಕೇಳಿ ಸದ್ಗತಿಗೆ ಹೋಗೋರು ಜನ ಇಲ್ಲಿ, ದೇವರ ಕಣ್ಣಾರೆ ಕಂಡರೂ ಕೂಡ ಮೋಕ್ಷಕ್ಕೆ ಹೋಗಿದ್ದಾರೆ ಅವನೇಲ್ಲಿ ಅಂತ ಕೇಳಿದರೆ, ಜೀವತ್ರೈವಿಧ್ಯ ಒಪ್ಪಲೇಬೇಕು ಅಂತ ಹೇಳಿದ್ದ. ಜೀವತ್ರೈವಿಧ್ಯವನ್ನು ಒಪ್ಪಲೇಬೇಕು. ಪರಮಾತ್ಮ ಅನ್ನು ತೋರಿಸಲಿಕ್ಕೆ ಏನು ಮಾಡಿದ್ದನು ಗೊತ್ತಾ, ತನ್ನ ವರಾಹ ರೂಪ ತಾನು, ಮಗ ನರಕಾಸುರ. ಎಂಥವು ನರಕಾಸುರ ಅಂದರೆ ಭಯಂಕರ ತಮ ಯೋಗ್ಯ. ಈ ಸಾಕ್ಷಾತ್ ದೇವರು ತೋರಿಸ್ತಾನೆ, ನನ್ನ ಮಗನೇ ಆಗಿ ಹುಟ್ಟಿದ್ರು ಕೂಡ ಅಯೋಗ್ಯ ಅಯೋಗ್ಯನೇ ಅಂತ ಹೇಳಿದ್ದಾರೆ. ಈ ಕಲಿಯುಗದಲ್ಲಿ ಬಿಡಿ, ಮಕ್ಕಳಾಗಿಬಿಟ್ರೆ ತಂದೆದೆಲ್ಲ ಸಿಕ್ಬಿಡುತ್ತೆ ಅವ್ರು, ಹೆಚ್ಚು ಕಡೆ ತಂದೆಗಿಂತ ಪ್ಲಸ್ ಸಿಕ್ಕೊಂಡ್ಬಿಡ್ತಾರೆ, ಭಗವಂತ ತೋರಿಸೋದಿಲ್ಲ. ಅದೇ ರೀತಿಯಲ್ಲಿ ದುರ್ಯೋಧನ ಯಾರು, ಭೀಮಸೇನ ದೇವರಿಗೆ ಅಣ್ಣ, ಒಂದು ದಿವಸ ದೊಡ್ಡವನು, ಹೆಸರಿಗೆ ಅಣ್ಣ ಗೊತ್ತಾಯ್ತ, ಆದರೆ ಕೊಂದು ಹಾಕೋದು ಭೀಮಸೇನ ದೇವರೇನು. ಯಾತಕ್ಕೆ ತೋರಿಸ್ತಾರೆ ಅಂದರೆ ಒಂದೇ ಮನೆಯಾಗಿರಬಹುದು, ಒಂದೇ ರುಕ್ಮಿಣಿ ದೇವಿ ಸಾಕ್ಷಾತ್ ಮಹಾಲಕ್ಷ್ಮಿ, ರುಕ್ಮಿ ಅಣ್ಣ ರಾಕ್ಷಸ ಅವನು. ನರಹ ಇಲ್ವಲಾಖ್ಯ ವಾತಾಪ ಇಲ್ವಲ ಅಂತಿದ್ರಲ್ಲ, ಇಲ್ವಲ ರಾಕ್ಷಸ ರುಕ್ಮಿ ಅವನು, ಸಾಕ್ಷಾತ್ ಮಹಾಲಕ್ಷ್ಮಿ ಅಣ್ಣ ಅಂತ ತಿಳ್ಕೊಂಡ್ರೆ ಗತಿ ಏನಾಗಬೇಕು. ನಿಜ ಅದು, ಯಾಕೆ ಜೀವಸ್ವರೂಪ ಇದ್ದಾಗ ಹಾಗೆ ಇರಬೇಕು. ಮಹಾಲಕ್ಷ್ಮಿಯಾಗಿ ಇವರು ಮಹಾಲಕ್ಷ್ಮಿನೇ, ಅವನವನಾಗಿ ಅವನೇನೆ. ಒಂದೇ ಮನೆ ಎಲ್ಲರೂ ರೀತಿ ಇರೋದು ಒಂದೇ ರೀತಿ ಇರೋದಿಲ್ವಲ್ಲ, ನಮಗೆ ಗೊತ್ತು. ಒಂದೇ ರೀತಿ ಇರಬೇಕಾದ ಕಾರಣ ಇಲ್ಲ, ಇದ್ದರೆ ಅದು ಪುಣ್ಯ ಅಷ್ಟೇ ಹೊರತು ಇರಬೇಕು ಅಂತ ನಿಯಮ ಇಲ್ಲ. ಯಾಕೆ ಹಾಗಿಲ್ಲ ಅಂದರೆ ಜೀವಸ್ವರೂಪ ಇರೋದು ಹಾಗೆ ಅಂತ. ಒಬ್ಬನೇ ತಂದೆಗೆ 5 ಜನ ಮಕ್ಕಳಿದೆ, ಎಲ್ಲರೂ ಒಂದೇ ರೀತಿ ಹಾಕಿರೋದಿಲ್ಲ, ಅವ್ರ ಜೀವರು ಬೇರೆ, ಅದಕ್ಕೆ ಒಂದೇ ರೀತಿ ಇಲ್ಲ ಅಂತ. ಇದನ್ನು ಅರ್ಥ ಮಾಡಿಕೊಂಡ್ರೆ ಮಧ್ವ ಸಿದ್ಧಾಂತ ಅನ್ನೋದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಎಲ್ಲರೂ ಒಂದೇ ರೀತಿ ಯಾತಕ್ಕಿಲ್ಲ ಅಂದರೆ ಉತ್ತರ ಇದೇನೆ, ಸ್ವರೂಪ ಒಂದೇ ರೀತಿ ಇಲ್ಲ ಅಂತ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲ, ಅನಂತ ಜೀವರಿದ್ದಾರೆ, ಅದರಲ್ಲಿ 3 ಕ್ಲಾಸ್ ಇದೆ, ಅದರಲ್ಲಿ ಸಾತ್ವಿಕರು ರಾಜಸರು ತಾಮಸರು. ತಾಮಸರಲ್ಲಿ ತಾರತಮ್ಯ ಇದೆ, ಮತ್ತು ಅದು ಇವರಲ್ಲೂ ತಾರತಮ್ಯ ಇದೆ, ಸಾತ್ವಿಕರಲ್ಲಿ ದೇವತೆಗಳಲ್ಲಿ, ಮತ್ತು ಇವರಲ್ಲೂ ತಾರತಮ್ಯ ಇದೆ. ಈ ಭೇದ ತಾರತಮ್ಯ ಎರಡು ತಿಳಿದಿರಬೇಕಲ್ಲ, ಭೇದ ಮತ್ತು ತಾರತಮ್ಯ. ಆದ್ದರಿಂದನೇ ಎಲ್ಲರೂ ಕೂಡ ಒಂದೇ ದಾರಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಲೋಕದಲ್ಲಿ ನೋಡಿ, ಎಲ್ಲರೂ ಒಂದೇ ಆಹಾರ ಹಿಡಿಸುತ್ತೆ ಎಲ್ಲರಿಗೂ ಕೂಡ. ಇವ್ರು ಯಾವುದು ಪ್ರಿಯ ಕೆಲವರು ಕಂಡ್ರಾಗೋದಿಲ್ಲ ನೋಡಿದರೆ ಅಸಹ್ಯ. ಇನ್ನೊಂದು ಅದು ಪಂಚಪ್ರಾಣ, ಅದು ಇವನು ಯಾವುದನ್ನು ಬೇಡ ಅಂತಾನೆ ಅವನಿಗೆ ಬೇಕೇ ಬೇಕು, ಇವನು ಬೇಕು ಅಂದರೆ ಅವನಿಗೆ ಬೇಡವೇ ಬೇಡ. ಈ ಪ್ರಾಣಿಗಳಲ್ಲೆಲ್ಲ ಒಂದೇ ರೀತಿ ಇಲ್ಲ, ಎಲ್ಲ ಪ್ರಾಣಿ ಒಂದೇ ರೀತಿ ಆಹಾರ ಅಲ್ಲ. ಮಾಂಸಾಹಾರಿ ಪ್ರಾಣಿಗಳು ಬೇರೆ ಇದೆ, ಸಸ್ಯಾಹಾರಿ ಪ್ರಾಣಿಗಳಿವೆ. ಅದು ಆನೆ ಇದೆ, ಎಂಥ ವಿಚಿತ್ರ ಬಲ ಅಂದರೆ ಆ ಮರಕ್ಕೆ ಸಿಂಹದ ಬಲ ಅಂತ ಯಾರೋ ಕರೆಯೋದಿಲ್ಲ, ಆನೆಯ ಬಲ ಅಂತಲೇ ಕರೆಯೋದು. ಆದರೆ ಆನೆ ಎಂಥದ್ದು ಗೊತ್ತ, ಬರೀ ಪ್ಯೂರ್ ಸಸ್ಯಾಹಾರಿ ಆನೆ, ಪ್ಯೂರ್ ಸಸ್ಯಾಹಾರಿ. ಏನು ಮಾಡಿದ್ರು ಅದು ಮಾಂಸ ತಿನ್ನೋದಿಲ್ಲ, ಎಂಥ ಮಾಂಸ ತಿನ್ನೋದು ತುಳಿದು ಹಾಕಿಬಿಡುತ್ತೆ ಅಂಥ ಶಕ್ತಿ. ಸಿಂಹ ಭಯಂಕರವಾದ ಪರಾಕ್ರಮ ಅಂತಾರೆ ಹೊರತು ಬಲ ಅಂತ ಕರೆಯೋದಿಲ್ಲ ಅದನ್ನು. ಇವರು ಎಷ್ಟು ವೆರೈಟಿ ಇಟ್ಟಿದ್ದಾರೆ ಯೋಚನೆ ಮಾಡಬೇಕು. ಇದೆಲ್ಲ ತೋರಿಸಿದಾಗ ಬಹುಚಿತ್ರ ಜಗತ್ ಬಹುಧಾ ಕಾರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ನಾವು ಜಗತ್ತಲ್ಲಿ ಸುಮ್ಮನೆ ಕಣ್ಣು ಮುಚ್ಕೊಂಡು ನೋಡ್ತೇವೆ ಅಷ್ಟೇ, ವೆರೈಟಿ ನೋಡ್ತಾ ಹೋಗೋದು. ಊಟಕ್ಕೆ ಕೂತಾಗ ವೆರೈಟಿ ನೋಡಿದರೆ ಸಾಲದು, ಏನಾಕಿದ್ದಾರೆ ಏನಾಕಿದ್ದಾರೆ, ಜಗತ್ತು ಏನು ಮಾಡಿದ್ದಾನೆ ನೋಡಿ ಪರಮಾತ್ಮ, ಎಷ್ಟು ವೈಭವ ಇಟ್ಟಿದ್ದಾನೆ, ಆಶ್ಚರ್ಯನೇ ಆಶ್ಚರ್ಯ. ಆಗ ದೇವರ ಮಹಿಮೆ ಗೊತ್ತಾಗುತ್ತೆ, ಆಗ ಭಕ್ತಿ ಜಾಸ್ತಿ ಆಗುತ್ತೆ. ಮತ್ತೆ ಜನ್ಮಾದ್ಯಶ್ಯತಃ ಓ, ಇದನ್ನು ಅರ್ಥ ಮಾಡಿಕೊಂಡು ದೇವರನ್ನು ತಿಳ್ಕೊಳ್ಳೋದರಲ್ಲಿ 3 ಜನ ಇದ್ದಾರಲ್ಲ, ಯೋಗ್ಯರಿಗೆ ಮಾತ್ರ ತಿಳಿಯುತ್ತೆ, ಅಯೋಗ್ಯರಿಗೆ ತಿಳಿಯೋದಿಲ್ಲ. ಇವರಿಗೆ ಭಕ್ತಿ ಬರುತ್ತೆ, ದೇವರ ಕಥೆ ಇಬ್ಬರು ಕೇಳ್ತಾರಂತೆ ಆಶ್ಚರ್ಯ. ಭಗವದ್ಭಕ್ತರು ಕೇಳ್ತಾರೆ, ದ್ವೇಷಗಳು ಕೇಳ್ತಾರೆ. ಭಗವದ್ಭಕ್ತರಿಗೆ ಭಕ್ತಿ ವೃದ್ಧಿ ಆಗುತ್ತೆ, ಅವರಿಗೆ ದ್ವೇಷ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ದ್ವೇಷ ವೃದ್ಧಿ ಅವರಿಗೆ, ಭಕ್ತಿ ವೃದ್ಧಿ ಇವರಿಗೆ. ಇದನ್ನೆಲ್ಲ ಯೋಚನೆ ಮಾಡ್ತಾ ನಾವು ಜೀವತ್ರೈವಿದ್ಯೆ ಅರ್ಥ ಮಾಡಿಕೊಂಡು ಮುಂದೆ ಇಂಥ ಜ್ಞಾನಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಗುರುಗಳ ಹತ್ರನೇ ಹೋಗಬೇಕು, ಬೇರೆ ದಾರಿ ಇಲ್ಲ. ವಿಜ್ಞಾನಾರ್ಥಂ ಗುರುಮೇ ವಾಭಿಗಚ್ಚೆ, ಗುರುಗಳ ಮೂಲಕ ಜ್ಞಾನ ಬರುತ್ತೆ, ಬೇರೆ ಜ್ಞಾನ ಬರೋ ಸಾಧ್ಯತೆ ಇಲ್ಲ. ಯಾತಕ್ಕೆ ಅಂದರೆ ದೇವರು ಅವ್ಯಕ್ತ, ಕಣ್ಣಿಗೆ ಕಾಣದವನು. ಕಣ್ಣಿಗೆ ಕಾಣದ ಅವನನ್ನು ನಾನು ನೋಡಬೇಕಾದ್ರೆ ಕಂಡವರು ನಮಗೆ ದಾರಿ ತೋರಿಸ್ಬೇಕು ಅಂದ್ರೆ ಬೇರೆಯವರು ಸಾಧ್ಯ ಇಲ್ಲ. ಅಂದಮೇಲೆ ಗುರುಗಳು ಯಾರಾಗ್ತಾರಾಗ, ಫಸ್ಟ್ ಗುರುಗಳು ಅಂದರೆ ಅಪರೋಕ್ಷ ಜ್ಞಾನಿಗಳೇ ಗುರುಗಳು, ಮೂಲತಃ ಮುಖ್ಯ ಗುರುಗಳು ಅಂದರೆ ಬದರಿಗೆ ಹೋಗ್ಬೇಕು ನಾವೀಗ. ಫಸ್ಟ್ ಯಾರನ್ನು ಹುಡುಕ್ತೇವೆ, ಯಾರು ಹೋಗಿ ಬಂದವರು ಇದ್ದಾರೆ ಫಸ್ಟ್ ಹುಡುಕ್ತೇವೆ. ಹೋಗಿ ಬಂದವರು ಸಿಗದೆ ಹೋದ ಏನು ಮಾಡ್ತೇವೆ, ಕೇಳಿದವರು ಸಿಗ್ತಾರೆ ನೆಕ್ಸ್ಟ್ ಕೇಳ್ತೇವೆ. ಆಮೇಲೆ ಹೋಗಿ ಬಂದವರು ನಂಬರ್ 1, ಇಲ್ಲದವರು ಹೋಗಿ ಬಂದವರು ನೋಡಿದವರು ನೆಕ್ಸ್ಟು, ಇಲ್ಲದೆ ಹೋದರೆ ರೆಫರೆನ್ಸ್ ಬುಕ್ಸ್ ತೆಗಿಬೇಕಷ್ಟೇ. ಇವತ್ತು ಪರೋಕ್ಷ ಜ್ಞಾನಿಗಳು ಅಂದರೆ ಕೇಳಿದವರು, ಅಪರೋಕ್ಷ ಜ್ಞಾನಿಗಳು ಕಣ್ಣಾರೆ ಕಂಡವರು. ಇವತ್ತು ಜಯತೀರ್ಥರಂಥ ಮಹಾನುಭಾವರೆಲ್ಲ, ರಾಯರು, ಜಯತೀರ್ಥರು, ರಘುತ್ತಮರು, ಪುರಂದರದಾಸರು ಮೊದಲಾದ ಜ್ಞಾನಿಗಳು ದೇವರ ಕಣ್ಣಾರೆ ಕಂಡವರು. ಅಪರೋಕ್ಷೀಕೃತ ಶ್ರೀಶಃ. ಅದಕ್ಕೆ ಅವನ ಮುಖ್ಯ ಗುರುಗಳು ಅಂತ ಕರಿಬೇಕು, ಅವರನ್ನು ಕರಿಬೇಕು. ಅವ್ರ ಬಗ್ಗೆ ತಿಳಿದವರಿರ್ತಾರಲ್ಲ ಅವರು ಗುರುಗಳು. ಆ ರೀತಿ ಗುರು ಪರಂಪರೆ ಅಂತ ಒಂದಿದೆ. ನಮಗೊಂದು ಪ್ರಶ್ನೆ, ದೇವರನ್ನು ಕಂಡು ನಮಗೇನು ಗೊತ್ತಾಗುತ್ತೆ ಅಂತ. ದೇವರು ಕಂಡಿದ್ದು ನಮಗೇನು ಗೊತ್ತಾಗಬೇಕದೆಲ್ಲ ಕೂಡ. ಇವರು ಬಾಬಾಗಳಂತೂ ದೇವರು ಕಂಡವರು ಅಂತ ಹೇಳ್ಕೊಂಡ್ರೆ ಪುಣ್ಯ, ದೇವರೇ ಹೇಳ್ಕೊಂಡ್ಬಿಡ್ತಾರೆ. ಇನ್ನು ಅಂಥ ಕಾಲ ಇದೆ. ಅವ್ರು ಓವರ್ ನೈಟ್ ಭಗವಾನ್ ಆಗಿಬಿಟ್ಟಿರ್ತಾರೆ. ಭಗವಾನ್ ಅಂತ ಹೇಳ್ಕೊಳ್ಳಿ, ಅದೇನು ತೊಂದರೆ ಇಲ್ಲ, ನಂಬ್ತಾರಲ್ಲ ಜನ, ಎಷ್ಟು ಆಶ್ಚರ್ಯ ಇದೆ. ಮತ್ತು ತಾರನ್ ಹಾಲು ಅಂತ ಕರ್ಕೊತಾನೆ, ಕರೆದಿರ್ತಾರೆ ಹುಚ್ಚರು, ತಾರನ್ ಹಾಲು ಅಂತ ಕರ್ಕೊಳ್ಳಿ. ಆದರೆ ನಂಬರ್ ಇರ್ತಾರೆ, ಅವರಷ್ಟು ಮೂರ್ಖರಿರಬೇಕು ಅಂತ ಹೇಳ್ತಾರೆ. ಅಂಧೇನೈವ ನಿಯಮಾನ ಯಥಾಂಧಾಹ. ಯಾತಕ್ಕೆ ಇವತ್ತು ಇಂಥವ್ರನ್ನೆಲ್ಲ ದೇವರು ಅಂತ ನಂಬ್ತಾರೆ ಅಂತ ಕೇಳಿದರೆ, ದೇವ್ರು ಯಾರಂತೂ ಗೊತ್ತಿಲ್ಲ ಇವರಿಗೆ. ಅದಕ್ಕೆ ಹಾಗಾಗಿರೋದು, ಚಿನ್ನ ಎಂದೂ ನೋಡದೇ ಇದ್ದವನು ಈ ಶ್ರೀಗಳು ತೊಗೊಂಡ್ಬಿಟ್ಟು ಚಿನ್ನ ಅಂತ ತಿಳ್ಕೊಂಡ್ಬಿಡ್ತಾನೆ. ಚಿನ್ನ ಎಂದೂ ಕಲಿತೇ ಇಲ್ಲ ಅವನಿಗೆ, ಅದಕ್ಕೆ ಮೋಸ ಹೋಗಿಬಿಡ್ತಾನೆ. ಇವತ್ತು ಪೇಪರಲ್ಲಿ ಬರ್ತಾನೆ, ದಿನ ಬೆಳಗಾದರೂ ಕೂಡ ಯಾರೋ ಬರ್ತಾರಂತೆ, ನಿಮ್ಮ ಚಿನ್ನ ಕೊಡಿ ಡಬಲ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರಂತೆ. ಅವ್ನು ಕೊಡ್ತಾನೆ, ಇರೋದು ಹೋಯ್ತು, ಡಬಲ್ ಆಗಲಿಲ್ಲ, ಇರೋದು ಕಳ್ಕೊಂಡ್ಬಿಟ್ಟು. ಇವತ್ತಿನ ಕಾಲಕ್ಕೆ ನಂಬ ಜನ ಇದ್ದಾರೋ ಇಲ್ಲೋ ಅದೇ ರೀತಿಯೇ, ಸ್ಫೋಟ ಸುವರ್ಣವನ್ನು ನಿಜವಾದ ಸುವರ್ಣ ಅಂತ ತಿಳಿತಾರೋ, ಕೋಟಾಶಾಸ್ತ್ರವನ್ನು ನಿಜವಾದ ಶಾಸ್ತ್ರ ಅಂತ ತಿಳಿತಾರೆ. ಸುವರ್ಣ ಅಂದರೆ ಶಾಸ್ತ್ರ, ಅದನ್ನು ಕೋಟಾ ಬಂಗಾರ ಬಂಗಾರ ಅಂತ ತಿಳ್ಕೊಂಡು ಮೋಸ ಹೋಗೋ ಹಾಗೆ ಜನ ಮೋಸ ಹೋಗ್ತಾರೆ. ಯಾಕೆ ಅನೇಕರಿಗೆ ಇಮ್ಮಿಡಿಯೇಟ್ ಫಲ ಬೇಕು, ಅದಕ್ಕೆ ಅವ್ರು ಮೋಸ ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡಿಬೇಕು. ಇಲ್ಲ ಇದಕ್ಕಿಂತ ಡಬಲ್ ಆದರೆ ಆಗಲಿ ಅಂತ ಹೇಳ್ತಾರೆ. ಹಾಗೆಲ್ಲ ಡಬಲ್ ಗಿಬಲ್ ಆಗ ಡಬಲ್ ಲಾಸ್ ಆಗ್ಬೋದೇ ಹೊರತು ಡಬಲ್ ಆಗೋ ಚಾನ್ಸ್ ಇಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಗುರುಗಳ ಮೂಲಕ ತಿಳ್ಕೊಂಡಾಗ ಇದು ಸಂಶಯ ಬರೋದೇ ಇಲ್ಲ. ಮತ್ತು ಗುರುಗಳನ್ನ ಹೇಗೆ ಗುರುತಿಸ್ಬೇಕು ನಾವು? ಇದೆಲ್ಲ ಆಚಾರ ಹೇಳ್ತಾರೆ. ಷಣ್ಣವತ್ಯಂಗುಲೋ ಎಸ್ತು ನೆಗ್ರೋಸ ಪರಿಮಂಡಲ. ಗುರುಗಳ ಲಕ್ಷಣ ಅದೆಲ್ಲ ಹುಡುಕ್ಬಿಟ್ರೆ ಗಾಬರಿ ಆಗಿಬಿಡುತ್ತೆ ನಮಗೆ. ಅವ್ರು ಹೇಗಿರ್ಬೇಕಂತ ಗುರುಗಳು, ಅವರ ಅಂಗುಲದಲ್ಲಿ 96 ಅಂಗುಲ ಹಿಟ್ಟಿರಬೇಕಂತ, 96 ಅಂಗುಲ ಹಿಟ್ಟಿರಬೇಕು. ನೆಗ್ರೋಸ ಪರಿಮಂಡಲ, ಒಂದು ಬಾವಿನಷ್ಟು ಎತ್ತರ ಇರಬೇಕಂತ. ಸಪ್ತಪಾದ ಚತುರ್ಹಸ್ತ, ಅವರ ಕಾಲಲ್ಲಿ 7-10 ಹೈಟ್ ಇರಬೇಕು. ಚತು ಮೊಡದಲ್ಲಿ 4 ಮೊಳ ಎತ್ತರ ಇರಬೇಕು. ಇವೆಲ್ಲ ಡೈಮೆನ್ಷನ್ಸ್ ಕೊಡ್ತಾರೆ ಆಚೆ. ಇದು ದಾತ್ರಿಂಸ ಲಕ್ಷಣಗಳು ಅಂತ ಹೆಸರು. ಇದು ಅರ್ಥ ಮಾಡ್ಕೊಂಬಿಟ್ರೆ ಇವತ್ತು ಈ ಶಾಸ್ತ್ರನ ಯಾರ್ಯಾರು ಹೇಳಿಲ್ಲ. ಗುರುಗಳು ಹೇಗಿರಬೇಕು ಅಂಥೇಳಿ ದೇಹ ಲಕ್ಷಣದ ಮೂಲಕ ಗುರುಸ್ತಕ್ಕಂಥ ವಿದ್ಯೆಗೆ ಸಾಮುದ್ರಿಕ ಶಾಸ್ತ್ರ ಅದು. ಅದನ್ನು ಯಾರೂ ಹೇಳಲಿಲ್ಲ. ಯಾಕೆಂದರೆ ಹೇಳಿದರೆ ಅವರೇ ಸಿಕ್ಕಾಕೊಬಿಡ್ತಾರೆ. ಮೊದಲವರು ಅವ್ರಲ್ಲಿ ಇರ್ತಿದ್ದಿಲ್ಲ, ಅದರಿಂದ ಹೇಳಲಿಲ್ಲ. ಆಚಾರ ಒಬ್ಬರೇ ಹೇಳಿದವರು. ಯಾತಕ್ಕೆ ತ್ವಾತ್ರಿಂಶ ಲಕ್ಷಣೋಪೇತಾನಾಂ ಶ್ರೀಮದ್ ಆನಂದ ತೀರ್ಥ ಶ್ರೀಮದ್ ಚರಣಾನಾಂ ರಾಘವೇಂದ್ರ ಸ್ವಾಮಿಗಳು ಬರೀತಾರೆ. 32 ಲಕ್ಷಣ ಇರುಗಳು ಗುರುಗಳು ಅಂದರೆ ಮಧ್ವಾಚಾರ ಒಬ್ಬರೇ. ಆದ್ದರಿಂದಾಗಿಯೇ ಅವರನ್ನು ಮುಖ್ಯ ಗುರುಗಳು ಅಂತ ಕರೀತಾರೆ. ರುಜುಗಳಿಗೆಲ್ಲ 32 ಲಕ್ಷಣ ಇರುತ್ತೆ. ಹನುಮಂತ 32 ಲಕ್ಷಣ, ಭೀಮಸೇನ ದೇವರು 32 ಲಕ್ಷಣ, ಮಧ್ವಾಚಾರ 32 ಲಕ್ಷಣ. ಈ ರೀತಿ ಇದ್ದರೆ ಅವರು ದೇವ್ರನ್ನ ಕಂಡವ್ರದ್ದು ಗ್ಯಾರಂಟಿ ಅಂತ. ದೇವರು ಒಮ್ಮೆ ಕಂಡವರಲ್ಲ, ಯಾವಾಗಲೂ ಕಾಣೋರು ಅಂತ ಅರ್ಥ. ಏವಂ ಪ್ರಳಯ ಕಾಲೇ ಪ್ರತಿಭಾತ ಪರಾವರ. ಇದೆಲ್ಲ ಹೇಗೆ ನಂಬ್ತೇವೆ ಅಂದರೆ ನಮ್ಮಲ್ಲೇ ನೋಡಿಬೇಕಾ. ಸ್ನಾನ ಆಗಿದೆಯೋ ಇಲ್ಲೋ ಗುರುತು ಸಿಗಬೇಕು ನಮಗೆ. ಸ್ನಾನ ಆಗಿದೆಯೋ ಇಲ್ವೋ, ಯಾರು ಸ್ನಾನ ಮಾಡಿ ಸರ್ಟಿಫಿಕೇಟ್ ತೊಗೊಂಡು ಬರ್ತಾರಾ? ನೋಡಿದ ತಕ್ಷಣ ಫ್ರೆಶ್ ಆಗಿ ಓ ಸ್ನಾನ ಆಗಿದೆ ಅಂತ ಹೇಳಿಬಿಡ್ತಾರೆ. ಇನ್ನೂ ಕೆಲವರು ಇರ್ತಾರೆ, ನೋಡ್ಬಿಟ್ಟು ಯೋಚನೆ ಮಾಡಿ, ಅವನು ಕರ್ರಗಿರ್ತಾನೆ, ಕಪ್ಪು ಅಂದರೆ ಭಯಂಕರ ಕಪ್ಪು. ಇನ್ನೊಬ್ಬನು ಒಳ್ಳೆ ಬಂಗಾರದ ಬಣ್ಣ. ಇವನು ಸ್ನಾನ ಮಾಡಿದ್ದಾನೆ, ಸ್ನಾನ ಮಾಡಿಲ್ಲ. ಅವನು ಕಪ್ಪಿರೋ ಸ್ನಾನ ಮಾಡಿದ್ದಾನೆ, ಬೆಳಗಿನೋ ಸ್ನಾನ ಮಾಡಿಲ್ಲ. ಇಬ್ಬರು ಬರ್ತಾರೆ ತಕ್ಷಣ, ಇವನು ನಮಗೆ ಬ್ರೈಟ್ ಕಾಣಿಸ್ತಾನೆ, ಕಪ್ಪಿರೋನು ಫ್ರೆಶ್ ಆಗಿ ಕಾಣಿಸ್ತಾನೆ. ಅವನು ಏನಯ್ಯ ಹೇಗಿದ್ದೀಯಲ್ಲ, ಸ್ನಾನ ಮಾಡ್ಕೊಂಬ ಅಂತ ಹೇಳ್ತಾನೆ. ಯಾಕೆ ನೋಡಿದ್ರೆ ಗೊತ್ತಾಗುತ್ತೆ, ಮುಖ ನೋಡಿದ್ರೆ ಗೊತ್ತಾಗಲ್ವ ಅಂತ ಹೇಳ್ತಾನೆ. ನೋಡಿದರೆ ಕಪ್ಪು ಬಣ್ಣದವನಿಗೂ ಸ್ನಾನ ಕಾಂತಿ ಕೊಡುತ್ತೆ ಅಂದಮೇಲೆ ಇವನೇ ಸ್ನಾನ ಮಾಡಿದರೆ ಹೇಗಿರ್ತಿದ್ದ ಹಾಗೆ. ಸ್ನಾನ ಅಂದರೆ ಜ್ಞಾನ, ಸ್ನಾನ ಮಾಡಿರೋ ಜ್ಞಾನ ತೀರ್ಥದಲ್ಲಿ. ಸ್ನಾನ ಮಾಡಿದ್ದಕ್ಕೆ ಗುರುತು ಹೇಗೋ, ದೇವರ ಕಡೆಗೆ ಒಂದು ಗುರುತಿರುತ್ತೆ ಅಂತ ಹೇಳ್ತಾರೆ. ದೇವರ ಕಡೆಗೆ ಒಂದು ಗುರುತಿದೆ. ಊಟ ಮಾಡಿದವನು ಊಟ ಆಯ್ತಾ ಅಂತ ಹೇಳಿ ತೃಪ್ತಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೋಡಿ ಏನು 3 ದಿವಸ ಆಯ್ತು ಊಟ ಹೇಗಿದ್ದೀರಲ್ಲ ಅಂತ ಕೇಳ್ತಾ. ಮತ್ತು ಊಟ ಆದವನ್ನ ಯಾರು ಸರ್ಟಿಫಿಕೇಟ್ ಕೇಳದೇನೆ ಅವನ ತೃಪ್ತಿಯನ್ನು ನೋಡಿ ತೀರ್ಮಾನ ಮಾಡ್ತಾರೋ, ಜ್ಞಾನಿ ಆದವನು ಇದನ್ನು ಹೇಗಿರ್ತದೆ ಅಂದರೆ, ಭಗವದ್ಗೀತೆಯ 2 ಅಧ್ಯಾಯದ ಕೊನೆ ಬರುತ್ತಲ್ಲ, ಸ್ಥಿತಪ್ರಜ್ಞಸ್ಯ ಕಾಭಾಷ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧೀಹಿ ಕಿಂ ಪ್ರಭಾಷೇತ ಕಿಮಾಸೀತ ಪ್ರಜೇತ ಕಿಂ. ಇದರೊಳಗೆ ಜ್ಞಾನಿಯ ರಕ್ಷಣೆ ಎಲ್ಲ ಹೇಳಿಬಿಟ್ಟಿದ್ದಾರೆ. ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತಹೀಹಿ ಮುನಿರುಚ್ಯತೆ. ಇದನ್ನು ಓದಿದವರಿಗೆ ಜ್ಞಾನಿಗಳು ಹೇಗಿರ್ತಾರೆ ಅವೆಲ್ಲ ನಡತೆ, ನೋಡೋದಕ್ಕೆ ಹೇಗಿರ್ತಾರೆ ಅಂದರೆ ಹೀಗಿರ್ತಾರೆ. ತ್ವಾತಿಂಶ ಲಕ್ಷಣೋಪೇತರಾಗಿರ್ತಾರೆ. ನಂಬರ್ 1 ಗುರುಗಳು. ಇಂಥ ಗುರುಗಳೇ ಅತಿ ಮುಖ್ಯ ಗುರುಗಳು ಅಂದರೆ ಬ್ರಹ್ಮವಾಯುಗಳು ಮುಖ್ಯ ಗುರುಗಳು. ಅವರಿಗೆ ಅಂಥ ಲಕ್ಷಣ ಇದೆ. ಅನಂತರದಲ್ಲಿ ಏನು ಮಾಡಬೇಕು? 32 ಏನು ಮಾಡಬೇಕಾಗ? 32 ಆದಮೇಲೆ 30 ಪೋಸ್ಟಲ್ಲಿ ನೆಕ್ಸ್ಟ್ 28. 32 ಬ್ರಜಗಳು, 28 ಗರುಡಶೇಷ ರುದ್ರದೇವರು, 28 ಕಡಿಮೆ ಆತ್ತ ಕ್ರಮ ಲಕ್ಷಣಹೀನಾಹ. ಅವರೆಲ್ಲ ಗುರುಗಳೇ, ಆದರೆ ಮುಖ್ಯ ಗುರುಗಳು ಮತ್ತೆ ಮೇಲಿರೋರು. ಇವತ್ತು ಕಾಲೇಜಿನಲ್ಲೂ ಪ್ರಿನ್ಸಿಪಾಲು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇರ್ತಾರಲ್ಲ, ಅದು ಸೀನಿಯರ್ ಲೆಕ್ಚರರ್ಸು, ಎಲ್ಲ ಡಿಪಾರ್ಟ್ಮೆಂಟ್ ಆಗೋ ಗುರುಗಳಲ್ಲಿ ವ್ಯತ್ಯಾಸ ಇದೆ ಅಂತ. ಅಂಥ ಗುರುಗಳಿದ್ದಾರೆ, ಅಂಥ ಗುರುಗಳ ಹತ್ರ ಹೋಗಬೇಕು ನಾವು ತಿಳಿಬೇಕು. ಒಟ್ಟು ಹೇಳ್ತಾರೆ, ಸಲ್ಲಕ್ಷಣಗಳಿದ್ದಾಗ ಗುರುತ್ವ ಬರುತ್ತೆ, ದುರ್ಲಕ್ಷಣ ಇದ್ದಾಗ ಗುರುತ್ವ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮಧ್ವೇದಲ್ಲೇ ಬರ್ತದೆ. ಆಚಾರ್ಯರು ಭಾಷ್ಯ ಪಾಠ ಪ್ರವಚನ ಮಾಡ್ತಾ ಕೂತಿದ್ದಾರೆ. ಅಂದರೆ ಇನ್ನು ಭಾಷ್ಯ ಬರೆದಿಲ್ಲ, ಪ್ರವಚನ ಮಾಡ್ತಾ ಇದ್ದಾರೆ. ಜ್ಯೇಷ್ಠ ಯತಿಗಳು ಕೇಳಿಕೊಂಡ್ರು, ಸ್ವಾಮಿ ತಪ್ಪು ತಪ್ಪು ಭಾಷ್ಯ ಬೇಕಾದಷ್ಟಿರಲಿ, ದಯವಿಟ್ಟು ತಾವು ಸರಿಯಾದ ಭಾಷ್ಯ ಹೇಳಬೇಕು ಅಂತ ಹೇಳಿದ ತಕ್ಷಣ, ಇತ್ಯಸ್ಯ ವಾಚ ಶರದೇವ ಭಾಷಿತ ಯದಾಖಿಲಾಶಾ ಶುಭಪೂರ್ಣಯ ಬಭು ಪ್ರಮೋದ ತೀರ್ಥಾನನ ಚಂದ್ರ ಚಂದ್ರಿಕಾ ವ್ಯಾಖ್ಯಾಭಿಧ ವಿಷ್ಣು ಪದ ಪ್ರಕಾಶಿನಿ. ಆಚಾರ್ಯ ಹೇಳಿದರು, ಜನ ಆನಂದ ಪಡ್ತಿದ್ದಾರೆ. ಒಬ್ಬನೇ ಅವನು ಬಂದ, ಮಾಯಾವಾದ ಸನ್ಯಾಸಿ ಬಂದ, ನೋಡ್ದ ಜನ ಎಲ್ಲ ಕಿಕ್ಕಿರಿದ್ಬೇಡ. ಆಚಾರ್ಯ ನೋಡ್ಲಿಕ್ಕೆ ಜನ ಎರಡಕ್ಕೆ ಬರ್ತಿದ್ರಂತೆ. ಒಂದು ಅತ್ಯದ್ಭುತವಾದ ಆಕಾರ, ಸುಂದರಂ ಸಂದೋಹದಿಹ ಮಹದಾನಂದ ಆನಂದ ತೀರ್ಥ ಶ್ರೀಮದ್ ವಕ್ತ್ರೇಂದು ಬಿಂಬಂ ದುರಿತ ನುದುರಿತಂ ನಿತ್ಯದಾಹಂಕದಾನು ಪರಮ ಸುಂದರ ಮಂದಿರಂ ತತ್ತ. ಅವರ ಮಾತು ಮುಗಿದೋಯ್ತು, ಸಾಕ್ಷಾತ್ ಶೇಷಾದಿ ದೇವತೆಗಳು ಕೈ ಮುಕ್ಕೊಂಡು ಕೇಳ್ತಾ ಇದ್ರು. ನೋಡಿದ್ರು ಭಾರಿ ಸಂಕಟ ಆಯಿತು ಆ ಮನುಷ್ಯನಿಗೆ, ಸಿಟ್ಟು ಬಂದೋಯ್ತು. ಏನ್ರಿ ಇನ್ನು ಭಾಷ್ಯನೇ ಬರೋದಿಲ್ಲ, ಭಾಷ್ಯ ಅರ್ಥ ಹೇಳ್ತೀರಾ ಅಂತ ಕೇಳಿದೆ. ಆಯ್ತಾರೆ ತಕ್ಷಣ ಹೇಳಿದ್ರು, ನೋಡಯ್ಯ ಭಾಷ್ಯ ಹೇಳ್ಬೇಕಾದ್ರೆ ಅಡಿಗೆ ಚೆನ್ನಾಗಿಲ್ಲ, ಅಡಿಗೆ ಅವನಾಗಬೇಕಂತ ಕೇಳಬೇಕಾಗಿಲ್ಲ, ನಾಲ್ಗೆ ಸರಿ ಇದ್ರೆ ಸಾಕಟ್ಟೆ, ನಿಮ್ಮ ಭಾಷ್ಯ ಸರಿ ಇಲ್ಲ ಭಾಷ್ಯ ಸರಿ ಇದೆ ಹೇಳ್ತಿದ್ದೆ, ಇದ್ರಲ್ಲಿ ತಪ್ಪಿದ್ರೆ ಹೇಳು ಉತ್ತರ ಕೊಡ್ತೇನೆ. ಅದು ಬಿಟ್ಟು ಈ ರೀತಿ ಹೇಳಬೇಡ ಅಂತೇಳಿ ಅವನು ಬಿಡಲಿಲ್ಲ, ಬಾಯಿ ಬಂದ ಮಾತಾಡಕ್ಕೆ ಶುರು ಮಾಡಿಬಿಟ್ಟ. ತಷ್ಟ ದೊಡ್ಡ ವಿದ್ಯು ಜ್ಞಾನಿಗಳ ಸಭೆ ಅದು. ನೋಡಿ ಆಚಾರ್ಯ ನೋಡೆ ಹೇಗಿದ್ದಾರೆ, ಮಧ್ವಾಚಾರ್ಯ ಹೇಗಿದ್ದಾರೆ ನೋಡು, ಅವ್ರ ಬಾಯಲ್ಲಿ ಸುಳ್ಳು ಮಾತು ಬರುತ್ತಾ, ಎಷ್ಟು ಅವರು ಅಧಿಕೃತ ವ್ಯಕ್ತಿಗಳಾಗಿದ್ದಾರೆ ಅಂತ ಹೇಳಿದರು. ಎಲ್ಲ ವರ್ಣನೆ ಮಾಡಿದರು ಆಚಾರ್ಯರನ್ನು. ಸುಸ್ಮಿತೇಂದು ಬರವಿಂದ ಲೋಚನಂ ಸ್ವರ್ಣವರ್ಣಮತಿ ಭದ್ರ ಭಾಷಣಂ. ಆಚಾರ್ಯ ರೀತಿ ಅಂದರೆ ವಿಚಿತ್ರವಾದ ವೈಶಿಷ್ಟ್ಯ ಅವರು. ಆಗ ಅವ್ರ ಶಿಷ್ಯರಿದ್ದರಲ್ಲ, ತಮ್ಮ ಗುರುಗಳು ಹೊಡೆದ ಅವರು ಟ್ರೈ ಮಾಡಿದ್ರು, ಪಾ ಏನು ಹುಡುಕಬೇಕು, ಒಂದೂ ಇಲ್ಲ ದೋಷಗಳು. ಬರೀ ಏನು ಮಾಡಿದ್ರು, ನಮ್ಮಪ್ಪ ಗುರುಗಳು ಹೇಗಿದ್ದಾರೆ ಗೊತ್ತೇನ್ರಿ, ಅವ್ರ ಬೆನ್ನು ಅವ್ರ ಹಿಂದೂ ಇದು ಇಷ್ಟಿಷ್ಟು ತಪ್ಪ ಇದ್ದಾರೆ ಅಂತ ಹೇಳಿದ್ರು. ಅಯ್ಯೋ ದಡ್ಡಾದ ಅವಲಕ್ಷಣ ಗೊತ್ತಾಯ್ತ, ಸಲ್ಲಕ್ಷಣ ಅಲ್ಲ ಅದು, ಅವಲಕ್ಷಣ ಅಂತ ಹೇಳಿದರು. ಹೊಟ್ಟೆ ಭಾರಿ ದೊಡ್ಡದಿದೆ ಅವಲಕ್ಷಣ ಅದು, ಅಂದರೆ ಅವರಿಗೆ ಅವಲಕ್ಷಣ ಸಲ್ಲಕ್ಷಣ ಜ್ಞಾನ ಕೂಡ ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ದುರ್ಲಕ್ಷಣ ಸಲ್ಲಕ್ಷಣಗಳ ಬಗ್ಗೆ ಹೇಳ್ತಾರೆ. ಇನ್ನೊಂದು ಮಾತನ್ನು ತತ್ವನಿಲಯದಲ್ಲಿ ಆಚಾರ್ಯ ಬರೀತಾರೆ, ಒಬ್ಬ ವ್ಯಕ್ತಿ 20 ಲಕ್ಷಣ ಇದ್ದರೆ ಸಾಕಂತೆ, ಅವನು ಭಾರಿ ಗ್ರೇಟ್ ಅಂತ. 32ರಲ್ಲಿ 20 ಇದ್ದರೂ ಸಾಕು. ವಿಂಶಲ್ಲಕ್ಷಣತೋ ಅನೂನಃ ತಪಸ್ವಿ ಬಹುವೇದವಿತ್ ವೇದ ಇತ್ತೇವ ಎಂ ಪಶ್ಯೇತ್ ಸವೇದೋ ಜ್ಞಾನದರ್ಶನಾತ್ ಅಂತ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಕೋಟ್ ಮಾಡ್ತಾನೆ. ಅಂಥ ವ್ಯಕ್ತಿಗಳನ್ನು ವೇದ ಋಷಿಗಳು ಅಂತ ಕರಿಬೇಕು, ಅವರು ವೇದಗಳನ್ನು ಕಣ್ಣಾರೆ ಕಾಣ್ತಾರೆ ಅಂತ ಹೇಳಿದ್ದಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಗುರುಗಳ ಲಕ್ಷಣ ಹೀಗಿದೆ. ಇಷ್ಟು ಹೇಳಿ ಒಟ್ಟಿನ ಮೇಲೆ ಗುರುಗಳಲ್ಲಿ ಏನಿರಬೇಕು ಅಂದರೆ ನಮಗೆ ಅರ್ಥ ಆಗ ಇನ್ನೊಂದು ಮುಖ ಹೇಳುತ್ತಾರೆ. ಅಸಂಶಯ ಸಂಶಯಚ್ಚಿತ್ ಗುರು ರುಕ್ತೋ ಮನೀಷಿಭಿ. ಅವರಿಗೆ ಸಂಶಯ ಇರಬಾರ್ದು, ಫಸ್ಟ್ ಅವರಿಗೆ ಸಂಶಯ ಇರಬಾರ್ದು, ನಮ್ಮ ಸಂಶಯ ತೆಗಿಬೇಕು. ಎರಡಿದ್ರೆ ಗುರುಗಳು, ಅವರಿಗೆ ಸಂಶಯ ಇಲ್ಲ ನಮಗೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ ನಮ್ಮ ಪ್ರಶ್ನೆಗೆ, ಅವರು ಗುರುಗಳಲ್ಲ. ಅವರಿಗೆ ಸಂಶಯ ಇಲ್ಲ ನಮಗೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ ಅವರಿಗೆ ಅಂದರೆ ಗುರುಗಳಲ್ಲ. ಅವರಿಗೆ ಸಂಶಯ ಇರಬಾರ್ದು, ನಮ್ಮ ಸಂಶಯ ತೆಗಿಬೇಕು. ಅಸಂಶಯ ಸಂಶಯ ಚಿತ್ ಗುರು ರುಕ್ತೋ ಮನೀಷಿಭಿ. ಎಷ್ಟು ಕರೆಕ್ಟ್ ಅರ್ಥ ಇದೆ. ಗುರುಗಳು ಅಂತ ತೀರ್ಮಾನ ಮಾಡಬೇಕಾದ್ರೆ ಸಂಶಯ ಇಲ್ಲದವರ ಹತ್ರ ಹೋಗಬೇಕು. ಡಾಕ್ಟರ್ ಹತ್ರ ಹೋದ ಇವರು, ಡಾಕ್ಟ್ರೆ ಎರಡೆರಡು ಕಾಣುತ್ತೆ ಅಂದ, ಡಾಕ್ಟ್ರ್ ನಾಲ್ಕು ಕಾಣುತ್ತೆ ಪುಣ್ಯಾತ್ಮನಿಗೆ, ಅಂಥವ್ರ ಹತ್ರ ಹೋದ ಗತಿ ಏನಾಗಬೇಕು ಈ ಮಧ್ಯೆ. ಅದಕ್ಕೆ ಹೇಳಿದ್ದೆ ಮಾತನ್ನು, ಅಸಂಶಯ ಸಂಶಯ ಚಿತ್ ಗುರು ರುಕ್ತೋ ಮನೀಷಿಭಿ. ಸಂಶಯ ಇರಬಾರ್ದು. ಇವತ್ತು ಗುರುಗಳು ಹೇಗಿರ್ತಾರೆ ಅಂದರೆ ಅಸಂಶಯ ಅಲ್ಲ ಸಸಂಶಯ, ಅವರಿಗೆ ಸಂಶಯ ಫಸ್ಟ್. ಸಂಶಯ ಚಿತ್ತಲ್ಲ ಸಂಶಯ ಕೃತ್. ಕೇಳೋಕ್ಕೆ ಹೋದಾಗ ಒಂದು ಸಂಶಯ ಇತ್ತು, ಕೇಳಿದ ಮೇಲೆ ಎರಡು ಸಂಶಯ ಬಂತು, ಹಾಗಾಗಬಾರ್ದು. ಇವತ್ತು ಜೀವನದಲ್ಲಿ ಆ ರೀತಿ ಇದ್ದರೆ ಆಚಾರ್ಯ ಬರೀತಾರೆ, ನಿಶಂಕ್ಯತ್ವೇನ ಪ್ರಶ್ನಾನ ಉತ್ತಾರಾಂ ವಕ್ತ. ಬೃಹದಾರಣ್ಯ ಭಾಷೆಯಲ್ಲಿ ಹೇಳ್ತಾರೆ, ಯಾರು ಕೇಳಿದ ಪ್ರಶ್ನೆಗೆ ಥಟ್ಟನೆ ಕರೆಕ್ಟ್ ಆನ್ಸರ್ ಕೊಡ್ತಾರೋ ಅವರು ದೊಡ್ಡ ಜ್ಞಾನಿಗಳು ಅಂತ ತಿಳ್ಕೊಂಡ್ಬಿಡಿ. ಎಂಥ ಅಂತ ಕನ್ವಿನ್ಸಿಂಗ್ ಆನ್ಸರ್ ಅದಿಪ್ಪಾಡು ಹೇಳ್ತಾರೆ, ಪಡಬಡ ತಪ್ಪು ಉತ್ತರ ಕೊಟ್ಟರೆ ಅಲ್ಲ, ಕರೆಕ್ಟಾಗಿ ಉತ್ತರ ಕೊಟ್ಟರೆ ಅದು ಒಂದು ಮತ್ತೊಂದು ಲಕ್ಷಣ ಅಂತ ಹೇಳ್ತಾರೆ. ಇದೆಲ್ಲ ತಿಳಿಸಿ ಮುಂದೆ ನಾವೆಲ್ಲ ಏನು ತಿಳ್ಕೊಂಡಿರ್ತೇವೆ, ಗುರುಗಳು ಅಂತ ಹೇಳಿದರೆ ನಮಗೆ ಪಾಠ ಹೇಳಿಕೊಟ್ರೆ ಮಾತ್ರ ಗುರುಗಳು ಅಷ್ಟೇ ಅಲ್ಲ, ನೀವು ಪಾಠ ಹೇಳಿಕೊಟ್ರೆ ಮಾತ್ರ ಗುರುಗಳಲ್ಲ, ನಮಗಿಂತ ದೊಡ್ಡವರಾಗಿದ್ದರು ಗುರುಗಳು ಅಂತ ಹೇಳಿಬಿಡ್ತಾರೆ. ಸೋತ್ತಮಃ ಗುರವ ಪ್ರೋಕ್ತಃ ಬ್ರಹ್ಮಾಂತ ಉತ್ತರೋತ್ತರ. ನಾವು ಒಂದು ದಿವಸನೂ ಪಾಠ ಹೇಳಿಕೊಡ್ಬೇಕಾಗಿಲ್ಲ, ನಮ್ಮ ಜ್ಞಾನ ನಮ್ಮ ಭಕ್ತಿಗಿಂತ ಅವ್ರ ಜ್ಞಾನ ಭಕ್ತಿ ಜಾಸ್ತಿ ಇದ್ದರೆ ನಮಗೆ ಗುರುಗಳು ಅಂತಲೇ ಅರ್ಥ. ಇವತ್ತು ಎಷ್ಟೋ ದಿನ ಟೀಕಾ ಟಿಪ್ಪಣಿಕಾರರಿರ್ತಾರೆ, ಅವ್ರು ಯಾರು ನಮಗೆ ಪಾಠ ಹೇಳಿದವರಲ್ಲ, ಅವ್ರ ಪುಸ್ತಕ ನೋಡ್ಕೊಂಡು ನಾವು ಪಾಠ ಹೇಳೋದು, ಅಂದಮೇಲೆ ಯಾರು ಗುರುಗಳಾಗ್ತಾರೆ ಈಗ, ಅವರು ಗುರುಗಳೇನೆ. ಇದೆಲ್ಲ ಹೇಳ್ತಾರೆ ಸಂಪ್ರದಾಯ ಪ್ರವರ್ತಕಾಹ, ಸಂಪ್ರದಾಯ ಪ್ರವರ್ತಕರು ಗುರುಗಳು. ಸಾಕ್ಷಾತ್ ಹೇಳಿದರೆ ಗುರುಗಳೇ, ಅವರಿಗೆ ಗುರುಗಳಾಗಿದ್ದು ಇನ್ನಷ್ಟು ನಮಗೆ ದೊಡ್ಡ ಗುರುಗಳಾಗ್ತಾರೆ ಯೋಚನೆ ಮಾಡಿ. ಆದ್ದರಿಂದ ಗುರುಗಳು ಎಂಬುದು ಪಾಠ ಹೇಳಿದರೆ ಮಾತ್ರ ಅಲ್ಲ, ನಮಗಿಂತ ಹೆಚ್ಚು ಜ್ಞಾನ ಇದ್ದರೆ ಗುರುಗಳಾಗೇ ಬಿಡ್ತಾರೆ. ಅನ್ಯೇಪಿ ಸ್ವಾತ್ಮನೋ ಮುಖ್ಯಾಹ ಕ್ರಮಾತ್ ಗುರವಃ ಈರೀತಾಹ. ಅವರಿಗೆಲ್ಲ ತಾರತಮ್ಯ ಜ್ಞಾನದಲ್ಲಿ ಆರಾಧನೆ ಮಾಡಬೇಕು, ಅವರಂದ ಬೇರೆ ದಾರಿ ಇಲ್ಲ ಅಂತ ಹೇಳಿ. ಇದೆಲ್ಲ ಗಮನಿಸಿದರೆ ಗುರುಗಳ ಬಗ್ಗೆ ನಮಗೆ ಸ್ಪಷ್ಟವಾದ ಚಿತ್ರವನ್ನು ಆಚಾರ್ಯರು ಕೊಡ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ನಿತ್ಯ ಹೇಳಬೇಕಾದ ಶ್ಲೋಕ ಅದು. ಪೃಥ್ವೀಮಂಡಲ ಮಧ್ಯಸ್ಥಾಹ ಪೂರ್ಣಬೋಧ ಮತಾನುಗಾಹ ವೈಷ್ಣವ ವಿಷ್ಣು ಹೃದಯಾಹ ತಾನ್ನಮಸ್ಸೇ ಗುರುಂ ಮಮ. ಆದ್ದರಿಂದ ಆಚಾರ ಸಿದ್ಧಾಂತವನ್ನು ತಿಳಿದಿದ್ದಾರೆ ಅಂದರೆ ಒಂದು ನಮಸ್ಕಾರ ರಿಸರ್ವ್ ಅಂತ ಅರ್ಥ. ಅವರ ಬಗ್ಗೆ ಗೌರವ ಹೊಂದತಕ್ಕಂಥ ಭಾವನೆ ಹೊಂದಬೇಕು ನಾವು. ನಮ್ಮಲ್ಲಿ ಹಾಗಲ್ಲ, ಯಾರತ್ತಾರ ಪಾಠಕ್ಕೆ ಹೋಗ್ತಾನೆ ಅಂದರೆ ಉಳಿದವ್ರನ್ನೆಲ್ಲ ಬೈಲಕ್ಕೆ ಶುರು ಮಾಡಿಬಿಡ್ತಾನೆ, ಅದು ಪದ್ಧತಿ ಆಗಲಿ, ಅದು ತಪ್ಪು, ಅದರಿಂದ ಜ್ಞಾನ ಬಂದಿಲ್ಲ ಅಂತ ಅರ್ಥ. ಇವತ್ತು ಒಂದು ಕಾಲೇಜ್ ಬೇಸ್ಟನ್ನು ಗೌರವಿಸೋದು ಅಂದರೆ ಇನ್ನೊಬ್ಬ ಬೈಬೇಕು ಅಂತ ಅರ್ಥನ, ನಮ್ಮ ಅಪ್ಪನ ಗೌರವಿಸೋ ಇನ್ನೊಬ್ಬೊಬ್ಬರು ಬೈಬೇಕು ಅಂತ ಅರ್ಥನ ಅಲ್ಲ. ತಾರತಮ್ಯ ಕ್ರಮದಲ್ಲಿ ಆರಾಧನೆ ಮಾಡಿ ನಮಗೆ ನಮ್ಮಪ್ಪ ಹೇಗೆ ಪೂಜ್ಯರೋ ಅವರಿಗೆ ಅವರಪ್ಪ ಪೂಜ್ಯರಿದ್ದೇ ಇರ್ತಾರೆ. ಆದ್ದರಿಂದ ದೊಡ್ಡವರೆಲ್ಲ ನಮಗೆ ಪೂಜ್ಯರು ಅನ್ನೋ ಭಾವನೆ ಇಟ್ಕೋಬೇಕು. ಪೂಜ್ಯತ್ವಕ್ಕೆ ಗುಣ ಮುಖ್ಯನೇ ಹೊರತು ಇದು ಬೇರೆ ಅಲ್ಲ, ಮತ್ತು ದ್ವೇಷಕ್ಕೆ ದೋಷ ಮುಖ್ಯನೇ ಹೊರತು ಬೇರೆ ಅಲ್ಲ. ಅದನ್ನೆಲ್ಲ ತಿಳ್ಕೊಂಡು ಗುರುಗಳನ್ನ ಆರಾಧನೆ ಮಾಡಬೇಕು. ಆಯಿತು, ಗುರುಗಳು ಸಿಕ್ಕರು, ಪಾಠ ಹೇಗೆ ಹೇಳಬೇಕು ಅವರು ಅಂತ ಕೇಳಿದರೆ ಅವ್ರು ಪ್ರಸನ್ನರಾಗಿ ಹೇಳಬೇಕೆ ಹೊರತು ಒತ್ತಡ ತಂದು ಹೇಳಿಸಬಾರ್ದು ಅಂತ ಹೇಳಿದ್ದಾರೆ. ಈ ಸೈಂಟಿಸ್ಟ್ ಕತೆ ತೋರಿಸ್ತಾರಲ್ಲ ಸಿನಿಮಾ ನಾಟಕಗಳಲ್ಲಿ, ಸೈಂಟಿಸ್ಟ್ ಇರ್ತಾನೆ, ಫಾರ್ಮ್ನ ಕಂಡುಹಿಡ್ಬಿಡ್ತಾನೆ, ಅವನ್ನ ಅರೆಸ್ಟ್ ಮಾಡೋದು ತರೋದು ಶೂಟ್ ಮಾಡ್ತೀವಿ ಹೇಳ್ತಾ ಇಲ್ಲ ಅಂತ ಹೇಳೋದು, ಇದು ಗುರುತ್ವ ಅಲ್ಲ. ಗುರುಗಳನ್ನು ಮೆಚ್ಚಿಸಬೇಕು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಅವ್ರು ಮೆಚ್ಚಿಸಿ ಅವ್ರ ಉಪದೇಶ ಮಾಡಾಗ ಮಾಡಬೇಕು. ಆಗ ಅವ್ರು ಏನು ಹೇಳ್ತಾರಲ್ಲ, ಒಂದು ಮಾತು ಹೇಳಿದ್ರು ಜ್ಞಾನ ಬರುತ್ತೆ ಅಂತ ಹೇಳಿದ್ರು, ಒಂದು ಮಾತು ಹೇಳಿದ್ರು ಸಾಕು. ಸತ್ಯಕಾಮರ ಕಥೆ ಹೇಳ್ತಾರೆ ಛಾಂದೋಗ್ಯದೊಳಗೆ. ಸತ್ಯಕಾಮರು ಪಾಠ ಹೇಳಿ ಗುರುಗಳಾದ ಜ್ಞಾನಿಗಳಾದವರಲ್ಲ, ಹತ್ರ ಬಂದರು ಓದಲಿಕ್ಕೋಸ್ಕರ, ಸ್ವಾಮಿ ಪಾಠ ಹೇಳಿಕೊಡಿ ಇಂದು ಉಪನಯನ ಅಂತ ಕರೀತಾರೆ. ಉಪನಯನ ಅಂದರೆ ಮನೆಯಲ್ಲಿದ್ದರೆ ಉಪನಯನ ಅಲ್ಲ, ಗುರುಕುಲಕ್ಕೆ ಹೋದರೆ ಉಪನಯನ. ನನಗೆ ಪಾಠ ಹೇಳಿಕೊಡಿ ಅಂತ ಕೇಳಿದ ತಕ್ಷಣ ಗೋತ್ರ ಯಾವುದು ಅಂತ ಕೇಳಿ. ನಾನು ಗೋತ್ರ ಗೊತ್ತಿಲ್ಲ ಅಂತೆ. ಗೋತ್ರ ಗೊತ್ತಿಲ್ಲ, ಮತ್ತೇನು ಗೊತ್ತು ನಿನಗೆ? ನನಗೆ ಗೋತ್ರ ಗೊತ್ತಿಲ್ಲ ಅಂತ ಅಷ್ಟೇ ಗೊತ್ತು. ನನ್ನ ಅಪ್ಪ, ನನ್ನ ತಾಯಿ ಜಬಾಲ, ನಾನು ಜಾಬಾಲ, ನನ್ನ ಹೆಸರು ಸತ್ಯಕಾಮ ಅಂತ. ಭಾರಿ ಖುಷಿಯಾಯಿತು ಅವರಿಗೆ. ಹಾಗಿದ್ದರೆ ನೀನು ಬ್ರಾಹ್ಮಣ ಹೌದು ಅಂತ ಹೇಳಿದರು. ನೀನು ಬ್ರಾಹ್ಮಣನೇ ಆಗಿದ್ದೆ, ಸತ್ಯ ಹೇಳಿದರೆ ಬ್ರಾಹ್ಮಣ ಅಂತ ಅರ್ಥ. ಸತ್ಯ ಹೇಳಿದರೆ ಬ್ರಾಹ್ಮಣ. ಆಚಾರ್ಯ ಅಲ್ಲಿ ಭಾಷ್ಯ ಬರೀತಾರೆ, ಆರ್ಜವಂ ಬ್ರಾಹ್ಮಣೇ ಸಾಕ್ಷಾತ್ ಶೂದ್ರೋ ಅನಾರ್ಜವ ಲಕ್ಷಣ. ಸುಳ್ಳು ಹೇಳಿದರೆ ಬ್ರಾಹ್ಮಣನಲ್ಲ, ಸತ್ಯ ಹೇಳಿದರೆ ಬ್ರಾಹ್ಮಣ ಅಂತ ಹೇಳಿದ್ದಾರೆ. ಪಾಠ ಹೇಳ್ಕೊಳ್ಳೋಕೆ ಶುರು ಮಾಡಬೇಕಲ್ಲ. ಆ 100 ಗೋವು ಕೊಟ್ಟರು, ಇವನು ಸಾಕ್ಕೊಂಡು ಬಾ, ಕಾಯ್ಕೊಂಡು ಬಾ ಅಂತ ಹೇಳಿದರು. ಯಾವಾಗ ಬರಬೇಕು ಅಂತ ವಾಪಸ್ ಮತ್ತೆ 400 ಆದಮೇಲೆ ಬರಬೇಕು, ಅಲ್ಲಿವರೆಗೂ ಬರಬಾರ್ದು. ಆ 100 ಬಡಕಲು ಹೋಗಳು ಬೇರೆ ಜೊತೆಗೆ, 100 ಬಡಕಲು ಹೋಗಿ ಕೊಟ್ಟಿದ್ದಾರೆ, 400 ಮಾಡ್ಕೊಂಡು ಬಾ, ಆಮೇಲೆ ಪಾಠ ಹೇಳ್ತೀನಿ ಅಂದ್ರಂತೆ. ಬಟ್ ಹುಡುಗಾರ ಇವತ್ತು ಪಾಠನೂ ಬೇಡ, ತಂಟೆನೂ ಬೇಡ ಅಂತ ಹೋಗ್ಬಿಡೋರು ಆ ಕಡೆ. ಹೋಗ್ತಾನೆ, ಕಾಯ್ತಾ ಇರ್ತಾರೆ, ಎಷ್ಟೋ ವರ್ಷ ಆಗೋಯ್ತು, ಎಡಿಸ್ತಾ ಕೊಡಲಿಲ್ಲ. ಅವೇ ಹೇಳಿದವಂತೆ, ಸತ್ಯಕಾಮ 400 ಆಗಿದ್ದೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು. 400 ಆಗಿದ್ದೆ ಅನ್ನೋ ಕರ್ಕೊಂಡು ಹೋಗೋಣ ತಕ್ಷಣ ಹೋಗ್ತಾನೆ. ದಾರಿಯುದ್ದಕ್ಕೂ ಉಪದೇಶ ಶುರುವಾಗುತ್ತೆ, ದಾರಿಯುದ್ದಕ್ಕೂ ಉಪದೇಶ ಶುರುವಾಗುತ್ತೆ. ಹತ್ರ ಬರ್ತಾನೆ, ನಮಸ್ಕಾರ ಮಾಡ್ತಾನೆ. ಸ್ವಾಮಿ ನೋಡಿದ ತಕ್ಷಣ ಅಂದ್ರಂತೆ, ಬ್ರಹ್ಮ ವಿಧಿವ ಭಾಸಿ ಸೌಮ್ಯ, ಸತ್ಯಕಾಮ ನಿನಗೆ ಅಪರೋಕ್ಷ ಜ್ಞಾನ ಬಂದಕ್ಕೆ ಕಾಣುತ್ತಲ್ಲ ಅಂತ ಹೇಳಿದ್ರೆ, ಅಂಥ ಸಿದ್ಧಿ ಬಂದಿತ್ತು. ಸ್ವಾಮಿ ನಾನು ಬಂದಿದ್ದೋ ಬಿಟ್ಟಿದ್ದೋ ಗೊತ್ತಿಲ್ಲ, ನೀವು ಗುರುಗಳು ಉಪದೇಶ ಮಾಡಿ ಅಂತ ಕೇಳಿದರೆ, ಆಚಾರ್ಯರು ಹೇಳ್ತಾರೆ ಗುರುಗಳು ಪ್ರಸನ್ನರಾಗಿ ಹೇಳಿದರೆ ಜ್ಞಾನ ಬರುತ್ತೆ, ಹೊರತು ಜ್ಞಾನ ಬರೋದಿಲ್ಲ. ಅದೇ ಪ್ರಹ್ಲಾದರ ಕಥೆಯಲ್ಲಿ ಹೇಳ್ತಾರೆ. ಪ್ರಹ್ಲಾದ ಗರ್ಭದಲ್ಲಿ ಕೂತಿದ್ದಾನೆ, ನಾರದ ಉಪದೇಶ ಪಡ್ತಾ ಇದ್ದಾರೆ, ಕೈಯಾದು ಕೆಡ್ತಾ ಇದ್ದಾಳೆ. ಪ್ರಹ್ಲಾದನೇ ಜ್ಞಾನ ಬಂತು, ಕೈಯಾದು ಬರಲಿಲ್ಲ. ಯಾತಕ್ಕೆ ಅಂದರೆ ಪ್ರಸನ್ನರಾಗಿ ನಾರದರು ಪ್ರಹ್ಲಾದನೇ ಬರಬೇಕು ಅಂತ ಹೇಳಿದರೆ ಹೊರತು ಕೈಯಾದು ಬರಬೇಕು ಅಂತ ಹೇಳಲಿಲ್ಲ. 1000 ಜನ ಕೂತಿರಲಿ, ಯಾರಿಗೆ ತಿಳಿಬೇಕು ಅಂತ ಹೇಳ್ತಾರೋ ಅವರಿಗೆ ತಿಳಿಯುತ್ತೆ, ಅವ್ರು ಬೇರೆಯವರಿಗೆ ತಿಳಿಯೋದಿಲ್ಲ. ಇನ್ನು ಅರ್ಥ ಮಾಡಿಕೊಂಡ್ರೆ, ಯದ್ದದ್ಯಾತ್ ಸುಪ್ರಸನ್ನಧೀಹಿ ಶಿಷ್ಯಾಯ ತತ್ಸರ್ವಂ ಸತ್ಯಂ ಭವತಿ ನಾಣ್ಯಥ. ಅದು ಸತ್ಯ ಆಗುತ್ತೆ ಹೊರತು ಅಂದರೆ ಅನುಗ್ರಹ ಬೇಕು ಅಂತ ಅರ್ಥ. ಅನುಗ್ರಹ ಮಾಡಿದ ವಿದ್ಯೆ ವಿದ್ಯೆ ಹೊರತು ಇಲ್ಲದ ಹೋದರೆ ವಿದ್ಯೆಯಲ್ಲ. ಅದಕ್ಕೆ ಟೀಕಾರಾಯರು, ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನನಗೆ ಆಚಾರ ಅನುಗ್ರಹ ಇದೆ ಅದಕ್ಕೆ ಬರಿತಾ ಇದ್ದೆ, ಅದಕ್ಕೆ ನನ್ನ ಮಾತಿ ಬೆಲೆ ಇದೆ ಅಂತ ಹೇಳ್ತಾರೆ ಟೀಕಾರಾಯರು. ಇದು ಗುರುಗಳ ಅನುಗ್ರಹದಿಂದ ಸಂಪಾದನೆ ಮಾಡಬೇಕಾದ ವಿದ್ಯೆಯ ಹೊರತು ಓದಿ ಬಂದರೆ ವಿದ್ಯೆಯಲ್ಲ, ಅನುಗ್ರಹದಿಂದ ಬಂದರೆ ವಿದ್ಯೆ ಅಂತ ಕರೀತಾರೆ. ಆಯಿತು, ವಿದ್ಯೆಯ ಬಗ್ಗೆ ಇಷ್ಟು ಹೇಳಿದ್ದೀರಿ, ಭಕ್ತಿ ಬರುತ್ತೆ ಸರಿಯೇ. ವಿದ್ಯೆಯ ಫಲ ವಿನಯ, ವಿನಯದ ಫಲ ದೇವರಲ್ಲಿ ಬಾಗೋದು ಅಂದರೆ ಭಕ್ತಿ ಮಾಡೋದು. ಸರಿ, ದೇವರಲ್ಲಿ ಭಕ್ತಿ ಮಾಡೋದಕ್ಕೆ ಹೊರಟಾಗ ಒಂದು ಎಚ್ಚರಿಕೆ ಇರಲಿ, ದ್ವೇಷವನ್ನು ಮಾಡದಂತೆ ಭಕ್ತಿ ಮಾಡಬೇಕು. ದ್ವೇಷಗಳೆಷ್ಟು ಅಂದರೆ, ಭಕ್ತಿ ನವವಿಧ ಹೇಗೋ ದ್ವೇಷಗಳು ನವವಿಧ ಅಂತ ಹೇಳ್ತಾರೆ. ಭಕ್ತಿ ನವವಿಧ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ. ಭಾಗವತ ಕೇಳಿದವರಿಗೆಲ್ಲ ಗೊತ್ತು, ನಮಗೆ ದ್ವೇಷ ಗೊತ್ತಿಲ್ಲ ಅಂತ ಹೇಳ್ತಾರೆ. 9 ದ್ವೇಷಗಳಿವೆ: ಜೀವಾಭೇದ, ನಿರ್ಗುಣತ್ವ, ಅಪೂರ್ಣ ಗುಣತಾ ತಥಾ ಸಾಮ್ಯಾಧಿಕ್ಯೇ ತದನ್ಯೇಷಾಂ ಭೇದಸ್ತದ್ಗತ ಏವಚ ಪ್ರಾದುರ್ಭಾವ ವಿಪರ್ಯಾಸ ತದ್ಭಕ್ತ ದ್ವೇಷ ಏವಚ ತತ್ಪ್ರಮಾಣಸ್ಯ ನಿಂದಾಚ ದ್ವೇಷಾಯೇತಿ ಅಖಿಲಾಮತಾಹ. ಇದು 9 ದ್ವೇಷಗಳು ಅಂತ ಕರೀತಾರೆ. ಅದಕ್ಕೆ ಹೇಳ್ತಾರೆ, ನಾವು ಭಕ್ತಿ ಮಾಡ್ತೇವೆ ಬಿಡ್ತೀವಿ, ದ್ವೇಷ ಬದಲು ಬಿಡೋ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ವಿಹಿತ ಹಾಕಿದ್ರು ನಿಷಿದ್ಧ ಹಾಕಬೇಡಿ ಫಸ್ಟ್ ಅಂತ ಹೇಳಿದ್ರು, ಎಲ್ಲ ಹಾಕಿಬಿಟ್ಟ ಕೊನೆಗೆ ಈರುಳ್ಳಿ ಹಾಕಿಬಿಟ್ಟಂದ್ರು, ಎಲ್ಲ ಬಡಿಸ್ಬಿಟ್ಟು ಕೃಷ್ಣಾರ್ಪಣೆ ಅನ್ಬೇಕು, ಈರುಳ್ಳಿ ಹಾಕಿಬಿಟ್ಟೆ, ಏನು ಮಾಡಬೇಕು ಪಾಪ, ಬೂಟನೂ ಕ್ಯಾನ್ಸಲು ಇದು ಕ್ಯಾನ್ಸಲ್, ಅದಕ್ಕೆ ದೋಷ ಇಲ್ಲದಂತೆ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. 9 ದೋಷಗಳು ಯಾವ್ಯಾವುದು? ಮೊದಲನೇದಾಗಿ ಜೀವಾಭೇದ, ಜೀವ ಜೀವರಿಗೆ ಭೇದ ಇಲ್ಲ ಅಂತ ತಿಳಿಯೋದು, ಜೀವರಿಗೂ ಈಶ್ವರಿಗೂ ಭೇದ ಇಲ್ಲ ಅಂತ ತಿಳಿಯೋದು, ಜೀವರಿಗೂ ಜಡಕ್ಕೂ ಭೇದ ಇಲ್ಲ ಅಂತ ತಿಳಿಯೋದು, ಇದು ಮೊದಲನೇ ದ್ವೇಷ ಅಂತ ಕರೀತಾರೆ. ಮೊದಲನೇ ದ್ವೇಷ ಪಂಚಭೇದ ಜ್ಞಾನವಿಲ್ಲದೆ ಇರೋದೇ ಮೊದಲ ದ್ವೇಷ. ಜೀವಾಭೇದ ನಿರ್ಗುಣತ್ವಂ, ದೇವರು ನಿರ್ಗುಣ ಅಂತ ಕರೆಯೋದು. ಬ್ರಹ್ಮಾಹಂ ನಿರ್ಗುಣೋಹಂ ವಿಧತಮಿದಮಿತಿ ಕೇಶ ಪಾಷಂಡವಾದ, ನಿನ್ನೆ ಹೇಳಿದೆ. ಅನಂತ ಗುಣಪೂರ್ಣನಾದ ಪರಮಾತ್ಮನಲ್ಲಿ ಒಂದೂ ಗುಣ ಇಲ್ಲ ಅಂತ ತಿಳ್ಕೊಂಡ್ರೆ ಎಂಥ ಉಪಾಸನೆ ಅದು? ನಿರ್ಗುಣತ್ವಂ, 99 ಬಂದವನಿಗೆ 98 ಹಾಕಿದ್ರೇ ತಪ್ಪದು. 99 ಬಂದವನಿಗೆ 98 ಹಾಕಿದರೆ ತಪ್ಪು. ಅನಂತ ಗುಣ ಇರೋ ಪರಮಾತ್ಮನಿಗೆ 0 ಹಾಕ್ತಾರಲ್ಲ, ಎಷ್ಟು ತಪ್ಪು ಮಾಡಿದ್ದಾರೆ ಲೆಕ್ಕ ಹಾಕಿ. ಆದ್ದರಿಂದ ಅದು ಭಯಂಕರ ದ್ವೇಷ, ಅದನ್ನೆಂದು ಒಪ್ಪಬಾರದು. ಜೀವಾಭೇದ ನಿರ್ಗುಣತ್ವ, ನಿರ್ಗುಣ ಶಬ್ದಕ್ಕೆ ಎರಡರ್ಥ, ಗುಣ ಇಲ್ಲ ಅಂತ ಹೇಳೋದು ಒಂದರ್ಥ, ಕಡಿಮೆ ಗುಣ ಹೇಳೋದು ಇನ್ನೊಂದರ್ಥ. ನೈಯಾಯಕರು ಗುಣ ಇದೆ ಅಂತ ಹೇಳ್ತಾರೆ, ಕಡಿಮೆ ಗುಣ ಹೇಳ್ತಾರೆ. ಆದ್ದರಿಂದ ಅವ್ರದ್ದು ಭಕ್ತಿ ಅಲ್ಲ, ಅದು ದ್ವೇಷನೇ. ಜೀವನಿಗೆ ಜಾಸ್ತಿ ಗುಣ, ದೇವರಿಗೆ ಕಡಿಮೆ ಗುಣ, ಅವನ ಪ್ರಕಾರ ಇದು ಬಾಡೆಯ ನ್ಯಾಯ, ಅದನ್ನು ಹೇಳಬಾರ್ದು. ಅಪೂರ್ಣ ಗುಣತಃ ತಥ, ದೇವರಲ್ಲಿ ಗುಣ ಇದೆ, ಪೂರ್ಣ ಗುಣ ಅಲ್ಲ. ದೇವರಿಗೆ ಅವಮಾನ ಮಾಡಿದಾಗಲಿಲ್ಲ, ಈಗ ಬಾವಿಯಲ್ಲಿ ನೀರಿದೆ ಅರ್ಧ ಇದೆ ಅಂದರೆ ಸರಿ ಪೂರ್ತಿ ಬಾವಿಯಲ್ಲ ಅಂತ ಆಯ್ತಲ್ಲ. ದೇವರಿಗೆ ಹಾಗೆ ಹೇಳಬಾರ್ದು. ದೇವರ ಗುಣಗಳು ಎಂಥ ಗುಣಗಳು ಅಂದರೆ ಪೂರ್ಣ ಗುಣಗಳು. ನಮ್ಮಿದನ್ನು ಕೃಷ್ಣನೇ ಬೈದು ಬಿಡ್ತಾರೆ ಆ ರೀತಿಯಲ್ಲಿ. ಕೃಷ್ಣನಿಗೆ ಗುಣ ಕಡಿಮೆ ಅಂತ ಹೇಳೋ ಜನನೂ ಇದ್ದಾರೆ. ಅವರಿಗೆ ಕೃಷ್ಣನ ಕನ್ನಿಂಗ್ ವ್ಯಕ್ತಿಯಾಗಿ ಕಾಣ್ತಾನೆ ಹೊರತು ದೇವರಾಗಿ ಕಾಣೋದಿಲ್ಲ ಅನೇಕರಿಗೆ. ಅಂದರೆ ಪೂರ್ಣತ್ವವನ್ನು ಒಪ್ಪದೆ ಹೋದರೆ ಅದು ಭಗವಂತನ ಕಲ್ಪನೆ ಆಗೋದಿಲ್ಲ. ಮತ್ತೆ ಜೀವಾಭೇದ ನಿರ್ಗುಣತ್ವ ಅಪೂರ್ಣ ಗುಣತಾ ತಥಾ ಸಾಮ್ಯಾಧಿಕ್ಯ ತದನ್ನೇಷಾಂ, ಬ್ರಹ್ಮರುದ್ರಾದಿ ದೇವತೆಗಳಿಗೆ ಸಾಮ್ಯವನ್ನು ತಿಳ್ಕೊಂಡ್ರೆ ಅದು ದ್ವೇಷನೇ. ಅಥವಾ ಅವರೇ ದೊಡ್ಡವರಂತಗಳು ಇನ್ನೂ ದ್ವೇಷನೇ. ರುದ್ರದೇವರು ಸರ್ವೋತ್ತಮರು, ವಿಷ್ಣು ಅಲ್ಲ, ದ್ವೇಷ. ಬ್ರಹ್ಮ ವಿಷ್ಣು ಮಹೇಶ್ವರ ಸಮ, ಅದು ದ್ವೇಷನೇ. ಸಾಮ್ಯ ಆಧಿಕ್ಯ, ಸಾಮ್ಯಂಚ ಆಧಿಕ್ಯಂಚ ಸಾಮ್ಯಾಧಿಕ್ಯ, ವಿಷ್ಣುವಿನೊಂದಿಗೆ ಇತರ ದೇವತೆಗಳಿಗೆ ಸಾಮತ್ವದ ಚಿಂತನೆಯೂ ದ್ವೇಷ, ಆಧಿಕ್ಯದ ಚಿಂತನೆಯೂ ದ್ವೇಷ, ಅದಿರಬಾರ್ದು. ಭೇದ ತತ್ಗತ ಏವಚ, ಪರಮಾತ್ಮನ ರೂಪರೂಪಗಳಿಗೆ ಭೇದವನ್ನು ಹೇಳೋದು, ಆತನ ಅವಯವಯುಗಳಿಗೆ ಭೇದವನ್ನು ಹೇಳೋದು, ಗುಣಗುಣಗಳಿಗೆ ಭೇದ ಹೇಳೋದು, ಅದು ಕೂಡ ದ್ವೇಷನೇ. ನಮಗೂ ದೇವರಿಗೂ ಕೂಡ ವ್ಯತ್ಯಾಸ ಇದೆ ಅಂತ ಅರ್ಥ ಮಾಡಿಕೊಂಡ ಮೇಲೆ ಸರ್ವತಃ ಪಾಣಿಪಾದಂ ತತ್, ನಿನ್ನೆಲ್ಲ ಬಂದಿದೆ. ಸ್ವಗತ ಭೇದ ವಿವರ್ಜಿತ ಪರಮಾತ್ಮ, ಏನು ಭೇದ ಹೇಳಿದರೂ ಕೂಡ ಏನದು? ದೋಷನೇ. ಅನೇಕರಿದ್ದಾರೆ, ರಾಮಾವತಾರ ಪೂರ್ಣ, ಕೃಷ್ಣಾವತಾರ ಪೂರ್ಣ, ಉಳಿದೆಲ್ಲ ಅಷ್ಟಕ್ಕಷ್ಟೇ. ದೇವರೂಪಗಳ ಬಗ್ಗೆ ಬೈದರೆ ಏನು ಮಾಡಬೇಕು? ಈ ಮಧ್ಯೆ ನಮ್ಮಲ್ಲೇ ಇದ್ದಾರಲ್ಲ, ನರಸಿಂಹದೇವರ ಮಕ್ಕಳು ಶ್ರೀನಿವಾಸನ ಗುಡಿಗೆ ಹೋಗಬಾರ್ದು. ತಿರುಪತಿಗೆ ಹೋದರೆ ಕತೆ ಮುಗಿದೋಯ್ತು. ಅವರು ಕುಟ್ಪರ್ತಿಗೆ ಹೋದರೆ ಪರವಾಗಿಲ್ಲ, ತಿರುಪತಿಗೆ ಹೋಗಬಾರ್ದು ಅಷ್ಟೇ. ತಿರುಪತಿಗೆ ಹೋಗೋರು ಇದಕ್ಕೆ ಹೋಗಬಾರ್ದು, ದೇವರಾಯ ದುರ್ಗಕ್ಕೆ ಹೋಗಬಾರ್ದು, ನರಸಿಂಹದೇವ್ರ ಹತ್ರ ಹೋಗಬಾರ್ದು. ಎಷ್ಟು ಹಣೆ ಬಾರ ದೇವ್ರದ ರೂಪಗಳು ಭೇದ ಭೇದ ಚಿಂತನೆ ಮಾಡಿದಾಗಲಿಲ್ಲ, ಈಗ ಚಿಂತನೆ ಮಾಡಬಾರ್ದಾಗೆಲ್ಲ. ಅದಕ್ಕೆ ಶ್ರೀನಿವಾಸಕರಣದಲ್ಲಿ ಬಂದಿರೋದು ಏನಂತ, ನೈವೇದ್ಯ ಯಾರಿಗೆ ಮಾಡಲಿ ಅಂತ ಬ್ರಹ್ಮದೇವರು ಕೇಳಿದರೆ ನರಸಿಂಹದೇವರು ಮಾಡಿ ಶ್ರೀನಿವಾಸ ದೇವರು ಹೇಳಿದ್ದಾರೆ. ಇದನ್ನು ಓದಿ ಪಾಠ ಹೇಳಿ ಪ್ರವಚನ ಮಾಡಿ ಮತ್ತೆ ಹೋಗೋದಿಲ್ಲ ಅಂತ ಏನು ಮಾಡಬೇಕು ಇದಕ್ಕೆ? ಈ ಪುರಾಣ ಹೇಳಿ ಆಚಾರ್ಯರೇ ಕೆಲವರು ಕಳ್ಳು ಒಕ್ಕಲಿದ್ದಾರೆ, ಗೊತ್ತಾಯ್ತಾ? ಏ ನಾವು ಹೋಗೋದಿಲ್ಲ, ನೀವು ಕರ್ಕೊಂಡೋದ್ರೆ ಹೋಗ್ತೀವಿ ಹೊರತು ನಾವು ಸ್ವಂತ ಹೋಗಬಾರ್ದು ಅಂತ ಹೇಳ್ತಾರೆ. ಎಷ್ಟು ಆಶ್ಚರ್ಯ ಅಂದರೆ ಜ್ಞಾನ ಇಲ್ಲ ಅಂತ. ಭೇದ ತದ್ಗತ ಏವಚ, ರೂಪರೂಪಗಳಿಗೆ ಭೇದವನ್ನು ಹೇಳಬಾರದು. ಭಗವದಾದ ರೂಪಗಳಿಗೆ ಭೇದ ಬೇಡುವವ ತಾ ದೈತ್ಯ, ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ. ಅವನನ್ನು ಬರೀ ಭಕ್ತ ಅಲ್ಲ ಅಂತ ತಿಳ್ಕೊಂಡ್ಬಿಡಬೇಡಿ, ದೈತ್ಯ ಅಂತ ತಿಳ್ಕೊಂಡ್ಬಿಡಿ, ಎಲ್ಲ ತಿಳಿಬೇಕು. ಅದು ಸಾಲಿಗ್ರಾಮಗಳಿವೆ, ಎಲ್ಲ ಸಾಲಿಗ್ರಾಮಗಳು ಪೂಜ್ಯನೆ. ಇವತ್ತು ಅದರಲ್ಲಿ ಲಕ್ಷಣ ಇದ್ರೆ ಆಯ್ತಷ್ಟೇ. ಅದೇ ಭಗವಂತ ಎಲ್ಲ ರೂಪದಲ್ಲೂ ಕೆಲವು ಇರ್ತಾರೆ. ನರಸಿಂಹದೇವ್ರನ್ನ ಕಂಡ್ರೆ ನಮಗಾಗೋದಿಲ್ಲ, ಇವ್ರನ್ನ ದೇವರಿಗೆ ಇವ್ರನ್ನ ಕಂಡ್ರಾಗೋದಿಲ್ಲ ಫಸ್ಟು, ದೇವರನ್ನ ಕಂಡ್ರೆ ನಮಗಾಗೋದಿಲ್ಲ. ಏನರ್ಥ ಅದಕ್ಕೆ? ನಿಜವಾಗ ನಮ್ಮ ಯೋಗ್ಯತೆ ಇಲ್ಲ ಅನ್ನೋ ವಿಚಾರ ಬೇರೆ. ನಮಗೆ ಅಷ್ಟು ಪೂಜೆ ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ಳಿ, ತಪ್ಪಲ್ಲ, ದೇವರನ್ನೇ ಬೈಲಕ್ಕೆ ಹೋಗಬಾರ್ದು. ಸಾಮ್ಯಾಧಿಕ್ ಭೇದ ತದ್ಗತ ಏವಚ, ಪ್ರಾದುರ್ಭಾವ ವಿಪರ್ಯಾಸ. ನಿನ್ನೆ ಬಂತಲ್ಲ ಬಲರಾಮದೇವರನ್ನ ಸಾಕ್ಷಾತ್ ರೂಪ ಅಂತ ತಿಳಿಯೋದು, ವೇದವ್ಯಾಸವನ್ನು ಅಲ್ಲ ಅಂತ ತಿಳಿಯೋದು. ಪ್ರಾದುರ್ಭಾವ ವಿಪರ್ಯಾಸ, ಪ್ರಾದುರ್ಭಾವದಲ್ಲಿ ವಿಪರ್ಯಾಸ ಅಂದರೆ ತಪ್ಪು ತಿಳುವಳಿಕೆ. ಪ್ರಾದುರ್ಭಾವಗಳನ್ನು ತಪ್ಪಾಗಿ ತಿಳಿಯೋದು ಕೂಡ ಒಂದು ದ್ವೇಷನೇ, ಹಾಗಾಗಬಾರ್ದು. 99 ಪಾಲು ಜನ ಹಾಗೆ ತಿಳಿದಿದ್ದಾರೆ. ಆಚಾರ್ಯ ಗ್ರಂಥಗಳ ಮಹೋಪಕಾರ ಅಂದರೆ ಮತ್ತೆ ಮತ್ತೆ ಪಟ್ಟಿ ಕೊಡ್ತಾರೆ ಆಚಾರ್ಯರು, ಇವು ಸಾಕ್ಷಾತ್ ರೂಪಗಳು, ಆವೇಶ ರೂಪಗಳು, ಇದರಲ್ಲಿ ಸನ್ನಿಧಾನ ಇದೆ, ಎಷ್ಟು ಎಚ್ಚರಿಸ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಭಾರಿ ತಪ್ಪಾಗುತ್ತೆ. ಆದ್ದರಿಂದ ಪ್ರಾದುರ್ಭಾವ ವಿಪರ್ಯಾಸ ಮಾಡಬಾರದು. ತದ್ಭಕ್ತ ದ್ವೇಷ ಏವಚ, ಇದು ಭಾರಿ ಮುಖ್ಯ. ದೇವರ ಭಕ್ತರಲ್ಲಿ ದ್ವೇಷವನ್ನು ಮಾಡಬಾರದು. ಯಾರು ದೇವರಲ್ಲಿ ಭಕ್ತಿ ಮಾಡಿ ಆತನ ಭಕ್ತರಲ್ಲಿ ಭಕ್ತಿ ಮಾಡೋದಿಲ್ಲ, ದೇವರು ಅದನ್ನು ಮೆಚ್ಚೋದಿಲ್ಲ, ಅದು ಭಕ್ತಿಯ ದೋಷ ಅಂತ ಕರೀತಾರೆ. ನಮ್ಮಲ್ಲಿ ದೊಡ್ಡ ದೋಷ ಅಂದರೆ ಅದೇನು? ಭಗವದ್ಭಕ್ತರನ್ನು ದ್ವೇಷ ಮಾಡೋದಕ್ಕಿಂತ ದೊಡ್ಡ ಪಾಪ ಇಲ್ಲ ಅಂತ ಹೇಳ್ತಾರೆ. ಇನ್ನೂ ಎಷ್ಟೋ ಸರ್ತಿ ಬಂದಿದೆ, ದೇವರು ತನ್ನ ದ್ವೇಷಗಳನ್ನು ಸಂಹಾರ ಮಾಡ್ತಾನೆ, ತನ್ನ ಭಕ್ತರ ದ್ವೇಷಗಳನ್ನು ಸಂಹಾರ ಮಾಡ್ತಾನೆ. ಪ್ರಹ್ಲಾದನ ಕಥೆ, ಹಿರಣ್ಯಕಶಿಪು ಪ್ರಹ್ಲಾದನ ದ್ವೇಷ ಮಾಡಿದ, ಪರಮಾತ್ಮ ಸಂಹಾರ ಮಾಡಿದ. ಅದಕ್ಕೆ ತನ್ನ ಭಕ್ತರ ದ್ವೇಷಗಳನ್ನು ಕೊಲ್ತೇನೆ ಅಂತ ತೋರಿಸಿಕೊಟ್ಟ. ಅಷ್ಟೇ ಅಲ್ಲ, ಇನ್ನೊಂದು ಅಂಶವನ್ನು ತೋರಿಸ್ತಾನೆ. ರಾವಣ ರಾಮದೇವರನ್ನು ದ್ವೇಷ ಮಾಡಿದ, ರಾಮದೇವರು ರಾವಣನ್ನು ಕೊಂದುಬಿಟ್ರು, ರಾಮರೂಪ ಸೌಮ್ಯ ರೂಪ ಅದು. ಪ್ರಹ್ಲಾದನ ದ್ವೇಷ ಮಾಡಿದ ಹಿರಣ್ಯಕಶಿಪು, ಆ ರಾವಣನೇ ಹಿರಣ್ಯಕಶಿಪು ಆಗಿದ್ದು, ಅವನು ನೆನಪಿರಬೇಕು. ಅವನು ಪ್ರಹ್ಲಾದನ ದ್ವೇಷ ಮಾಡಿದ, ಪರಮಾತ್ಮ ಅವನು ಕೊಂದ. ಯಾವ ರೂಪದಿಂದ? ನರಸಿಂಹರೂಪದಿಂದ ಉಗ್ರರೂಪದಿಂದ ಕೊಲ್ತಾನೆ. ಅಂದರೆ ತನ್ನ ದ್ವೇಷಗಳ ಮೇಲೆ ಪರಮಾತ್ಮ ಎಷ್ಟು ಕೋಪಗೊಳ್ಳುತ್ತಾನೋ ಅದಕ್ಕಿಂತ ಜಾಸ್ತಿ ಕೋಪ ಯಾರ ಮೇಲೆ ಕೊಳ್ತಾನೆ ಅಂದರೆ ತನ್ನ ಭಕ್ತರ ದ್ವೇಷಗಳ ಮೇಲೆ ಕೊಳ್ತಾನಾದ್ದರಿಂದ ಎಂದು ನಾವು ಭಕ್ತರ ದ್ವೇಷವನ್ನು ಮಾಡಬಾರದು. ನಾವು ಭಕ್ತರ ದ್ವೇಷನೇ ಜಾಸ್ತಿ ಯಾತಕ್ಕೆ ಮಾಡ್ತೇವೆ ಅಂದರೆ ದೇವರು ನಮಗೆ ಕಾಣೋದಿಲ್ಲ, ಕಾಣೋದು ಭಕ್ತರೇ, ಆದ್ದರಿಂದಾಗಿಯೇ ಸಿಕ್ಕವ್ರ ಮೇಲೆ ದ್ವೇಷ ಮಾಡೋ ಮನುಷ್ಯನ ಪದ್ಧತಿ ಎಂದು ಹಾಗೆ ಮಾಡಬಾರದು. ಆದ್ದರಿಂದ ತದ್ಭಕ್ತ ದ್ವೇಷ ಏವಚ. ಒಂಬತ್ತನೇದು ಯಾವುದು ಅಂದರೆ ತತ್ಪ್ರಮಾಣಸ್ಯ ನಿಂದಾಚ. ದೇವರ ವಿಷಯ ಹೇಳ್ತಕ್ಕಂಥ ವೇದಗಳನ್ನು ಮಹಾಭಾರತ ಆದಿಗಳನ್ನು ಬೈಯೋದು ಅದು ಇನ್ನೊಂದು ದ್ವೇಷ. ಅಥೆಂಟಿಕ್ ಟೆಕ್ಸ್ಟನ್ನು ಟೆಕ್ಸ್ ಅಲ್ಲ ಅಂತ ತಿಳ್ಕೊಳ್ಳೋದು ಅದೊಂದು ದ್ವೇಷನೇ. ತತ್ಪ್ರಮಾಣಸ್ಯ ನಿಂದಾಚ ದ್ವೇಷ ಏತಿ ಅಖಿಲಾಮತಃ. ನವವಿಧ ದ್ವೇಷಗಳಿವೆ. ಆದ್ದರಿಂದ ಏತೈರ್ವಿಹೀನ ಯಾ ಭಕ್ತಿ ಸಾ ಭಕ್ತಿ ರೀತಿ ನಿಶ್ಚಿತ. ಇಂಥ ದ್ವೇಷಗಳಿರೋದಿಲ್ವಲ್ಲ ಅದನ್ನು ಭಕ್ತಿ ಅಂತಾರೆ ಹೊರತು ಬೇರೆದು ಭಕ್ತಿ ಅಲ್ಲ. ಅದಕ್ಕೆ ವ್ಯಾಸರಾಜರು ಶ್ರೀಮನ್ ಮಧ್ವಮತೆ ಹರಿ ಪರತರಹ ಅಂತ ಹೇಳಬೇಕಾದ್ರೆ ಕೊನೆಗೇನಂತ ಹೇಳ್ತಾರೆ, ಅಮಲಾ ಭಕ್ತಿಶ್ಚ ತತ್ಸಾಧನಂ. ಮಲವಿಲ್ಲದ ಭಕ್ತಿ ಮೋಕ್ಷಕ್ಕೆ ಸಾಧನ. ಮಲ ಅಂದರೆ ದೋಷ, ದೋಷ ಒಂಬತ್ತು. ನವವಿಧ ದ್ವೇಷಗಳಿಂದ ದೂರವಾದ ಭಕ್ತಿನೇ ಸರಿಯಾದ ಭಕ್ತಿ ಅಂತ ತಿಳಿಸಿ ಭಕ್ತಿಯ ಲಕ್ಷಣ ಹೇಳ್ತಾರೆ. ಈಗ ನಾವು ಭಕ್ತರು ಅಂತ ಅಂದ್ಕೊಂಡ್ಬಿಟ್ಟಿರ್ತೇವಲ್ಲ, ನಮ್ಮಲ್ಲಿ ಭಕ್ತರ ಅಲ್ಲ ಅಂತ ಹೇಳೋದು ಎರಡು ಕಾರಣ, ಶ್ರವಣಾದಿಗಳಲ್ಲಿ ಒಂದೂ ಇಲ್ಲ ಭಕ್ತರಲ್ಲ, ಈ ಒಂಬತ್ತರಲ್ಲಿ ಒಂದೂ ಬಿಟ್ಟಿಲ್ಲ ಭಕ್ತರಲ್ಲ. ಮತ್ತೆ ಎಲ್ಲ ದ್ವೇಷನೂ ಇರುತ್ತೆ, ಒಂದು ಭಕ್ತಿನೂ ಇರೋದಿಲ್ಲ, ಹೇಗೆ ಭಕ್ತರಾಗ್ತಾನೆ? ಮತ್ತೆ ನಾವು ಯೋಚನೆ ಮಾಡೋದು, ಭಕ್ತ ಅಂತ ಕರ್ಕೋಬೇಕಾದ್ರೆ ಎಷ್ಟು ಅರ್ಹತೆ ಬೇಕದಕ್ಕೆ? ಒಬ್ಬನು ಎಮ್ ಎಸ್ ಸಿ ಅಂತ ಹಾಕೋಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾನೆ? ಅವನು ಬಿ ಎ ಎಷ್ಟು ಕಷ್ಟಪಟ್ಟಿರ್ತಾನೆ? ಭಕ್ತ ಅಂತ ಹಾಕೋರು ಎಷ್ಟು ಕಷ್ಟಪಡ್ಬೇಕು ಅಂತ ನಾವೇನು ಪೇಂಟ್ ಮಾಡಿಸೋದಷ್ಟೇ ಕಷ್ಟ ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ಭಕ್ತ ಅಂತಕೊಂಡು ಭಾರಿ ಕಷ್ಟ ಇದೆ. ನಾವು ತಪ್ಪು ತಿಳುವಳಿಕೆಯನ್ನು ದೂರ ಮಾಡ್ಕೋಬೇಕಾದ್ರೆ ಇಷ್ಟು ಹೇಳ್ತಾರೆ. ಇಷ್ಟು ಭಕ್ತಿಯಾಗಿ ಏನು ಉಪಯೋಗ ಅಂತ ಕೇಳಿದರೆ, ಒಂದ್ಸತಿ ಭಕ್ತ ಅಂತ ಆದಮೇಲೆ ಏನು ತಪ್ಪು ಮಾಡಿದ್ರು ದೇವರು ಕ್ಷಮಿಸ್ತಾನೆ, ಇದು ಮುಂದಿನ ಮಾತು. ಭಕ್ತ ಅಂತ ಡಿಕ್ಲೇರ್ ಆದಮೇಲೆ ಏನು ಮಾಡಿದ್ರು ದೇವರು ಅವನನ್ನು ಸಮಸ್ಯೆಗೆ ಹಾಕೋದಿಲ್ಲ, ಮೋಕ್ಷ ಕೊಟ್ಟೇ ಕೊಡ್ತಾರೆ. ಇದು ನಾನು ತಪ್ಪು ಅರ್ಥ ಮಾಡ್ಕೊಂಡಿರೋದು. ಓ, ಆದ್ದರಿಂದ ನಾವೇನು ತಪ್ಪು ಮಾಡಿದ್ರು ನಡೆಯುತ್ತೆ, ಏನು ಅಸ್ಯೂ ಮಾಡ್ಕೊಂಡಾಗಾಯ್ತು ನಾವೀಗ ಭಕ್ತರು ಅಂತ ನಾವೇ ಅಂದ್ಕೊಂಡಾಯ್ತು ಈಗಾಗಲೇ. ಆದ್ದರಿಂದ ತಪ್ಪು ಮಾಡಿದ್ರೆ ನಡೆಯುತ್ತೆ ಅಲ್ಲ, ತಪ್ಪು ಮಾಡಿದರೆ ನಡೆಯುತ್ತೆ. ಅದು ಜೊತೆಗೆ ತಪ್ಪೇ ಮಾಡಬೇಕು, ಭಕ್ತರಾಗಿಬಿಟ್ಟಿದ್ದೇವೆ ಅಲ್ಲ. ಭಕ್ತರಾದ ಮೇಲೆ ಹೇಳಬೇಕಾದ್ರೆ ಸ್ಟೂಡೆಂಟ್ ಆದಮೇಲೆ ಸ್ಕಾಲರ್ಶಿಪ್ ಅಡ್ಮಿಷನ್ ಆಗಿಲ್ಲ, ಸ್ಕಾಲರ್ಶಿಪ್ ಯಾರು ಕೊಡ್ತಾರೆ ಅವನಿಗೆ? ಅಡ್ಮಿಷನ್ ಆದಮೇಲೆ ಸ್ಕಾಲರ್ಶಿಪ್ಪು ಫ್ರೀಶಿಪ್ ಎಲ್ಲ ಹೊರತು ಅದಕ್ಕಿಂತ ಮುಂಚೆ ಯಾವುದೂ ಇಲ್ಲ. ಅದೇ ರೀತಿಯಲ್ಲಿ ಇವತ್ತು ಭಕ್ತರಂತೂ ಪ್ರೂವ್ ಆದಮೇಲೆ ಹೇಳಬೇಕಾದ ಮಾತುಗಳು. ಆಗಲೇ ಪಾಪಕರ್ಮವ ಸಹಿಸುವನೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು ಈ ಪಯೋಜ ಭವಾಂಡದೊಳಗೆ ಅವಲ್ಲಿ ನಾ ಕಾಣೆ ಗೋಪ ಗುರುವಿನ ಮಡದಿ ಭೃಗು ನಗಚಾಪ ಮೊದಲಾದವರು ಮಾಡ್ತಾ ಮಹಾಪರಾಧಗಳೆಣಿಸಿದನೆ ಕರುಣಾ ಸಮುದ್ರ ಹರಿ. ಎಲ್ಲ ಕೇಸ್ ಯಾರದದು? ಗೋಪ ಗುರುವಿನ ಮಡದಿ ಭೃಗು ನಗಚಾಪ ಎಲ್ಲ ಭಕ್ತಂದು ಪ್ರೂವ್ ಆಗಿರೋರು ಕೇಸು. ಅಂಥವರ ಅಪರಾಧಗಳನ್ನು ದೇವರು ಕ್ಷಮಿಸಿದನೆ ಹೊರತು ಉಳಿದವರ ಅಪರಾಧ ದೇವರು ಕ್ಷಮಿಸೋದಿಲ್ಲ. ಆದ್ದರಿಂದಾಗಿಯೇ ನಾವು ಪರಮಾತ್ಮರ ಕಾರುಣ್ಯದ ಅಂಡ್ಯೂ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ಬರೋದಿಲ್ಲ, ದುರ್ಲಾಭ ಪಡೆಯಲಿಕ್ಕೆ ಸಾಧ್ಯ ಇದೆ. ಅಷ್ಟು ತಿಳಿಸಿ, ಧರ್ಮೋಭವತ್ಯ ಧರ್ಮೋಪಿ ಕೃತೋ ಭಕ್ತೈ ಸ್ತವಾಚ್ಯುತ ಪಾಪಂ ಭವತಿ ಧರ್ಮೋಪಿ ಯೋನ ಭಕ್ತ ಕೃತೋಹರೇ. ಒಬ್ಬ ಭಕ್ತನಾದವನು ತಿಳಿಯದೆ ಅಧರ್ಮ ಮಾಡಿದರೆ ದೇವರು ಕ್ಷಮಿಸ್ತಾನೆ, ಧರ್ಮ ಅಂತಾನೆ ಅನುಗ್ರಹ ಮಾಡ್ತಾನೆ. ಭಕ್ತನಲ್ಲದವನು ಪುಣ್ಯ ಕಾರ್ಯ ಮಾಡಿದರೂ ಅದಕ್ಕೆ ಬೆಲೆ ಇಲ್ಲ, ಅವ್ರ ಅಡ್ಮಿಷನ್ನೇ ಆಗಿಲ್ಲ, ಏನು ಬರೆದರೂ ಅದಕ್ಕೆ ಬೆಲೆ ಇಲ್ಲೇ ಇಲ್ಲ, ಪರೀಕ್ಷೆಯಲ್ಲಿ ಎಂಟ್ರೆನ್ಸೇ ಇಲ್ಲ ಅವನಿಗೆ. ಅವನು ಇವರು ಸರಿಯಾಗಿ ಎಂಟ್ರಿ ಆಗಿದೆ, ಹಾಲ್ ಟಿಕೆಟ್ ಇದೆ, ತಪ್ಪು ತಪ್ಪು ಕೆಲವು ಬರೆದ್ರೂ ಕೂಡ ಪಾಸ್ ಆಗ್ತಾನೆ. ಯಾಕೆ ಅಡ್ಮಿಷನ್ ಆಗಿದೆ, ಹಾಲ್ ಟಿಕೆಟ್ ಇದೆ, ಅವನಿಗೆ ಬರೆದಿದ್ದು ತಪ್ಪಿದ್ರೂ ಅವನಿಗೆ ಪಾಸ್ ಆಗ್ತಾನೆ ಅಲ್ಲಲ್ಲಿ ತಪ್ಪಿದ್ರೆ. ಇವನು ಎಲ್ಲ ಸರಿ ಬರೆದು ಪಾಸ್ ಆಗಲ್ಲ, ಅಡ್ಮಿಷನ್ನೇ ಆಗಿಲ್ಲ ಇವನಿಗೆ. ಆದ್ದರಿಂದ ಇವತ್ತು ಭಕ್ತರು ಆಗೋದು ಭಾರಿ ಮುಖ್ಯ ಅಂತ ತಿಳಿಸಿ. ಇಂಥ ಭಕ್ತರಲ್ಲದವರೆಲ್ಲ ಒಂದು ಗತಿ ಬಂತು ನಮಗೆ. ಕೊನೆಗೆ ಒಂದು ಮಾತು ಹೇಳ್ತಾರೆ, ಅಪರೋಕ್ಷ ಜ್ಞಾನ ಅಂದರೆ ಏನು ಅಂತ ಅರ್ಥ. ಸಾಮಾನ್ಯವಾದ ಅರ್ಥ ಏನು? ದೇವ್ರನ್ನ ಕಂಡ್ರೆ ಅಪರೋಕ್ಷ ಜ್ಞಾನ ಅಷ್ಟೇ ಅಲ್ಲ, ದೇವ್ರನ್ನ ಕಂಡ್ರೆ ಅಪರೋಕ್ಷ ಜ್ಞಾನ ಅಲ್ಲ. ನಮಗಂತೂ ಶ್ರೀನಿವಾಸ ಕಂಡ್ರೆ ಅಪರೋಕ್ಷ ಜ್ಞಾನ, ಉಡುಪಿಗೆ ಹೋದರೆ ಅಪರೋಕ್ಷ ಜ್ಞಾನ ಅಲ್ಲ, ಅದು ವೇಸ್ಟ್ ಅಲ್ಲ, ಅದು ಅಪರೋಕ್ಷ ಜ್ಞಾನ ಅಲ್ಲ. ನೆನಪಿರಬೇಕು, ಉಡುಪಿಗೆ ಹೋಗೋದು ಒಳ್ಳೆಯದೇ, ಶ್ರೀನಿವಾಸ ನೋಡೋದು ಒಳ್ಳೆಯದೇನೆ, ಅಪರೋಕ್ಷ ಜ್ಞಾನ ಅಂತ ಕರಿಬಾರ್ದು ಅದನ್ನು. ಇನ್ನು ದೇವರು ಸಾಕ್ಷಾತ್ ರಾಮದೇವರೇ ನೋಡಿ, ಅದು ಅಪರೋಕ್ಷ ಜ್ಞಾನ ಅಲ್ಲ. ದುರ್ಯೋಧನ ಕೃಷ್ಣನನ್ನೇ ನೋಡಿದೆ, ಅಪರೋಕ್ಷ ಜ್ಞಾನ ಅಲ್ಲ. ಅಪರೋಕ್ಷ ಜ್ಞಾನ ಅಂದರೆ ಏನು ಅಂತ ಕೇಳಿದರೆ, ಬಿಂಬರೂಪ ದರ್ಶನ ಆದರೆ ಮಾತ್ರ ಅಪರೋಕ್ಷ ಜ್ಞಾನ. ಆಚಾರ ಡಿಫೈನ್ ಮಾಡ್ತಾರೆ, ಬಿಂಬರೂಪ ದರ್ಶನ ಮಾತ್ರ ಅಪರೋಕ್ಷ ಜ್ಞಾನ ಹೊರತು ಬೇರೆ ರೂಪ ದರ್ಶನ ಅಪರೋಕ್ಷ ಜ್ಞಾನ ಅಂತ ಕರೆಯೋದಿಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅಪರೋಕ್ಷ ಜ್ಞಾನ ಆಗಬೇಕಾದ್ರೆ ನಾವು ಬಿಂಬರೂಪ ಉಪಾಸನೆಯೇ ಮಾಡಬೇಕು, ಅನುಗ್ರಹ ಮಾಡಿ ದೇವರು ತೋರಿಸ್ಬೇಕು, ಅದಾಗಿಬಿಟ್ರೆ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಇನ್ಮಲ್ಲಿ ಉದಾಹರಣೆಗೆ, ರೇಷನ್ ಕಾರ್ಡ್ ಇದ್ದರೆ ಸಾಲದು, ಎಲ್ಲ ಡಿಪೋದಲ್ಲಿ ಕೊಡೋದಿಲ್ಲ, ಅದನ್ನು ಸಂಬಂಧಪಟ್ಟ ಡಿಪೋದಲ್ಲಿ ಮಾತ್ರ ಕೊಡೋದು. ವಿಧಾನಸೌಧಕ್ಕೆ ಹೋಗಿ ರೇಷನ್ ಕಾರ್ಡ್ ತೋರಿಸಿದರೆ ಒಳಗೆ ಬಿಡದ ಭಾಗ ಕಳಿಸಿಬಿಡ್ತಾರೆ, ನಿಮಗೆ ಅಲರ್ಟ್ ಆಗಿರೋದಕ್ಕೆ ಹೋಗಿ ಬೇರೆ ಕಡೆ ಹೋಗಬಾರ್ದು. ಇವತ್ತು ಬಸ್ನಲ್ಲಿ ಹೋದರೆ ರಿಸರ್ವೇಷನ್ ಆಗಿದ್ದು ಯಾವುದೋ ಬಸ್ ಹತ್ತಾಗಿಲ್ಲ, ಯಾವುದೋ ರಿಸರ್ವ್ ಆಗಿರುತ್ತೆ ಆ ಬಸ್ಗೆ ಹತ್ತಬೇಕು, ಆ ಸೀಟಲ್ಲೇ ಕೊಡಬೇಕೇ ಹೊರತು ಯಾವುದೋ ಬಸ್ ಗೌರ್ಮೆಂಟ್ ಬಸ್ ಯಾವ್ದಾರು ಹತ್ತೋಣ ಅಂತ ಹತ್ತಾಗಿಲ್ಲ. ನಿಯತ ಆಗಬೇಕಾಗಿತ್ತು, ಅದಕ್ಕೆ ಬಿಂಬರೂಪವನ್ನೇ ಕಾಣಬೇಕೇ ಹೊರತು ಬೇರೆ ರೂಪ ಕಂಡ್ರೆ ಮೋಕ್ಷ ಅಲ್ಲ. ಇವಾಗ ಸಬ್ಜೆಕ್ಟ್ ಯಾವ್ದು ತೊಗೊಂಡಿರ್ತಾನಲ್ಲ ಅದರಲ್ಲಿ ಪಾಸ್ ಆದರೆ ಪಾಸೇ ಹೊರತು ಬೇರೆದರಲ್ಲಿ ಪಾಸ್ ಆದರೆ ಪಾಸಲ್ಲ. ಬಿಂಬರೂಪ ದರ್ಶನವಾದರೇ ದರ್ಶನ ಅಂತ ಕರೆಯೋದು. ಅದು ಹೇಗಾಗತ್ತೆ? ಅಚ್ಛಿದ್ರ ಸೇವನಾಚ್ಚೈವ ನಿಷ್ಕಾಮತ್ವಾತ್ಯ ಯೋಗ್ಯತಃ. ಅಚ್ಛಿದ್ರ ಸೇವನೆಯಿಂದ ಬಿಂಬರೂಪ ಅಪರೋಕ್ಷ ಜ್ಞಾನ, ನಿಷ್ಕಾಮತ್ವಾಚ್ಯ ಅಪರೋಕ್ಷ ಜ್ಞಾನ. ಅಚ್ಛಿದ್ರ ಸೇವನ ಅಂದ್ರೇನು? ನಾನ್ ಸ್ಟಾಪ್ ಸೇವೆ ಮಾಡಬೇಕು ದೇವರಲ್ಲಿ, ನಾನ್ ಸ್ಟಾಪ್. ಶನಿವಾರ ಭಾನುವಾರ ಪೂಜೆ, ವರ್ಷಕ್ಕೊಂದು ದಿವಸ ಪೂಜೆ ಅವೆಲ್ಲ ಇಲ್ಲ. ಆದಾಗ ಸಂಧ್ಯಾ ವಂದನೆ, ಆಗಲಿಲ್ಲ ಸಂಧ್ಯಾ ವಂದನೂ ಇಲ್ಲ, ಅಲ್ಲ ವ್ರತ ಅದು ಒಂದು. ಸಂಧ್ಯಾ ವಂದನೆ ಊಟನೇ ಇಲ್ಲ ಇವತ್ತು. ಆ ರೀತಿ ಅಚ್ಛಿದ್ರ ಸೇವನ, ಅನ್ಇಂಟರಪ್ಟೆಡ್ ಸೇವ. ಛಿದ್ರ ಅಂದರೆ ಇಂಟರಪ್ಷನ್, ಅಚ್ಛಿದ್ರ ಅಂದರೆ ಇಂಟರಪ್ಷನ್ ಇರಬಾರ್ದು. ಮತ್ತು ಊಟ ಕ್ಯಾನ್ಸಲ್ ಆಗಬಾರ್ದು, ಯೋಚನೆ ಇಲ್ಲ ನಮಗೆ, ಆ ಬಗ್ಗೆ ಕೇರ್ಫುಲ್ ಆಗಿದೆ. ಸಂಧ್ಯಾ ವಂದನೆ ಕ್ಯಾನ್ಸಲ್ ಆಗ್ಬೋದು, ಆಗಬಾರ್ದು. ಸಂಧ್ಯಾ ವಂದನೆ ಕ್ಯಾನ್ಸಲ್ ಆಗಲ್ಲ, ಊಟನೂ ಕ್ಯಾನ್ಸಲ್ ಆಗಬೇಕು. ಅಚ್ಛಿದ್ರ ಸೇವನ ಅಂದು ಆ ರೀತಿ ಅರ್ಥ ಇರಬೇಕು. ಒಂದು ದಿವಸ ಏನಾದರೂ ಪುಣ್ಯಕಾರ್ಯ ಬಿಟ್ಟುಬಿಟ್ರೆ ಎಷ್ಟು ಪೇಚಾಡಬೇಕು ಗೊತ್ತಾ? ಭಾರಿ ಬುದ್ಧಿವಂತ ವಿದ್ಯಾರ್ಥಿ ಇರ್ತಾನೆ, ಹೊರಗೆ ಬಂದಿರ್ತಾನೆ, ಡಲ್ಲ ಕೂತಿರ್ತಾನೆ. ಇನ್ನೊಬ್ಬರು ಅರ್ಧ ಪರಿಪರ ಬರ್ತಾರೆ, ಒಳ್ಳೆ ಖುಷಿಯಿಂದ ಓಡಾಡ್ತಿರ್ತಾನೆ. ಅಲ್ಲ, ಇವನು ಯಾಕೆ ಖುಷಿ ಇದ್ದಾನೆ ಅಂದರೆ ಫೇಲ್ ಆಗೋ ಕೇಸು ಬೈ ಚಾನ್ಸ್ ಚೆನ್ನಾಗಿ ಬರೆದ್ಬಿಟ್ಟಿದ್ದಾನೆ, ಆನಂದನೇ ಆನಂದ. ಅವನಿಗೆ ಯಾಕೆ ದುಃಖ ಅಂದರೆ 100 ಬರೆದು ಒಂದು ಹೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಕೂತಿರ್ತಾನೆ. 99 ಆಯ್ತಲ್ಲ, 100 ಹೋಗಿಬಿಡ್ತಲ್ಲ, ಅವ್ನು ಮುಖ ನೋಡೋಕ್ಕಾಗಲ್ಲ, ಅಡ್ಡಲ್ಲ ಬಿಟ್ಟಿರ್ತಾನೆ. 100 ಹೋಯ್ತಲ್ಲ, ಒಂದು ಕಳ್ಕೊಂಡು ಹೋಗ್ಬಿಟ್ನಲ್ಲ. ಆ ರೀತಿ ಇರಬೇಕು ಯಾವಾಗಲೂ ನಮ್ಮ ಜೀವನದಲ್ಲಿ. ನಮ್ಮ ಒಂದು ಸಾಧನೆ ಅವಕಾಶ ಮಿಸ್ ಮಾಡ್ಕೋಬಾರ್ದು. ಆಚಾರ್ಯ ಸ್ವರಮೂಲ ಗ್ರಂಥ ಬರೆದಿದ್ದ, ನಮಗೆ ಒಂದನ್ನು ಓದ್ದೇ ಇರಬಾರ್ದು. ನಾವು ಪತ್ರ ಬಂದಿರುತ್ತಲ್ಲ, ಪ್ರತಿಯೊಂದು ಲೆಟ್ರ್ ಓದ್ತೇವೆ ನಾವೀಗ. 5-6 ಬಂದಿರುತ್ತೆ, 3 ಓದಿ ಬಿಟ್ಬಿಡ್ತೇವಾ? ಪ್ರತಿಯೊಂದು ಲೆಟ್ರ್ ಓದ್ತೇವೆ. ಒಂದು ಮೊದಲಿಂದ ಕೊನೆವರೆ ಬೇರೆ ಓದ್ತಾನೆ, ಮತ್ತೆ ಪೂರ್ತಿ ಓದ್ತಾರೆ. ಕ್ಷೇಮದಿಂದ ಹಿಡಿದು ಅಲ್ಲಿವರೆಗೂ ಓದ್ತಾರೆ. ಏನಾದ್ರು ಅದ್ಭುತ ವಿಷಯ, ಏನು ಮೋಕ್ಷದ ವಿಷಯ ಅಂತ ಇರೋದಿಲ್ಲ ಅದರೊಳಗೆ. ಸಾಲ ಕೊಟ್ಟಿದ್ರು ವಾಪಸ್ ಕೊಡುವಂತ ಕೇಳಿರ್ಬೋದು ಅಷ್ಟೇ ಹೊರತು ಇನ್ನೇನು ಇರೋದಿಲ್ಲ. ಅಷ್ಟನ್ನು ಓದಿದ್ದು ಓದಿದ್ದೆ, ಓದಿದ್ದು ಓದಿದ್ದೆ. ಸ್ವರಮೂಲ ಗ್ರಂಥದಲ್ಲಿ ಒಂದು ಕೇಳಿದ್ದೇವೆ ಸಾಕು, ಸಾಕು. ಜ್ಞಾನ ಅಂದರೆ ಸಾಕು, ಮಾತೆತ್ತಿದ್ರೆ ಸಾಕು, ಪಾಠ ಅಂದರೆ ಸಾಕು, ಜ್ಞಾನ ಅಂದರೆ ಸಾಕು ಅಲ್ಲ. ಅದನ್ನು ಕೇಳಿದರೆ ಉಳಿದೆಲ್ಲ ಸಾಕು ಅನ್ನಬೇಕೇ ಹೊರತು ಅದನ್ನೇ ಸಾಕು ಅಂತ ಅನ್ನಬಾರ್ದು. ಅಚ್ಛಿದ್ರ ಸೇವನಾಚ್ಚೈವ ನಿಷ್ಕಾಮತ್ವಾಚ್ಯ ಯೋಗ್ಯತಃ. ಫಲಾಪೇಕ್ಷೆಯಿಂದ ಕೆಲಸ ಮಾಡಬಾರ್ದು. ಫಲಾಪೇಕ್ಷೆ ಮಾಡಿದ ಅಂದರೆ ಮೋಕ್ಷ ಡಿಲೇ ಆಗುತ್ತೆ, ಅರ್ಥ ಆಯ್ತಾ? ಯಾರು ಫಲ ಕೇಳ್ತಾರೋ ಅವ್ರಿಗೆ ಮೋಕ್ಷ ತಡ ಆಗುತ್ತೆ ಅಂತ ಹೇಳಿದ್ದಾರೆ. ಅರ್ಥ ಮಾಡ್ಕೋಬೇಕು. ಫಲಾರ ಕೊಟ್ಟರು ಅಂದರೆ ಊಟ ಲೇಟ್, ಫಲಾರ ಕೊಡ್ತಾರೆ ಅಂದರೆ ಊಟ ತಡ ಆಗುತ್ತೆ ಅಂತ. ಸೊ ಫಲ ಕೇಳಿದರು ಅಂದರೆ ಮೋಕ್ಷ ತಡ ಆಗುತ್ತೆ ಅಂತ. ಇದು ಅರ್ಥ ಮಾಡ್ಕೊಂಬಿಟ್ರೆ ನಮಗೆ ಅಲ್ಲಿ 12 ಹೊತ್ತು ಫಲಾರ ಕೊಡ್ತಾರೆ ಅಂದರೆ 4 ಊಟ ಚಾನ್ಸ್ ಇಲ್ಲ ಅಂತಲೇ ಅರ್ಥ. ಇವತ್ತು ಯೋಚನೆ ಮಾಡಿದರೆ ಅದಕ್ಕೆ ಮಾಫಲೇಶು ಕದಾಚನ. ಅದು ಬಡಿಸ್ಬೇಕಾದ್ರೆ ಉಪವಾಸ ಕೂತಿದ್ದಾರೆ ಮದ್ದು ಬಡಿಸಿ ಅಂತ ಹೇಳ್ತಾರೆ. ಉಪವಾಸ ಕೂತಿದ್ದಾರೆ ಪಾಪ ಅವರು. ಫಲ ಕೇಳಿದ್ರೆ ಮೊದಲು ಮೋಕ್ಷ ಕೊಟ್ಬಿಡಿ ಅಂತ ಹೇಳ್ತಾರೆ. ಇವತ್ತು ಯಾವಾಗಲೂ ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಇರ್ತವೆ, ಈ ಪಾಟಿ ಫಲ ಬೆಟ್ಟ ಕಾಫಿಯಿಂದ ನಾನ್ ಸ್ಟಾಪ್ ಕುಡಿತಿದ್ದರೆ ಯಾರು ಫಲ ಕೊಡ್ತಾರೆ ಅವರಿಗೆ? ಅದು ತಿಂತಾರೆ ಅಂತಂದರೆ ಆಮೇಲೆ ಯಾಕೆ ಕಳಿಸ್ಬಿಡಿ ಆ ಕಡೆ ಅಂತ ಹೇಳ್ತಾರೆ. ಹಾಗಾಗಬಾರ್ದು. ಆದ್ದರಿಂದ ಫಲಾಪೇಕ್ಷೆಗೂ ಮೋಕ್ಷದ ವಿಳಂಬಕ್ಕೂ ಲಿಂಕ್ ಇರೋದ್ರಿಂದ ಎಂದೂ ಫಲ ಕೇಳಬಾರ್ದು. ನಿಷ್ಕಾಮತ್ವಾಚ್ಯ ಯೋಗ್ಯತಃ. ಆಚಾರ್ಯ ಒಂದು ಸುಮ್ಮನೆ ಓದಾಗ ಏನೋ ಅನಿಸುತ್ತೆ, ಅರ್ಥ ಮಾಡಿಕೊಂಡಷ್ಟು ಕೂಡ ಆ ಸೂತ್ರಗಳವೆಲ್ಲ ಕೂಡ ಮೋಕ್ಷದ ದಾರಿ ತೋರಿಸ್ತಕ್ಕಂತಹ ಮೆಟ್ಟಲುಗಳು ಶ್ರೀಮಂತ ಆತ್ಮನಿರ್ಣಯದ ವಾಕ್ಯಗಳು. ಅದನ್ನೆಲ್ಲ ತಿಳಿಸಿ ಮುಂದೆ ಹೇಳ್ತಾರೆ, ಯಾವ ಕಾಲಕ್ಕೂ ಕೂಡ ಯೋಗ್ಯರಲ್ಲಿ ಹೇಗೆ ತಾರತಮ್ಯ ಇದೆಯೋ ಅಯೋಗ್ಯರಲ್ಲೂ ತಾರತಮ್ಯ ಇದೆ. ಬ್ರಹ್ಮದೇವರು ಅತಿ ಶ್ರೇಷ್ಠರಾದ ಜೀವರು ಹಾಗೆ, ಜೀವೋತ್ತಮರು ಹೇಗೋ, ವಾಯುದೇವರು ಹೇಗೋ, ಅದಕ್ಕೆ ಆಪೋಸಿಟ್ಟಾಗಿ ದುರ್ಯೋಧನಾದಿಗಳಿದ್ದಾರೆ, ಕಲಿ ಇದ್ದಾರೆ. ಎಷ್ಟು ಜನ ಬ್ರಹ್ಮದೇವರಿದ್ದಾರೆ, ಎಷ್ಟು ಜನ ಕಲಿ ಇದ್ದಾರೆ ಅಂದರೆ ಅನಂತಾನಂತ ದೇವರು ಬ್ರಹ್ಮಪದ ಯೋಗ್ಯರಿದ್ದಾರೆ. ಅದೇ ರೀತಿ ಕಲಿಪದಿಗೆ ಅನಂತಾನಂತ ಜೀವರಿದ್ದಾರೆ. ಆ ಪೋಸ್ಟ್ ಫಿಲಪ್ ಆಗ್ತಾನೇ ಇರಬೇಕು. ಅದು ಇವತ್ತು ಒಳ್ಳೆಯವರು ಬರ್ತಿರ್ತಾರೆ, ಕೆಟ್ಟವರು ಬರ್ತಿರ್ತಾರೆ, ಅದು ಫ್ಲೋ. ಇದು ಒಂದು ಫ್ಲೋನೇ. ಪರಮಾತ್ಮ ರಕ್ಷಣೆ ಮಾಡಲಿಕ್ಕೂ ಅವತಾರ ಮಾಡ್ತಾನೆ, ನಾಶ ಮಾಡಲಿಕ್ಕೂ ಅವತಾರ ಮಾಡ್ತಾನೆ. ಆದ್ದರಿಂದ ಪರಮಾತ್ಮ ಒಬ್ಬನೇ ನೆನಪಿರಬೇಕು. ಪರಮಾತ್ಮ ಒಬ್ಬನೇ, ಮಹಾಲಕ್ಷ್ಮಿ ಒಬ್ಬನೇ. ಎಂದೆಂದೂ ಮಹಾಲಕ್ಷ್ಮಿ ಚೇಂಜ್ ಆಗೋದಿಲ್ಲ, ಪರಮಾತ್ಮ ಚೇಂಜ್ ಆಗೋದಿಲ್ಲ. ಬ್ರಹ್ಮದೇವರು ಪ್ರತಿ ಕಲ್ಪಕ್ಕೂ ಚೇಂಜ್ ಆಗ್ತಾ ಹೋಗ್ತಾರೆ, ವಾಯುದೇವರು ಮತ್ತೆ ಬ್ರಹ್ಮದೇವರಾಗ್ತಾರೆ, ಇನ್ನೊಬ್ಬರು ವಾಯು ಪದವಿ ಬರ್ತಾರೆ, ಶೇಷದೇವರು ಮುಕ್ತರಾಗ್ತಾರೆ, ರುದ್ರದೇವರು ಶೇಷದೇವರಾಗ್ತಾರೆ. ಇದೆಲ್ಲ ಲಿಂಕ್ ತಿಳ್ಕೊಂಡ್ಬಿಟ್ರೆ ಎಲ್ಲರಿಗೂ ಅನಂತ ಅನಂತದ್ದಿರ್ತಾರೆ, ದೇವರು ಮಾತ್ರ ಒಬ್ಬನೇ ಇದ್ದಾರೆ. ಏಕೋ ನಾರಾಯಣ ಅನ್ನೋದು ಹೊಸ ಅರ್ಥ. ಬ್ರಹ್ಮಪತಿ ವಾಯುದೇವರು ಬರ್ತಾರಲ್ಲ, ವಿಷ್ಣು ಪದವಿ ಯಾರು ಬರ್ತಾರೆ ಅಂತ ಕೇಳಿದರೆ ಯಾರು ಬರ. ಈ ಮನೆ ಚೇಂಜ್ ಆಯಿತು, ಆಕಾಶ ಚೇಂಜ್ ಆಗುತ್ತಾ? ಆಕಾಶ ಯಾವಾಗಲೂ ಒಂದೇ ಹೇಗೋ, ಏಕೋ ನಾರಾಯಣ ಆಸೀತ್ ನ ಬ್ರಹ್ಮಾನಂದ ಶಂಕರ. ಇಷ್ಟು ಹೇಳಿ ಇಷ್ಟೆಲ್ಲ ಗ್ರಂಥ ಬರೆದಿದ್ದೇವೆ. ಅಪರೋಕ್ಷ ಜ್ಞಾನ ಆದಮೇಲೆ ಮಾತ್ರ ಯಾವ ಪಾಪನೂ ಲೇಪ ಮಾಡೋದಿಲ್ಲ ನಮ್ಮನ್ನು. ಹಿಂದಿನ ಪಾಪ ಎಲ್ಲ ಸುಟ್ಟು ಬೂದಿ ಆಗಿಬಿಡುತ್ತೆ, ಸಂಚಿತಗಳೆಲ್ಲ ನಾಶ. ಆಗಾಮಿಗೆ ಲೇಪ ಇಲ್ಲ, ಪ್ರಾರಬ್ಧ ಅನುಭವಿಸಿಬಿಟ್ರೆ ಮುಗಿದೋಯ್ತು. ಅಷ್ಟು ವಿಷಯ ತಿಳಿಸಿ ಇಷ್ಟೆಲ್ಲ ಬರೆದಿದ್ದೇವೆ. ಸುಮ್ಮನೆ ಬರೆದಿದ್ದೆಲ್ಲ ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ, ಪಂಚರಾತ್ರಿ ಇತಿಹಾಸತಃ ಎಲ್ಲ ಗ್ರಂಥಗಳನ್ನು ನೋಡಿ ಬರೆದಂಥ ನಿರ್ಣಯವನ್ನು ನಾವು ಬರೆದಿದ್ದೇವೆ ಅಂತ ಆಚಾರ್ಯ ಹೇಳ್ತಾರೆ. ಒಂದೆರಡು ಗ್ರಂಥದ್ದು ಬರೆದಿದ್ದಲ್ಲ, ಸಮಸ್ತ ಶಾಸ್ತ್ರಾರ್ಥವನ್ನು ಬರೆದಿದ್ದೇವೆ. ಯಾಕೆ ಬರೆದಿರಿ ಅಂದರೆ ವಿಷ್ಣುವರ ಅನುಜ್ಞಾಂ ಪ್ರಾಪ್ಯ ಇವ, ಪರಮಾತ್ಮ ಅಪ್ಪಣೆ ಮಾಡಿದ್ದಕ್ಕೆ ಬರೆದಿದ್ದೇವೆ ಅಂತ ಹೇಳ್ತಾರೆ. ಬದರಿಗೆ ಹೋದಾಗ ಬರೀರಿ ಅಂತ ಹೇಳಿದ್ರು, ಅದಕ್ಕೆ ನಾವು ಬರೆದಿದ್ದೇವೆ ಹೊರತು ಸುಮ್ಮನೆ ಬರೆದಿದ್ದಲ್ಲ, ದೇವರ ಆದೇಶದಿಂದ ಬರೆದಿದ್ದೇವೆ. ಏತತ್ ಜ್ಞಾತ್ವೈವ ವಿಷ್ಣುರಾಪ್ಯೋಸೌ, ಬರೆದಿದ್ದಾರೆ ಅಲ್ಲ, ಇದನ್ನು ಓದಿದ್ರೇ ಮೋಕ್ಷ, ಇದವರು ಮೋಕ್ಷ ಸಿಗೋದಿಲ್ಲ. ತಾತ್ಪರ್ಯ ನಿರ್ಣಯ ಓದ್ದೆ ಹೋದರೆ ಮೋಕ್ಷ ಸಿಗೋದಿಲ್ಲ. ಆಚಾರ್ಯ ಹೇಳ್ತಾರೆ, ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದ, ಸಂಶಯ ಎಲ್ಲ ಹೋಗಬೇಕಾದ್ರೆ ಮಹಾಭಾರತ ತಾತ್ಪರ್ಯನೇ ಓದಬೇಕು. ಆದ್ದರಿಂದ ಇದನ್ನು ಓದ್ದೆ ಹೋದರೆ ಮೋಕ್ಷ ಸಿಗೋದಿಲ್ಲ ಅಂತ ತಿಳಿಸಿ, ಆನಂದ ತೀರ್ಥ ಮುನಿನ ಪೂರ್ಣ ಪ್ರಜ್ಞಾಭಿಧಾಯುಜ, ಆನಂದ ತೀರ್ಥ ಮುನಿಗಳು ಪೂರ್ಣ ಪ್ರಜ್ಞರು ಈ ಗ್ರಂಥವನ್ನು ಬರೆದಿದ್ದೇವೆ, ಕೃಷ್ಣಾರ್ಪಣ ಅಂತ ಅರ್ಪಿಸ್ತೇವೆ ಅಂಥೇಳಿ ಮೊದಲೇ ಅಧ್ಯಾಯ ಮುಗಿಸ್ತಾರೆ. ಅವರು ಮುಗಿಸ್ತಾರೆ, ನಾವು ಮುಗಿಸಿದ್ದಲ್ಲ. ಅದು ಇನ್ನೂ ಭಾರಿ ಇದೆ, ಸುಮ್ಮನೆ ರಫ್ಫಾಗಿ ಹೇಳಿದ್ದು ಅಷ್ಟೇ ಇದೆ. ಯಾಕೆ ಇಡೀ ತಾತ್ಪರ್ಯನೇ ಇನ್ನೂ 35 ದಿವಸ ಹೇಳಬೇಕಲ್ಲ, ಅದಕ್ಕೋಸ್ಕರ ಅಲ್ಲಿ ಹೇಳಿಲ್ಲ. ನಾಳೆ ಎರಡನೇ ಅಧ್ಯಾಯ ಎಷ್ಟು ಇಷ್ಟೆಲ್ಲ ಏನು ಹೇಳ್ತಾರೆ ಎರಡನೇ ಅಧ್ಯಾಯದಲ್ಲಿ, ಎಷ್ಟು ಅಪೂರ್ವ ವಿಷಯ ಹೇಳ್ತಾರೆ. ಇದು ಹೇಗೆ ವಿಮರ್ಶೆ ಮಾಡಬೇಕು ಮನುಷ್ಯ, ವಿಮರ್ಶೆನ ಹೇಗೆ ಮಾಡಬೇಕು ಅಂತ ತೋರಿಸಿಕೊಡ್ತಾರೆ. ಮಹಾಭಾರತ ಓದ್ತೀರಿ, ವಿಮರ್ಶೆ ಹೇಗೆ, ರಾಮಾಯಣ ಹೇಗೆ ವಿಮರ್ಶೆ ಮಾಡಬೇಕು, ಪುರುಷರಲ್ಲಿ ಶ್ರೇಷ್ಠತ್ವ ಹೇಗೆ ನಿರ್ಣಯ, ಸ್ತ್ರೀಯರಲ್ಲಿ ತಾರತಮ್ಯ ಹೇಗೆ ನಿರ್ಣಯ ಮಾಡಬೇಕು, ಸ್ತ್ರೀಯರಲ್ಲಿ ಇವಳು ಶ್ರೇಷ್ಠ ಇವಳು ಕಡಿಮೆ ಅಂತ ಹೇಗೆ ತೀರ್ಮಾನ ಮಾಡಬೇಕು, ಬ್ರಾಹ್ಮಣರಲ್ಲಿ ಹೇಗೆ ತೀರ್ಮಾನ ಮಾಡಬೇಕು, ಕ್ಷತ್ರಿಯರಲ್ಲಿ ಹೇಗೆ ತೀರ್ಮಾನ ಮಾಡಬೇಕು, ವೈಶ್ಯರಲ್ಲಿ ಹೇಗೆ, ಶೂದ್ರರಲ್ಲಿ ಹೇಗೆ, ಎಲ್ಲ ಒಂದು ನಿಯಮಗಳನ್ನು ಹೇಳ್ತಾ ಹೋಗ್ತಾರೆ ಆಚಾರ್ಯ. ಜ್ಞಾನದ ತಾರತಮ್ಯವನ್ನು ಹೇಗೆ ತಿಳಿಬೇಕು, ಭಕ್ತಿಯ ತಾರತಮ್ಯ ಹೇಗೆ ತಿಳಿಬೇಕು, ಮಹಾಭಾರತ ವಿಷ್ಣು ಪರ ಹೇಗೆ, ಸರ್ವೋತ್ತಮತ್ವ ಹೇಗೆ ಹೇಳುತ್ತೆ, ವಾಯುಜೀವತ್ವತ್ವ ಎಲ್ಲೆಲ್ಲಿ ಬಂದಿದೆ ಅನ್ನೆಲ್ಲ ತೋರಿಸಿಕೊಟ್ಬಿಟ್ಟು ಮುಂದೆ ವಿಮರ್ಶೆ ಮಾಡೋದಕ್ಕೆಲ್ಲ ಗೈಡ್ಲೈನ್ಸ್ ಕೊಡ್ತಾರೆ. ಎರಡನೇ ಅಧ್ಯಾಯದ ಸಾರಾಂಶ ನಾಳೆ ದಿವಸ ಆ ಅಧ್ಯಾಯವನ್ನು ಸರಿಯಾಗಿ, ಯಾಕೆ ಸ್ವಲ್ಪ 10 ಲೇಟ್ ಆಗ್ತೀರಿ ಅಂದರೆ ಸ್ವಲ್ಪ ಡಿಫಿಕಲ್ಟ್ ವಿಷಯ ಇದು, 1.5 ಗಂಟೆ ಕೇಳೋಕ್ಕಾಗೋದಿಲ್ಲ, ಸ್ವಲ್ಪ ಕಡಿಮೆ ಹೇಳ್ತಿರೋದು. ನಾಳೆ ಸರಿ 6:00 ಬರುತ್ತೆ, 6:08 ಯಾವಾಗ ಕಥೆ ಶುರುವಾಗುತ್ತಲ್ಲ ಆಗ 6:00-8:00 ಫುಲ್ಲಾಗುತ್ತೆ. ಇದು ಸ್ವಲ್ಪ ಹೆವಿ ಆಗಬಾರ್ದು, ಸ್ವಲ್ಪ ತಡ ಆಗ್ತಿರೋದಷ್ಟೇ. ನಾಳೆ ಸ್ವಲ್ಪ ಇದು ಬರ, ನಾಡಿದ್ದು ಸೃಷ್ಟಿ ಶುರುವಾಗುತ್ತೆ, ನಾಡಿದ್ದರಿಂದ ಸೃಷ್ಟಿ ವಿವರಣೆ, ನಾಳೆ ಎಲ್ಲ ವಿಮರ್ಶನ ಪದ್ಧತಿ. ಆಮೇಲೆ ದಿವಸಕ್ಕೊಂದು ಅಧ್ಯಾಯ ಇದಂತೆ, ಆಚಾರ್ಯ ಹೇಳಿದ ಅತ್ಯಂತ ಮುಖ್ಯ ವಿಚಾರಗಳು, ಎಲ್ಲೆಲ್ಲಿ ನಿರ್ಣಯ ಸಂಶಯ ಬರುತ್ತೆ ನಮಗೆ, ಅದನ್ನೆಲ್ಲ ಹೇಗೆ ತೆಗೆದುಹಾಕ್ತಾರೆ ಎಂಬುದನ್ನು ನೋಡೋಣ ಅಂತ ಹೇಳ್ತಾ, ಸರ್ವಮೂಲ ಸೌರಭಾದಿಗಳು 20 ದಿವಸ ಕನ್ಸೆಷನ್ ಸಿಗುತ್ತೆ, ಅದು ಮಾತ್ರ ಬೇಕಾದರೆ ಉಪಯೋಗ ಮಾಡಿಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಾಡ್ತೇವೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಯ.